ದೇವತಿಷೇರಚಿಂತ್ಯದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿ ಸಜ್ಜನಾಖಿಲಗುಣಗಣಾರ್ಣೋ ನಿತ್ಯತಿರ್ಮುಕ್ತದೋಷ ಸರಸಿಜನಯನೋಸೌ ಶ್ರೀಪತಿರ್ಮನದೋ ನಃ ಯಸ್ಮ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾರಿಷ್ಠ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಬಡಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಇವತ್ತಿನ ದಿವಸ ನಮ್ಮ ಕಾರ್ಯಾಗಾರದ ವಿಷಯ ಅಜೆಂಡಾ ಫಾರ್ ದಿ ಇಯರ್ 2011. ಅದಕ್ಕರ್ಥ 2011 ವರ್ಷಕ್ಕೆ ಒಂದು ವಾರ್ಷಿಕವಾಗಿರತಕ್ಕಂಥ ಯೋಜನೆ, ಸ್ಪಿರಿಚುವಲ್ ಅಜೆಂಡಾ, ಆಧ್ಯಾತ್ಮಿಕವಾಗಿರತಕ್ಕಂಥ ಯೋಜನೆ ಅನ್ನೋ ವಿಷಯದ ಮೇಲೆ ಇವತ್ತು ಪ್ರವಚನ ಮತ್ತು ಚರ್ಚೆ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಮನುಷ್ಯ ಪ್ಲಾನ್ ಮಾಡ್ತಾನೆ. ಬೆಳಿಗ್ಗೆ ಎದ್ದಾಗ ಆಫೀಸ್ ಕೆಲಸಗಳು, ಬೇರೆ ಎಲ್ಲ ಕೆಲಸಗಳನ್ನು ಯೋಚನೆ ಮಾಡಿ ಅದಕ್ಕೊಂದು ಯೋಜನೆ ಹಾಕ್ಕೊಳ್ತಾನೆ. ವಾರದ ಬಗ್ಗೆ ಯೋಚನೆ ಮಾಡ್ತಾನೆ ತಿಂಗಳಲ್ಲಿ. ಆಮೇಲೆ ಈ ಸೆಮಿಸ್ಟರ್ ಬಂದಾಗ 6 ತಿಂಗಳಿಗೊಮ್ಮೆ, ಸದಾಚರಿ ಲೆಕ್ಕದಲ್ಲಿ ವರ್ಷಕ್ಕೊಮ್ಮೆ ತನ್ನ ಲೌಕಿಕ ಕಾರ್ಯಗಳ ಬಗ್ಗೆ ಯೋಜನೆ ಹಾಕ್ಕೊಳ್ಳೋದು ನಾವೆಲ್ಲ ಕಂಡಿದ್ದೇವೆ, ಕೇಳಿದ್ದೇವೆ ಕೂಡ. ಆದರೆ ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಜನೆ ಮಾಡಬೇಕಾಗಿತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಯೋಜನೆ ಮಾಡಬೇಕು. ಯಾವುದೇ ಅಜೆಂಡಾದ ಮುಖ್ಯ ಉದ್ದೇಶ ಏನು ಅಂದರೆ ವ್ಯವಸ್ಥಿತವಾಗಿ ಕಾರ್ಯವನ್ನು ಸಾಧನೆ ಮಾಡೋದು. ವ್ಯವಸ್ಥಿತವಾದ ಕಾರ್ಯ ಸಾಧನೆ ನಡೆದಾಗ ಆಗ ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಈ 2011 ಇಸ್ವಿ ಬಂದಿದೆ. ಈಗ ನಾವು ಇದರಲ್ಲಿ ಯಾವ ರೀತಿಯ ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಜನೆಯನ್ನು ರೂಪಿಸಿಕೊಳ್ಬೇಕು. ಇಲ್ಲದವ್ರು ಏನಾಗುತ್ತೆ, ಕೇಳೋದು ಬಿಡೋದು ಅಷ್ಟೇ ಆಗುತ್ತೆ ಹೊರತು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಇವತ್ತು ವಿಶ್ವಶಾಸ್ತ್ರ ಕಲಿತೀನಿ ಅಂತಾನೆ ಕಲಿಯೋದೇ ಇಲ್ಲ, ಕೊನೆಗೆ ದ್ವಾದಶ ಸ್ತೋತ್ರ ಅಂತ ಹೇಳ್ತಾರೆ ಕಲಿಯೋದೇ ಇಲ್ಲ, ಒಟ್ಟಿಗೆ ಯೋಜನೆ ಮಾಡೋಕ್ಕೋಗ್ತಾರೆ ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ಏನಾಗುತ್ತೆ, ಯಾವ ಕಾಲಕ್ಕೂ ಕೂಡ ಇನ್ನು ಆರಂಭದ ಹಂತದಲ್ಲೇ ಇರ್ತಾನೆ ಹೊರತು ಮುಂದೆ ಹೋಗೋ ಪ್ರಸಂಗನೇ ಬರೋದಿಲ್ಲ. ಅದು ಸರಿಯಲ್ಲ. ಆಧ್ಯಾತ್ಮಿಕ ಪ್ರಗತಿ ಮೇಲ್ನೋಟಕ್ಕೆ ಇವತ್ತಿನ ದಿವಸಗಳಲ್ಲಿ 2011 ಅಂತ ಯಾತಕ್ಕೆ ಕೊಟ್ಟಿದೆ ಅಂದರೆ ಹಿಂದಿಂದೂ ಹೋಗಿದೆ, ಇನ್ನು ಮುಂದಿಂದು ಬಂದಿಲ್ಲ, ಇರೋದು ಈಗ. ಆದರೆ ಮುಂದೆ ಮಾಡ್ತೀವಿ ಅಂದರೆ ಮಾಡೋದಿಲ್ಲ ಅಂತಲೇ ಅರ್ಥ. ಹಿಂದೆ ಆಗೋಯಿತು ಅಂದರೆ ಇವನು ಎಸ್ಕೇಪ್ ಮಾಡ್ತಿದ್ದಾನೆ ಅಂತ ಅರ್ಥ. ಪಲಾಯನವಾದ ಹಿಂದಿಂದು ಬೇಡ, ಮುಂದಿಂದು ಬೇಡ, ಈಗ ನಾವೇನು ಮಾಡಬಹುದು, ಒಂದು ವರ್ಷದಲ್ಲಿ ನಮ್ಮ ಪ್ರಗತಿಯ ಸಾಧನೆಗೆ ಯಾವ ರೀತಿ ಯೋಜನೆ ಹಾಕ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು. ಇಂಥ ಯೋಜನೆಗಳು 2 ಮುಖ. ಒಂದು ದೈನಂದಿನ ಸಾಧನೆ ಆಗಿರಬೇಕು. ಆ ದೈನಂದಿನ ಸಾಧನೆಯಿಂದ ಪ್ರಾರಂಭ ಮಾಡಿ ಮುಂದೆ ವಾರ್ಷಿಕ, ಅದೇ ಪೂರ್ತಿ ಜೀವನದ ಸಾಧನೆಗೆ ಒಂದು ಅಡಿಗಲ್ಲಾಗ ಪ್ಲಾನ್ ಮಾಡಬೇಕು ನಾವು. ಆ ನಿತ್ಯದ ಯೋಜನೆಯನ್ನೇ ನೋಡೋಣಂತೆ. ನಮ್ಮ ಶಾಸ್ತ್ರದ ಕರ್ತವ್ಯಗಳೇನಿದೆ ಬಹಳ ಜನ ಗಮನಿಸೋದಿಲ್ಲ. ಮತ್ತು ವಿದ್ಯಾರ್ಥಿ ಓದಿದರೆ ಪಾಸ್ ಆಗ್ತಾನೆ, ಕರೆಕ್ಟೇ. ಆದರೆ ಓದೋದಕ್ಕೆ ಜೊತೆಗೆ ತಾನು ಮನೆಯಲ್ಲಿ ಹೋಮ್ವರ್ಕ್ ಮಾಡೋದ್ರಿಂದ ಹಿಡಿದು ಡ್ರೆಸ್ ಮಾಡ್ಕೋತಾನೆ, ಉಳಿದೋ ಜೊತೆ ತನ್ನ ಸಂಪರ್ಕವನ್ನು ಇಟ್ಕೊಂಡಿರ್ತಾನೆ, ಅಧ್ಯಾಪಕರ ಸಂಪರ್ಕ, ಸಹೋದ್ಯೋಗಿಗಳ ಸಂಪರ್ಕ, ಮನೆಯಲ್ಲಿ ತಂದೆ ತಾಯಿಗಳ ಸಂಪರ್ಕ, ಎಲ್ಲದರ ಮಧ್ಯೆ ತನ್ನ ಓದನ್ನು ಮುಂದುವರಿಸ್ತಾನೆ. ಬರೀ ಓದ್ತಾ ಯಾರೂ ಕೊಡೋದಿಲ್ಲ, ಬರೀ ಸಂಬಂಧ ಇಟ್ಕೊಂಡ್ರೂ ಆಗೋದಿಲ್ಲ, ಅವೆರಡರ ಮಧ್ಯೆ ತಾನು ಪ್ಲಾನ್ ಮಾಡ್ತಾನೆ. ಶಾಲಾ ಕಾಲೇಜಿನಲ್ಲಿ ಟೈಮ್ ಟೇಬಲ್ ಇರುತ್ತೆ, ಪಾಠದ ಟೈಮ್ ಟೇಬಲ್ ಅವರು ಹಾಕಿರ್ತಾರೆ, ಇನ್ನು ಓದೋ ಟೈಮ್ ಟೇಬಲ್ ಇವನು ಹಾಕ್ಕೊಡ್ತಾನೆ. ಯಾವ ಯಾವ ಸಮಯದಲ್ಲಿ ಯಾವ್ಯಾವ ಪಠ್ಯಪುಸ್ತಕಗಳು ಓದೋದ್ರಿಂದ ಆ ಪಠ್ಯಪುಸ್ತಕದ ಮೇಲೆ ಹಿಡಿತವನ್ನು ಸಾಧಿಸಬೇಕು. ವರ್ಷದ ಕೊನೆಯ ಪರೀಕ್ಷೆ ಹೊತ್ತಿಗೆ ಎಲ್ಲವನ್ನು ಪೂರೈಸಿರಬೇಕು. ಆ ರೀತಿ ಯೋಚನೆ ಮಾಡಿಕೊಂಡಾಗ ಎರಡು ಅನುಕೂಲ: ಒಂದು, ಸಾಧನೆ ಸುಲಭ; ಇನ್ನೊಂದು, ಒತ್ತಡ ಇರೋದಿಲ್ಲ. ಯಾವುದ್ರ ಬದಲೇನು ಮಾಡೋದೇ ಇಲ್ಲ. ಜನವರಿ ಹೊತ್ತಿ ಶುರು ಮಾಡ್ತಾರೆ ಮಾರ್ಕ್ ಪರೀಕ್ಷೆಗೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಓದೋದಾಗೋದಿಲ್ಲ ಅಂಥೇಳಿ ಪಾಸ್ ಮಾತ್ರ ಯೋಚನೆ ಮಾಡಿ ಹಿಂದುಳಿದು ಬಿಡ್ತಾರೆ. ಕೆಲವೊಮ್ಮೆ ಪಾಸು ಆಗದೆ ಹೋಗಿಬಿಡ್ತಾರೆ ಕೆಲವರು. ಅಂದರೆ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ವ್ಯವಸ್ಥಿತವಾಗಿ ಯೋಜನೆ ಮಾಡಿಕೊಳ್ಳದೆ ಹೋದರೆ ಆ ಶಕ್ತಿ ಸದುಪಯೋಗ ಆಗೋದಿಲ್ಲ. ಮೊದಲು ಒಂದೆಲ್ಲರೂ ಭಾವನೆ ಇಟ್ಕೊಂಡಿರಬೇಕು, ನಮ್ಮಲ್ಲಿ ಏನೂ ಶಕ್ತಿ ಇಲ್ಲದೆ ದೇವರು ಕಳಿಸಿಲ್ಲ, ಏನೋ ಒಂದು ಸಾಧನೆಗೋಸ್ಕರ ದೇವರು ಕಳಿಸಿಕೊಟ್ಟಿದ್ದಾರೆ. ದೇಹ ಇತ್ಯಾದಿಗಳನ್ನು ಕೊಡೋದು ಸಾಮಾನ್ಯ ಅಲ್ಲ. ಒಂದೊಂದು ದೇಹಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾದರೆ, ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಭತ್ಪರತ್ವಂ. ನಾವು ಎರಡು ರೀತಿಯಲ್ಲಿ ಯೋಚನೆ ಮಾಡಬೇಕು. ಲೌಕಿಕ ಜೀವನ ಒಂದು ಕಡೆಗಿದೆ, ಆಧ್ಯಾತ್ಮಿಕ ಜೀವನ ಒಂದು ಕಡೆ ಇದೆ. ನಾವು ಇದನ್ನು ಬಿಡಾಗಿಲ್ಲ, ಅದನ್ನು ಬಿಡಾಗಿಲ್ಲ. ಲೌಕಿಕ ಜೀವನ ನಮ್ಮ ನಿತ್ಯದ ಬದುಕಿಗೆ ಬೇಕು, ಆಧ್ಯಾತ್ಮಿಕ ಜೀವನ ಶಾಶ್ವತ ಬದುಕಿಗೆ ಬೇಕು. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಇವತ್ತು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಆಧ್ಯಾತ್ಮ ಈಗ ಭಾರಿ ಕಷ್ಟ ಅಂತ ಹೇಳಿಬಿಟ್ಟು ಆಮೇಲೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅಂದರೆ ರಿಟೈರ್ ಆದಮೇಲೆ ಅಂತ ಅರ್ಥ. ಅಂದರೆ ಈ ಮಾಡೋದಿಲ್ಲ ಅಂತ ಗ್ಯಾರಂಟಿ ಅಷ್ಟೇ, ಮುಂದೆ ಮಾಡೋ ಸುಳ್ಳು, ಈ ಮಾಡೋದಿಲ್ಲ ಅಂತ ಅಷ್ಟೇ ಗ್ಯಾರಂಟಿ. ಹಾಗಿದ್ರೆ ಅಲ್ಲಿವರೆಗೂ ನಾವು ದೇಹದ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಮುಂದೆ ಉಳಿಯೋದೆಷ್ಟು ರಿಟೈರ್ ಆದಮೇಲೆ, ಆಮೇಲೆ ನಾವು ಉಳಿಯೋದೆಷ್ಟು, ಅಷ್ಟು ಸಾಧನೆ ಮಾಡೋಕ್ಕಾಗತ್ತಾ ಯೋಚನೆ ಮಾಡಬೇಕು. ಸಾಧನೆ ಮಾಡೋಕ್ಕಾಗತ್ತಾ ಅಂದ ಮೇಲೆ ಮೊದಲಿಂದಲೇ ಸಾಧನೆ ಮಾಡಬೇಕು. ಅದಕ್ಕೆ ಪ್ರಹ್ಲಾದರಾದರು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕಂದಿನಲ್ಲೇ ಶುರು ಮಾಡಬೇಕು ಧರ್ಮಾಚರಣೆಯಿಂದ. ಚಿಕ್ಕಂದಿನಲ್ಲೇ ಶುರು ಮಾಡಿಬಿಟ್ರೆ ಅವ್ರು ಯಾವುದೇ ವಿಧವಾದ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡು ಯೋಜನೆ ಯಾತಕ್ಕೆ ಮಾಡಬೇಕು ಅಂತ ರೂಪಿಸ್ಕೋಬೇಕು. ನಾವೀಗ ದಿನನಿತ್ಯದ ಜೀವನದಲ್ಲಿ ನಾವು ನೀವು ಶಾಲೆಗೆ ಸ್ಟೂಡೆಂಟ್ಸ್ ಆಗಿದ್ದರೆ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ಕೆಲಸ ಮಾಡ್ತಾ ಇದ್ದರೆ ಆಫೀಸ್ಗೆ ಹೋಗ್ತಾರೆ. ಆದರೆ ಯಾವ ಆಫೀಸು ಕೂಡ 24 ತಾಸು ಇರಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸ್ಕೂಲು 24 ತಾಸು ಇರೋದಿಲ್ಲ. ಆ ಕಾಲದ ಟೈಮ್ ಇದೆ, ಆ ಟೈಮಿನ ಹೊರತಾದ ಒಂದು ಟೈಮ್ ನಮಗಿದೆ ಈಗ, ಅದರ ಮುನ್ನ ಇದೆ ಆಮೇಲೆ ಇದೆ. ಅದನ್ನು ಹೇಗೆ ಸಾಧನೆ ಮಾಡ್ಕೋಬಹುದು ನಾವೀಗ? ಆ ಸಾಧನೆಯಲ್ಲಿ ಬೆಳಗಿನ ಒಂದು ಸಾಯಂಕಾಲನೂ ಇರುತ್ತೆ, ಬೆಳಗಿನ ಕಾರ್ಯಕ್ರಮಗಳೆಲ್ಲ ಒಂದು ರೀತಿ, ಸಾಯಂಕಾಲದ ಕಾರ್ಯಕ್ರಮ ಎಲ್ಲ ಒಂದು ರೀತಿ. ಮಹಾಭಾರತದಲ್ಲಿ ಭೀಮಸೇನದವರು ಒಂದು ಕಡೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಹೇಗೆ ಸಾಧನೆಯನ್ನ ಫ್ರೇಮ್ ಮಾಡ್ಕೋಬೇಕು ಅಂದರೆ, ಧರ್ಮಂ ಪೂರ್ವೇ ಧನಂ ಮಧ್ಯೆ ಜಘನ್ನೇ ಕಾಮಮಾಚರೇ. ಮೊದಲು ಧರ್ಮ ಕಾರ್ಯಕ್ಕೆ ಪ್ರಾಶಸ್ತ್ಯ, ಆಮೇಲೆ ಅರ್ಥ, ಧರ್ಮ ಅರ್ಥ ಕಾಮ, ಅನಂತರ ಅರ್ಥ ಅಂದರೆ ಸಂಪಾದನೆ, ಕೊನೆಗೆ ಕಾಮ ಅಂತ ಹೇಳಿದರೆ ವಿಹಾರ. ಮೂರಿರಬೇಕು, ಧರ್ಮ ಸಾಧನೆ, ಅರ್ಥ ಸಾಧನೆ ಮತ್ತು ಕಾಮ ಸಾಧನೆ ಅಂತ ಮೂರು ಭಾಗ. ಈ ಮೂರು ಮೋಕ್ಷ ಸಾಧನೆಗೆ ಸೇರಬೇಕು ಮುಖ್ಯ. ಮೋಕ್ಷ ಬರಲಿಲ್ಲ ಅಂತ ತಿಳ್ಕೋಬಾರ್ದು. ಧರ್ಮವೂ ಮೋಕ್ಷಕ್ಕೆ, ಅರ್ಥವೂ ಮೋಕ್ಷಕ್ಕೆ, ಕಾಮವೂ ಮೋಕ್ಷಕ್ಕೆ. ಧರ್ಮ ಸಾಧನೆ ಬೆಳಗಿನ ಕಾಲ ಯಾವಾಗಲೂ ಕೂಡ ಪ್ರಶಾಂತವಾಗಿರ್ತಕ್ಕಂಥ ಕಾಲ, ಹೊರಗಿನ ವಾತಾವರಣವನ್ನು ಪ್ರಶಾಂತ, ನಮ್ಮ ಮನಸ್ಸು ಪ್ರಶಾಂತ. ಆದ್ದರಿಂದ ಧರ್ಮ ಕಾರ್ಯ ಮಾಡೋದು ಭಾರಿ ಸುಲಭವಾದ ಕೆಲಸ. ಆಧುನಿಕವಾಗಿ ಕೂಡ ವಿಜ್ಞಾನಿಗಳು ಪರೀಕ್ಷೆ ಮಾಡಿ ಹೇಳುತ್ತಾರೆ, ಮಾನಸ ಶಾಸ್ತ್ರಜ್ಞರು ಪರೀಕ್ಷೆ ಮಾಡಿ ಹೇಳುತ್ತಾರೆ, ಮನುಷ್ಯ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಬೆಳಗಿನ ಕಾಲದಷ್ಟು ಪ್ರಶಸ್ತವಾದ ಕಾಲ ಬೇರೆ ಯಾವುದೂ ಇಲ್ಲ, ಶ್ರೇಷ್ಠವಾದ ಕಾಲ. ಅದೇ ರಾತ್ರಿ ಕಾಲ, ಅದು ಪೂರ್ತಿ ವಿರುದ್ಧವಾದ ಕಾಲ. ಅವ್ರು ಹೇಳ್ತಾರೆ, ರಾತ್ರಿ ನೀವು 10 ರಿಂದ 12 ಗಂಟೆವರೆಗೂ 2 ಗಂಟೆ ಓದಿ ಏನು ತಿಳ್ಕೊಳ್ತೀರೋ, ಬೆಳಿಗ್ಗೆ 10 ನಿಮಿಷದಲ್ಲಿ ಓದ್ಬೋದು ಅದೆಷ್ಟು ಕೂಡ, ಅಷ್ಟು ಫ್ರೆಶ್ ಆಗಿರುತ್ತೆ ಮೈಂಡ್ ಅದು. ಮತ್ತೆ ಬೆಳಗ್ಗೆ ಓದಿದ ಜ್ಞಾಪಕ ಇರುತ್ತೆ, ಸಾಯಂಕಾಲ ಓದಿದಷ್ಟು ಮರ್ಕೊಂಡ್ಬಿಡ್ತಾರೆ, ಅದು ಮರ್ಕೊಂಡ್ಬಿಡುತ್ತೆ, ಹೀಗಾಗಿಬಿಡುತ್ತೆ. ಅವ್ರ ವಿಷಯ ಒಳಗೆ ಹೋಗೋದೇ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸತ್ವಗುಣ, ರಜೋಗುಣ, ತಮೋ ಗುಣ, ಮೂರು ಗುಣಗಳು ನಮ್ಮ ದೇಹದಲ್ಲಿ ಯಾವಾಗಲೂ ಇರುತ್ತೆ, ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬೆಳಗಿನ ಕಾಲದಲ್ಲಿ ಸತ್ವಗುಣ ಪ್ರಧಾನವಾಗುತ್ತೆ, ಮಧ್ಯಾಹ್ನ ಕಾಲಕ್ಕೆ ರಜೋಗುಣ, ಸಾಯಂಕಾಲಕ್ಕೆ ತಮೋ ಗುಣ. ಇದು ನಾರ್ಮಲ್ ಇದ್ದವರಿಗೆ, ಕೆಲವು ಯಾವಾಗಲೂ ತಮೋಗುಣ ಇರುತ್ತೆ, ಅವ್ರಿಗೆ ಎಕ್ಸೆಪ್ಷನ್ಸ್. ಅವರೆಲ್ಲ ಯಾವಾಗಲೂ ತಮೋಗುಣ, ಜ್ಞಾನಿಗಳು ಯಾವಾಗಲೂ ಸತ್ವಗುಣದಲ್ಲಿ ಇರ್ತಾರೆ, ಅವ್ರ ವಿಚಾರ ಬೇರೆ. ಸಾಮಾನ್ಯವಾಗಿ ಇದು ಸ್ವಲ್ಪ ಅರ್ಥ ಮಾಡಿಕೊಡಿ. ಒಂದು ನೀರಿರುತ್ತೆ ಬಕೆಟ್ನೇ, ಒಂದು ಪಾತ್ರೆ ನೀರಿಟ್ಬಿಡ್ತೀರಿ, ಗ್ಲಾಸ್ನಲ್ಲಿ ಇಟ್ಕೊಂಡಿರಿ, ಗ್ಲಾಸ್ ಪಾತ್ರೆ ನೀರಿಟ್ಬಿಡ್ತೀರಿ, ಇಟ್ಬಿಡಿ, ಬೆಳಿಗ್ಗೆ ಅಂತ ನೋಡಿ ಒಳ್ಳೆ ತಿಳಿ ಕೂತ್ಬಿಟ್ಟಿರುತ್ತೆ, ಬೆಳಿಗ್ಗೆ ಒಳಗೆ ಸ್ವಚ್ಛವಾಗಿ ಕಾಣುತ್ತೆ. ತಿಳಿದ್ರೆ ತೆಗಿತಾ ಹೋಗ್ತಾ ಬಿಡ್ಲು ಬರುತ್ತೆ, ಆಮೇಲೆ ತಳದಲ್ಲಿ ಬರೀ ದಷ್ಟು ಕೂತಿರುತ್ತೆ. ನಮ್ಮ ದೇಹ ಒಂದು ಪಾತ್ರೆ ಇದ್ದಾಗ ನಮ್ಮ ದೇಹ ಬೆಳಗ್ಗೆ ಸಾಯಂಕಾಲ ಬಲಿ ಹೇಳ್ತಾನಲ್ಲ, ಸತ್ವಗುಣ ಎಲ್ಲ ಮೇಲೆ ಬಂದಿರುತ್ತಂತೆ. ಸತ್ವಗುಣ ಮೇಲೆ ಇರುತ್ತಾ ಬೆಳಗಿನ ಕಾರ್ಯ, ಸತ್ವಗುಣಗಳ ಕಾರ್ಯ ಯಾವುದು? ಸತ್ವ ಸಂಜಾಯತೆ ಜ್ಞಾನಂ ಅಂತ ಭಗವಂತ ಹೇಳುತ್ತಾನೆ. ಜ್ಞಾನ ಕಾರ್ಯಕ್ಕೆ ಬಹಳ ಪ್ರಶಸ್ತವಾದ ಕಾಲ ಬೆಳಗಿನ ಕಾಲ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಏಳೋದ್ರಿಂದ ಪ್ರಾರಂಭ ಮಾಡಬೇಕು. ನಾವೊಂದಿರೋ ಮೊದಲು ಡಿಫೆಕ್ಟ್ ಅಂದರೆ ಏಳೋದಕ್ಕೆ ಸತ್ವಗುಣ ಹೋಗಿಬಿಟ್ಟಿರುತ್ತೆ. ಆ ರೀತಿ ಮಾಡ್ತಾನೆ. ಎಂಟೊಂಬತ್ತು ಗಂಟೆಯ ಸತ್ವಗುಣ ಇರುತ್ತಾಗ ಅದಕ್ಕೇನೆ ಮೊದಲು ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು. ಮುಂಚೆ ಎಷ್ಟು ಮುಂಚೆ ಹೇಳಬಹುದು ಅಂದರೆ ನಾಲ್ಕು ಗಳಿಗೆ ಮುಂಚೆ ಹೇಳಬೇಕು. ನಾಲ್ಕು ಗಳಿಗೆ ಅಂದರೆ ಒಂದು ಗಂಟೆ 36 ನಿಮಿಷ. ನಾವಲ್ಲೊಂದು ಪದ್ಧತಿ ಉಂಟು, ದಿವಸ 4:30 ಗಳಿತೀನಿ ಅಂತ ಕೆಲವರು, ದಿವಸ 5 ಗಂಟೆ ಗಳಿತೀನಿ ಅಂತ ಕೆಲವರು. ಇದು ಆಧ್ಯಾತ್ಮಿಕ ಅಲ್ಲ. ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಅದು ಮುಖ್ಯ. ಸೂರ್ಯೋದಯಕ್ಕಿಂತ ಮುಂಚೆ ಲೆಕ್ಕ ಹಾಕಬೇಕು. ಈಗ ಸೂರ್ಯೋದಯ ಆಗೋದು ಹೆಚ್ಚು ಕಡೆ 6:50 ಸೂರ್ಯೋದಯ, ಈಗ 4 ಗಂಟೆಗೆ ಅಂದರೆ ಪ್ರಶಸ್ತ ಕಾಲ ಅಲ್ಲ ಅದು. ಇನ್ನು ಮೇಲೆ ಅಕಸ್ಮಾತ್ ಎದ್ರೆ ತಪ್ಪಲ್ಲ, ಅದು ಸರಿಯಾಗಿ ಹೇಳಬೇಕಾದ್ರೆ ಮಾತ್ರ 1:36 ಹಿಂದೆ ಹೋಗಬೇಕು. ಹಾಗೆದ್ದು ಬಿಟ್ಟರೆ ಮನಸ್ಸು ಶುದ್ಧ, ಪರಿಸರ ಶುದ್ಧ, ವಾತಾವರಣದಲ್ಲಿ ಸತ್ವ. ನಾವು ರಾತ್ರಿ ವೆಹಿಕಲ್ ಓಡಾಡಿರುತ್ತಲ್ಲ, ಬೆಳಿಗ್ಗೆಲ್ಲ ಯಾವುದು ಸೆಟ್ಲ್ ಆಗಿಬಿಟ್ಟಿರುತ್ತೆ, ಯಾವುದು ಮೇಲಿರೋದಿಲ್ಲ. ಸ್ವಚ್ಛವಾದ ಗಾಳಿ, ಪ್ರಾಣಾಯಾಮ ಮಾಡಿದರೆ ಒಳ್ಳೆ ಗಾಳಿ ಒಳಗೆ ಹೋಗುತ್ತೆ. ಇಲ್ಲಿ ಡಸ್ಟರ್ ಕೂತ್ಕೊಂಡು ಒಳ್ಳೆ ಯಾವುದೋ ಬೆಂಕಿ ಹಾಕಿರ್ತವೆ, ಹೊಗೆ ಬರ್ತಿರುತ್ತೆ. ಪ್ರಾಣಾಯಾಮ ಮಾಡಿ ಹೊಗೆಯಲ್ಲ ಒಳಗೆ ಹೋಗಿಬಿಡುತ್ತೆ ಅಷ್ಟೇ. ಅದು ಮನ ಕಾಲ ಅಲ್ಲ. ಅದಕ್ಕೆ ಮಾಡೋ ಸ್ಥಳ, ಮಾಡೋ ಕಾಲ, ಮಾಡುವ ಒಂದು ಮನಸ್ಥಿತಿ ಎಲ್ಲ ಸರಿಯಾಗಿರೋದು ಅಂದರೆ ಬೆಳಗಿನ ಕಾಲದಲ್ಲಿ. ಅದನ್ನು ಅಭ್ಯಾಸ ಮಾಡಿ ಮೊದಲು 7 ಅಜೆಂಡಾ ಶುರು ಮಾಡಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಹೇಳುತ್ತೇವೆ ಅಂತ ಶುರು ಮಾಡಿದರೆ ಒಂದು ಚೆಂಜ್ ಶುರುವಾಗುತ್ತೆ. ಅದರಿಂದ ಒಂದು ಲೌಕಿಕ ಪ್ರಯೋಜನ ಇದೆ, ಜ್ಞಾನ ಇದೆ ಅಂತ ಹೇಳಿದ್ರಲ್ಲ. ವೈಜ್ಞಾನಿಕವಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಇದ್ದರೆ ದೃಷ್ಟಿ ಸರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಕಣ್ಣು ಸರಿಯಾಗಿರುತ್ತಂತೆ. ಯಾತಕ್ಕೆ ಗೊತ್ತೇನೋ, ಸೂರ್ಯೋದಯ ಆದ್ಮೇಲೆ ಕಣ್ಣು ತೆಗೀರಿ ಅಕಸ್ಮಾತ್. ಅವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಎಲ್ಲ ಕಡೆ ಬಂದುಬಿಟ್ಟಿರುತ್ತೆ, ಕಣ್ಣು ನೋಡುತ್ತೆ. ಸೂರ್ಯನ ಬೆಳಕು ತುಂಬ ಜಾಸ್ತಿ ಆದದ್ದು ಕಣ್ಣಿನ ಶಕ್ತಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಸೂರ್ಯ ಮೊದಲೇ ಎದ್ದು ಬಿಡ್ತೀರಲ್ಲ, ಇನ್ನು ಕತ್ಲಿರುತ್ತೆ. ಸೂರ್ಯ ಬೆಳಕು ಬರುತ್ತೆ, ನೋಡ್ತಾ ನೋಡ್ತಾ ಅಡ್ಜಸ್ಟ್ ಆಗುತ್ತೆ, ಏನು ಅನಿಸೋದೇ ಇಲ್ಲ. ದೀಪ ತಕ್ಷಣ ಹಾಕಿ ಕಣ್ಣು ಕುಕ್ಕುತ್ತೆ, ನಿಧಾನ ನೋಡಿ ಏನಾಗೋದಿಲ್ಲ. ಈ ದೀಪನೇ ಎಷ್ಟು ಕಣ್ಣು ಕುಕ್ಕಬೇಕಾದ್ರೆ ಸೂರ್ಯನ ಬೆಳಕು ಎಷ್ಟು ಜಾಸ್ತಿ ಇರುತ್ತೆ ಗೊತ್ತಾ? ಆದ್ರಿಂದ ಸೂರ್ಯೋದಯ ಆದಮೇಲೆ ಯಾರು ಹೇಳ್ತಾರಲ್ಲ ಅವರ ದೃಷ್ಟಿ ಮಂದವಾಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ಸಾಮಾನ್ಯವಾಗಿ ಸ್ಪೆಕ್ಸ್ ಇಲ್ದವರು ಸಿಗೋದೇ ಕಷ್ಟ, ಚಿಕ್ಕ ವಯಸ್ಸಿಗೆ ಆ ರೀತಿ ಆಗಿಬಿಟ್ಟಿರ್ತಾರೆ. ಯಾಕೆ ತಡವಾಗಿದ್ದಿದ್ರೆ ಅನಾಹುತ ಅದು, ಹಾಗೆ ಮಾಡಬಾರ್ದು. ಈ ಕಣ್ಣು ಸರಿ ಹೋಗ್ತಾ ಒಳಗಿನ ಕಣ್ಣು ಸರಿ ಹೋಗುತ್ತೆ, ಹೊರಗಿನ ಕಣ್ಣು ಸರಿ ಹೋದರೆ ಒಳಗಿನ ಕಣ್ಣು ಸರಿ ಹೋಗುತ್ತೆ. ಆಗ ಸ್ನಾನ ಮಾಡಿ ಆಚಾರ ಹೇಳ್ತಾರೆ, ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿದರೆ ಎಷ್ಟು ಪಾವಿತ್ರ ಇರುತ್ತೆ ಅಂದರೆ, ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶ ಸ್ಮೃತ. ಆಗ ನಮ್ಮ ಮನೆಯಲ್ಲಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತಂತೆ, ಎಷ್ಟು ಶಕ್ತಿ ಇರುತ್ತೆ. ನಮ್ಮ ಮನೆಯಲ್ಲೇ ಮಾಡಿದ ನೀರಿನ ಸ್ನಾನ, ಅದರಲ್ಲಿ ಗಂಗಾ ಸನ್ನಿಧಾನ ಇರುತ್ತಂತಾಗ ಸೂರ್ಯೋದಯ ಆದ್ಮೇಲೆ ಇರೋದಿಲ್ಲ, ಹೋಗಿಬಿಡುತ್ತೆ. ಅಷ್ಟರೊಳಗೆ ಮಾಡಬೇಕು. ಅರುಣೋದಯ ಕಾಲ ನಂಬರ್ 1 ನಿಧಾನ ಕಡೆ ಆಗ್ತಾ ಬರುತ್ತೆ, ಸೂರ್ಯೋದಯಕ್ಕೆ ಹೋಗಿಬಿಡುತ್ತೆ. ಆದ್ದರಿಂದ ಮೊದಲ ಅಜೆಂಡಾ ಇದಿರಬೇಕು ಅಂದರೆ ವರ್ಷ ಪೂರ್ತಿ ನೀವು ಮುಂದೆ ವರ್ಷ ಪೂರ್ತಿ ಹೇಳ್ತೇವೆ ಅಂದ್ಬಿಡಿ, 4 ದಿವಸ ಹೇಳಿ, ಅದರ ತಡವಾಗಿ ಮನಸ್ಸು ಬರೋದೇ ಇಲ್ಲ ನಮಗೆ. ಈಗ ಹೊಸ ವಾತಾವರಣ ಕಂಡುಬಿಟ್ಟಿರ್ತೀರಾಗಲೇ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ, ಸ್ವಲ್ಪ ಹೊಸ ವಾತಾವರಣ ಅನುಭವಕ್ಕೆ ಬರೋದರಿಂದ ನಿಮ್ಮ ಮನಸ್ಸಿಗೆ ಮಲಿದೊಂಡ್ಕೊಂಡು ಅಸಹ್ಯ ಬರುತ್ತಾಗ, ಮೊದಲು ಎದ್ದೋರ್ಕೊಂಡು ಅಸಹ್ಯ ಬರುತ್ತಿತ್ತಲ್ಲ, ಮಲಿದೊಂಡ್ಕೊಂಡು ಅಸಹ್ಯ ಬರುತ್ತೆ. ಈಗ ಇವ್ರು ಯಾಕಾರ ಹೇಳ್ತಾರೆ ಅನ್ಕೊಂಡಿರ್ತಾರೆ, ಹೇಗಾರ ಮಲಗಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಎಷ್ಟು ಒಳ್ಳೆ ಟೈಮ್ ಹಾಳು ಮಾಡ್ಕೋತಾ ಇದ್ದಾರೆ ಇವರೀಗ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಒಳ್ಳೆ ಸಾರ್ಥಕವಾಗಿ ಓದಿದ್ದು ಸಂಧ್ಯಾ ವಂದೇ ಮಾಡೋ ಕಾಲ ಅದು, ಜಪ ಮಾಡೋ ಕಾಲ. ಆಗ ಇನ್ನೊಂದು ಯೋಚನೆ ಮಾಡಿ, ಧ್ಯಾನ ಕಾಲಕ್ಕೆ ನೋಡಿದ್ದೀರಾ ನೀವೀಗ, 25 ರೂಪಾಯಿ 50 ರೂಪಾಯಿ ಧ್ಯಾನ ಮಾಡಿಸ್ತಾರಲ್ಲ, ಡಲ್ ಲೈಟಲ್ಲಿ ಕುಡಿಸಿರ್ತಾರೆ ಅವ್ರು, ಡಲ್ ರೈಟಲ್ಲಿ ಕುಡಿಸಿರ್ತಾರೆ. ಈಗ ಬೆಳಕು ಕಡಿಮೆ ಇದ್ದಷ್ಟು ಧ್ಯಾನ ಮಾಡೋ ಸುಲಭ ಅಂತ ಅರ್ಥ. ಬೆಳಕು ಕಡಿಮೆ ಇದ್ದಷ್ಟು ಕೂಡ ಸ್ನಾನ ಧ್ಯಾನ ಸುಲಭ. ಸೂರ್ಯೋದಯಕ್ಕಿಂತ ಮುಂಚೆ ಹೇಗಿರುತ್ತೆ ವಾತಾವರಣ ಗೊತ್ತಾ? ಕಡಿಮೆ ಸ್ಪಷ್ಟ ಕಾಣುತ್ತೆ, ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ, ಸರಿಯಾಗಿ ಕಾಣುತ್ತೆ. ಸಿನಿಮಾ ನೋಡ್ತಿರ್ತಾನೆ, ಇಲ್ಲೆಲ್ಲ ಲೈಟ್ ಹಾಕಿದ್ರೆ ಸಿನಿಮಾ ಚೆನ್ನಾಗಿ ಕಾಣೋದು, ಎಲ್ಲ ಲೈಟ್ ಹಾಕ್ಬಿಟ್ಟು ಅದೊಂದೇ ಕಾಣಬೇಕು. ಯಾವಾಗ ಅದು ಅದು ಆಫ್ ಆಗುತ್ತೆ ಇದನ್ನು ಆನ್ ಮಾಡ್ತಾರೆ, ಬೋರ್ ಆಗುತ್ತೆ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ, ಇದನ್ನು ಆನ್ ಮಾಡ್ತಾರೆ. ಆ ರೀತಿಯಲ್ಲಿ ಒಂದು ಕಡೆ ಕೇಂದ್ರೀಕರಿಸ್ಬೇಕಾದ್ರೆ ಬೇರೆ ಕಡೆ ಕತ್ಲಿರಬೇಕು. ಅದೇ ತದಲಂ ಬಹುಲೋಕ ವಿಚಿಂತನಯ ಪ್ರಬಣಂ ಗುರು ಮಾನಸ ಮೀಶಪದೇ. ಇಷ್ಟು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲೇ ಯೋಗ ಕೇಂದ್ರ ಆಗುತ್ತೆ. ಯಾವುದೋ ಯೋಗ ಕೇಂದ್ರಕ್ಕೂ 25 ರೂಪಾಯಿ 30 ರೂಪಾಯಿ ಕೊಡಬೇಕಾಗಿಲ್ಲ, 50 ರೂಪಾಯಿ ಸೇವ್ ಮಾಡ್ತೀರಿ. ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಆಯ್ತಲ್ಲ, ಮನೆಯಲ್ಲೇ ಕೂತ್ಕೊಂಡು ಅದಕ್ಕಿಂತ ಬೆನಿಫಿಟ್ ಜಾಸ್ತಿ. ಅಲ್ಲಿ ಹೋಗಿ ಅವ್ರಿಗೆ ಡಿಮ್ ಲೈಟ್ ಬಿಟ್ಟರೆ ಇನ್ನೇನು ಇರೋದಿಲ್ಲ, ಅವ್ರ ಶಾಸ್ತ್ರನೇ ಡಿಮ್ ಇರುತ್ತೆ. ಆದ್ದರಿಂದ ನಿಮಗೇನು ಅವ್ರು ಹೇಳೋ ಚಾನ್ಸಸ್ಸೇ ಇರೋದಿಲ್ಲ. ಆದರೆ ಮನೆಯಲ್ಲಿ ಕೂತ್ಕೊಂಡು ಆಗ ಸ್ನಾನ ಮಾಡಿ, ಸಂಧ್ಯಾ ಸ್ನಾನ ಕಾಲಕ್ಕೆ ಸುಮ್ಮನೆ ಸ್ನಾನ ಮಾಡಬೇಡಿ, ಮಂತ್ರಗಳು ಹೇಳ್ಕೊಂಡು ಮಾಡಿ. ಹೆಂಗಸರು ಗಂಡಸರು ಎಲ್ಲ ಹೇಳ್ಬೋದಾದ ಮಂತ್ರಗಳು, ಗಂಗಾ ಸ್ಮರಣೆ ಮಾಡಿ. ಅದಕ್ಕೇನು ಹೆಂಗಸರು ಗಂಡಸರು ಅಂತೇನಿಲ್ಲ, ಗಂಗಾದೇವಿ ಹೆಂಗಸರೇ ಆದ್ದರಿಂದ ಯೋಚನೆ ಇಲ್ಲ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಹಾಗೆ ಯೋಚನೆ ಮಾಡಿ ಎಷ್ಟು ಮನಸ್ಸು ಪ್ರಶಾಂತವಾಗುತ್ತೆ ಅಂದರೆ, ನೀರಿಗಿರೋ ಶಕ್ತಿ ಬೇರೆ, ಅಭಿಮಾನಿ ದೇವತೆಗಿರೋ ಶಕ್ತಿ ಬೇರೆ. ನೀರಿಗಿರೋ ಶಕ್ತಿ ಲಿಮಿಟೆಡ್, ಅಭಿಮಾನಿ ದೇವತೆ ಶಕ್ತಿ ಭಾರಿ ಜಾಸ್ತಿ. ಆದ್ದರಿಂದ ಗಂಗಾ ಸ್ಮರಣೆ ಮಾಡ್ತೀನಿ. ಇನ್ನೂ ಮುಂದೆ ಹೋದರೆ ಗಂಗಾಜನಕ ನಾರಾಯಣ ಸ್ಮರಣೆ ಮಾಡಬೇಕು. ಆ ರೀತಿ ಮಾಡಿ ಸ್ನಾನ ಮಾಡ್ತಿದ್ರೆ ಬಹಳ ಸುಲಭ. ಸ್ನಾನ ಮಾಡಬೇಕಾದ್ರೆ ಶ್ಲೋಕ ಹೇಳೋದು ಭಾರಿ ಸುಲಭ. ಯಾಕೆ ಗೊತ್ತಾ? ಶ್ಲೋಕ ಬರೋ ಸಂಗೀತ ಶುರು ಮಾಡಿಬಿಡ್ತಾರೆ, ಎಷ್ಟೋದ್ರೆ ಶ್ಲೋಕ ಬರೋದಿಲ್ವಲ್ಲ, ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬದಲು ಒಳ್ಳೆ ಸ್ತೋತ್ರ ಹೇಳ್ಬೋದು, ಶ್ಲೋಕ ಹೇಳ್ಬೋದು, ಹರಿಕಥಾಂಸಾರದ ಪದ್ಯಗಳು ಹೇಳ್ಬೋದು. ಮತ್ತೆ ಬೇಕಾದಷ್ಟಿದೆ, ಮೃತ್ತಿಗೆ ಹಚ್ಕೋಬೇಕು. ನೀವು ಮೃತ್ತಿಗೆ ಬಿಟ್ಟು ಏನೋ ಹಚ್ಕೋತೀರಿ, ಅದಕ್ಕೆ ಒಂಥರ ಹೇಳ್ಕೊಳ್ಳಿ. ಮೃತ್ತಿಗೆ ಹನಮಯ ಪಾಪ ಮತ್ತು ಸ್ತೋತ್ರ ಹೇಳ್ಕೊಳ್ಳಿ. ಇನ್ನು ಹೇಳಬೇಕಾದ್ರೆ ಕೆಲವು ಸ್ತೋತ್ರಗಳುಂಟು. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಗುರು, ಎಲ್ಲ ಹೇಳ್ಬೋದಾ ಸ್ತೋತ್ರಗಳು. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರು, ಮಂಗಲಂ ಗರುಡಧ್ವಜ, ಇವೆಲ್ಲ ನಿತ್ಯ ಜೀವನಕ್ಕೆ ಬಹಳ ಉಪಯುಕ್ತವಾದ ಮಾತುಗಳು. ನಾವು ಭೂಮಿ ಕಣ್ಣು ತೆಗಿತೇವೆ, ಕರದರ್ಶನ ಅಂತ ಕರೀತಾರೆ. ಕರದರ್ಶನ ಕೈ ನೋಡ್ಕೋಬೇಕಂತೆ. ಕೈ ನೋಡ್ಕೋಬೇಕಾದ್ರೆ ಕೈಯಲ್ಲಿ ಏನಿದೆ? ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನ. ಕೈಲಿ ದೇವತೆಗಳ ಸನ್ನಿಧಾನ ಇದೆ ಅಂತ ಹೇಳಿದ್ದಾರೆ. ಕರಾಗ್ರೆ ವಸತೆ ಲಕ್ಷ್ಮೀ, ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ನಮ್ಮ ಜೀವನದಲ್ಲೇ ಇವೆಲ್ಲ ಸಪರೇಟ್ ಮಾಡಬೇಕಾಗಿಲ್ಲ, ನ್ಯಾಚುರಲಿ ಆಗ್ತಾ ಇರ್ತದೆ. ಕಷ್ಟಪಡ್ಬೇಕಾಗಿಲ್ಲ, ಅದು ಸಪರೇಟ್ ಪ್ರೋಗ್ರಾಮ್ ಆಗಬೇಕಾಗಿಲ್ಲ, ನಿತ್ಯ ಜೀವ ನಡೀತಾ ಇರುತ್ತೆ. ಹಾಗೆ ಹಲ್ಲುಜ್ಜಬೇಕಾದ್ರೆ ಮಂತ್ರ, ಅಲ್ಲಿ ವನಸ್ಪತಿ ಅಂತ ಪ್ರಾರ್ಥನೆ ಮಾಡಿ ಹಲ್ಲುಜ್ಜಬೇಕಂತೆ. ಬ್ರಷ್ನಾದ್ರೂ ಪ್ರಾರ್ಥನೆ ಮಾಡಿರಿ ಹೋಗ್ಲಿವ, ಅದಿಲ್ದು ಬ್ರಷ್ ಹಿಡ್ಕೋತೀರಲ್ಲ, ಅಲ್ಲಿ ಮಂತ್ರ ಹಿಡ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಹಲ್ಲುಜ್ಜೋದ್ರಿಂದ ಆಯುಷ್ಯ ವೃದ್ಧಿ ಆಗುತ್ತೆ, ಮನೆ ದುರ್ಗಂಧ ಹೋಗುತ್ತೆ ಬಾಯಿಂದ, ಮನೆ ರೋಗಗಳು ಬರೋ ಚಾನ್ಸಸ್ಸೇ ಕಡಿಮೆ. ಎಷ್ಟೋ ರೋಗಗಳಿಗೆ ಕಾರಣ ಹಲ್ಲಲ್ಲಿ ಸೇರಿರೋ ಕೊಳೆನೇ ಕಾರಣ ಆಗುತ್ತೆ. ದಂತ ಸಾವರ ಒಂದು ನಿತ್ಯ ಜೀವನ ಅಧ್ಯಾತ್ಮ ಕಾರ್ಯ ಅಂತ ಕರೀತಾರೆ. ನಮ್ಮ ಪ್ರಕಾರ ಇದನ್ನು ತಳಗೋಯ್ತು ಆಚಾರ ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ. ದಂತ ಸಾವರ ಅನ್ನೋದು ಆಧ್ಯಾತ್ಮಿಕ ಕಾರ್ಯ, ಏಳೋದು ಆಧ್ಯಾತ್ಮಿಕ ಕಾರ್ಯ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತಹ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಏಳೋದು ಆಧ್ಯಾತ್ಮಿಕ, ಆಚಮರ ಆಧ್ಯಾತ್ಮಿಕ, ಆಮೇಲೆ ತಂತಸಾವರ ಆಧ್ಯಾತ್ಮಿಕ, ಶೌಚಾದಿ ಕಾರ್ಯಗಳ ಆಧ್ಯಾತ್ಮಿಕ, ಸ್ನಾನ ಮಾಡೋದು ಆಧ್ಯಾತ್ಮಿಕ. ಎಷ್ಟು ಸುಲಭ! ಸ್ನಾನ ಬಂದು ಮಾಡೋದ್ರಿಂದ 10 ಗುಣ ಬರುತ್ತಂತೆ ದೇಹಕ್ಕೆ, 10 ಗುಣಗಳು. ಆಯುಷ್ಯ ಆರೋಗ್ಯ ಎಲ್ಲ ಹೆಚ್ಚಬೇಕಾದ್ರೆ ಮಾಡಬೇಕಾದ ಮುಖ್ಯ ಸ್ನಾನ. ಆಸ್ಪತ್ರೆಗಳಲ್ಲಿ ಸ್ನಾನ ಮಾಡಕ್ಕೆ ಬರೋದಿಲ್ವಲ್ಲ, ಅವರು ಕೂಡ ಸ್ಪಂಜ್ ಬಾತ್ ಅಂತ ಮಾಡಿಸ್ತಾರೆ. ಇವತ್ತು ರೋಗ ವಾಸಿ ಆಗಲಿಕ್ಕೆ ಅದೊಂದು ಅವಶ್ಯವಾಗಿರ್ತಕ್ಕಂಥ ಕಾರ್ಯ. ಅದೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಅಜೆಂಡಾದಲ್ಲಿ ಯಾವುದೋ ಓದೋದೆಲ್ಲ ಆಮೇಲೆ ಆಗಲಿ, ಇಷ್ಟು ಚಿಂತನೆ ಮಾಡಿ ಆಮೇಲೆ ಸಂಧ್ಯಾವನ್ನೇ ಶುರು ಮಾಡಬೇಕು. ಸ್ನಾನ ಮುಗಿತದೆ. ಸ್ನಾನ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ, ಹೃದಯದಲ್ಲಿ ದೇವರು ಸನ್ನಿಹಿತನಾಗಿದ್ದಾನೆ. ನಾವು ಮಾಡ್ತಕ್ಕಂಥ ಸ್ನಾನ ದೇವರಿಗೆ ಅಭಿಷೇಕ ಅಂತ ತಿಳ್ಕೋಬೇಕು. ಒಂದು ಅಭಿಷೇಕ ಇದ್ದಾಗಲೇಕ್ಕಾಗಲೇನೆ. ನಾವು ಮಾಡ್ತಕ್ಕಂಥ ಸ್ನಾನ ಒಡಗಿರೋ ದೇವರಿಗೆ ಅಭಿಷೇಕ, ದೇವತೆಗಳಿಗೆ ಅಭಿಷೇಕ ಆದವು. ಅದಕ್ಕೆ ಗಾವರೆ ಬಂತ ಶುದ್ಧ ನೀರಿನ ಸ್ನಾನ ಮಾಡಬೇಕಾಗ, ಯಾಕೆ ದೇವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳಿದಾಗ ಶುದ್ಧ ನೀರಿನ ಸ್ನಾನ ಆಗುತ್ತೆ. ನಿಮ್ಮಲ್ಲಿ ದೊಡ್ಡ ತಪ್ಪು, ನಾವು ಏನು ಮಾಡೋದು ಅಂದರೆ ಸ್ನಾನ ಮಾಡ್ತಾರೆ, ಅದೇ ಬಟ್ಟೆ ಬಿಚ್ಚಾಕಿರ್ತಾರೆ, ಹಾಗೆ ಉಟ್ಕೊಂಡ್ಬಿಡ್ತಾರೆ. ಮತ್ತೆ ಸ್ನಾನ ಯಾಕೆ ಮಾಡಬೇಕು? ಈ ಸಂಪತ್ತಿಗೆ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ವಸ್ತ್ರ ಬದಲಾಯಿಸಲೇಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ವಸ್ತ್ರ, ಸ್ನಾನ ಕಾಲದ ವಸ್ತ್ರ, ಸ್ನಾನ ಮಾಡಿದೇನೆ ಮೇಲೆ ವಸ್ತ್ರ. ಒಂದೇ ಆಗೋದಾದ್ರೆ ಸ್ನಾನಕ್ಕೆ ಅರ್ಥನೇ ಇಲ್ಲ. ಕೆಸರು ಕೈ ತೊಗೊಂಡು ಮತ್ತೆ ಕೆಸರು ಮುಟ್ಟಿದಾಗ ಆಗುತ್ತೆ ಅಷ್ಟೆ. ಅದಕ್ಕೆ ವಸ್ತ್ರ ಬದಲಾಗ್ತಾನೆ ಹೋಗ್ಬೇಕು ಯಾವಾಗಲೂ ಕೂಡ. ಇವೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಒಂದು 15 ದಿವಸ ಮಾಡಿ ನೋಡಿ, ಆಮೇಲೆ ನಿಮಗೆ ಅಸಹ್ಯ ಆಗುತ್ತೆ. ಮೊದಲು ಹೇಗೆ ಮಾಡ್ತಿದ್ದೆ ನಿಮಗೆ ಸಂಕೋಚ ಆಗಿಬಿಡುತ್ತೆ, ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಸ್ನಾನದ ಎಫೆಕ್ಟ್ ಹೋಗಿಬಿಡುತ್ತೆ ತಪ್ಪು ಆ ರೀತಿ ಮಾಡದೆ ಹೋದರೆ. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಅನಂತರ ಪ್ರಾರ್ಥನೆ, ಈ ಸಂಧ್ಯಾವಂದನೆ ಅನ್ನೋದು ವೈದಿಕ ಪ್ರಾರ್ಥನೆ ಅನ್ನೋದು, ಗೊತ್ತಾಯ್ತಾ? ಸಂಧ್ಯಾವಂದನೆ ಬೇರೆ ಅಲ್ಲ, ಪ್ರಾರ್ಥನೆ ಅಷ್ಟೇ. ಕೆಲವರು ಇರ್ತಾರೆ ಸಂಧ್ಯಾವಂದನೆ ಮಾಡಿದ್ರೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಂಧ್ಯಾವಂದನೆ ಪ್ರಾರ್ಥನೆ ಅದು. ನಾವು ಊಟ ಮಾಡಿದ್ರೆ ಮೀಲ್ಸ್ ಮಾಡ್ತೀವಿ ಅಂದಾಗ ಆಗುತ್ತೆ ಅಷ್ಟೇ. ಊಟ ಮಾಡಿದ್ರೆ ಮೀಲ್ಸ್ ಮಾಡ್ತೀವಿ, ಮೀಲ್ಸ್ ಅಂದರೆ ಊಟನೇ ಆಗ್ಬೋದು. ಪ್ರಾರ್ಥನೆ ಸಂಧ್ಯಾವಂದನೆ ಅಂದರೆ ಅದು ಎಂಥ ಪ್ರಾರ್ಥನೆ ಗೊತ್ತಾ? ವೇದೋಕ್ತ ಮಂತ್ರಗಳಿಂದ ಪ್ರಾರ್ಥನೆ ಅದು. ವೇದೋಕ್ತ ಮಂತ್ರಗಳ ಶಕ್ತಿ ಭಾರಿ ಜಾಸ್ತಿ. ಆದ್ದರಿಂದ ಅವೆಲ್ಲ ಹೆಚ್ಚಿಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದಾರೆ, ಜಾಸ್ತಿ ಇಟ್ಟಿಲ್ಲ. ಸಂಧ್ಯಾವಂದನೆಗೆಲ್ಲ ಎಲ್ಲ ಒಂದೇ ಅರ್ಧ ನಿಮಿಷ ಅಷ್ಟಾಗುತ್ತೆ ಅಷ್ಟೇ. ಮಾರ್ಜನ ಮಂತ್ರಸ್ಥಾನ, ಅದು ಮಾರ್ಜನ ಅಂದರೆ ಮಂತ್ರಸ್ಥಾನ, ಜಲಾಭಿಮಂತ್ರಣ, ಅವೆಲ್ಲ ಸಂಧ್ಯಾವನ್ಯ ಅಂಗ ತಿಳ್ಕೊಂಡು ಮಾಡೋದು. ಆಮೇಲೆ ಸೂರ್ಯನಿಗೆ ಅರಿಕೆ ಕೊಡೋದು ಬಹಳ ಮುಖ್ಯವಾದ ಕೆಲಸ. ಅರಿಕೆವನ್ನು ಕೊಡೋದು ಸೂರ್ಯನಿಗೆ. ಸೂರ್ಯನ ಅರಿಕೆ ಯಾವಾಗ ಕೊಡಬೇಕು? ನೀವೇ ಉಪಯೋಗಿಸಿ. ದೊಡ್ಡವರು ಯಾರು ಸಭೆ ಬರ್ತಾರೆ ಅಂತ ಹೇಳಿದರೆ ಅವರಿಗಿಂತ ಮುಂಚೆ ಬಂದಿರಬೇಕು ತಾನೇ. ಸಿಂಪಲ್ ಅದು. ಸೊ ಗೆಸ್ಟ್ ಬಂದಮೇಲೆ ಇವರು ಬಂದರೆ ಏನು ಮಾಡಬೇಕು? ಹೋಸ್ಟ್ಗಳು ಗೆಸ್ಟ್ ಬಂದಮೇಲೆ ಬಂದಿರ್ಬೇಕು ಅಂದರೆ ಗೆಸ್ಟ್ಗಿಂತ ಮುಂಚೆ ಬಂದಿರಬೇಕು. ಸೂರ್ಯ ಬರ್ತಾನಲ್ಲ, ಮುಂಚೆ ಇದ್ದು ನಾವು ಸ್ವಾಗತ ತಯಾರಾಗಿರ್ಬೇಕಾಗಿ. ಅರ್ಘ್ಯ ಅಂಬೋದು ಬರೀ ಅರ್ಘ್ಯ ಅಲ್ಲ, ಅರ್ಘ್ಯಪಾತ್ಯಾದಿ ಉಪಚಾರಕ್ಕೆ ಉಪಲಕ್ಷಣ ಅಂತ ಕರೀತಾರೆ. ಸೂರ್ಯನ ಆರಾಧನೆ ಅಂತ ಹೇಳ್ತಾರೆ. ಸೂರ್ಯನ ಆರಾಧನೆ ಅರ್ಘ್ಯದ ಮೂಲಕ ಆರಾಧನೆ ಅಷ್ಟೇ. ಅಷ್ಟು ಕೊಟ್ಟು ನೋಡಿ. ನಮ್ಮ ಒಂದು ಮೊದಲೇದು ಗೊತ್ತಾ? ಸಕಾಲಕ್ಕೆ ಹೇಳೋದೇ ಆರೋಗ್ಯ ವೃದ್ಧಿಕರ, ಸ್ನಾನ ಆರೋಗ್ಯ ವೃದ್ಧಿಕರ, ಸ್ಮರಣೆ ಆರೋಗ್ಯಕ್ಕೆ ವೃದ್ಧಿಕರ. ಸೂರ್ಯನ ಪೂಜೆ ಅಂತೂ ಆರೋಗ್ಯಕ್ಕೆ ದೊಡ್ಡ ಉಪಾಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಆರೋಗ್ಯ ಒಂದಿದ್ರೆ ದೊಡ್ಡ ಸಾಧನೆ ಮಾಡಕ್ ಬರುತ್ತೆ. ಒಂದು ಭಾಗ ಮುಗಿತು. ಇನ್ನು ಸಂಧ್ಯಾ ವಂದನೆಯಲ್ಲಿ ಸೂರ್ಯಾರ್ಘ್ಯ ಆದಮೇಲೆ ದೊಡ್ಡ ಕಾರ್ಯ ಅಂದರೆ ಜಪ, ಗಾಯತ್ರಿ ಜಪ. ನಿಮಗೆ ಎಷ್ಟು ಬರುತ್ತೋ ಮಂತ್ರ ಸರಿಯಾಗಿ ಹೇಳಿಸ್ಕೊಂಡು ಬಿಟ್ಟು ಸಂಕ್ಷಿಪ್ತವಾದರೂ ಪರವಾಗಿಲ್ಲ, ಹತ್ತೆ ಮಾಡಿದ್ರೂ ಪರವಾಗಿಲ್ಲ, ಬಿಡಬಾರದು ಒಂದು ದಿವಸ ಕೂಡ. ಒಂದಿವಸ ಸಾವಿರ ಮಾಡಿಬಿಡ್ತಾರೆ, ಆಮೇಲೆ ಹತ್ತೆ ಒಂದು ತಿಂಗಳು ಕ್ಯಾನ್ಸಲ್, ಸಂಧ್ಯಾ ವಂದನೆ ಕ್ಯಾನ್ಸಲ್ ಮಾಡಿದರೆ ಒಂದು ಐದು ನಿಮಿಷ ಜೋರ ಹೋದ ಮತ್ತೆ ನಿಲ್ಲಿಸ್ಬಿಡೋದು. ಏನು ಉಪಯೋಗ ಅದರಿಂದ? ಸರಿಯಾಗಿ ಒಂದು ಆಪ್ಟಿಮಮ್ ಸ್ಪೀಡ್ ಮೇಂಟೈನ್ ಮಾಡ್ತಿದ್ರೆ ಗುರಿ ಮುಟ್ಟಬಹುದು. ಅಲ್ಲೇನು, ಅದಕ್ಕೆ ದಿವಸಕ್ಕೆ ಹತ್ತೆ ಜಪ ಮಾಡಿದ್ರೂ ಪರವಾಗಿಲ್ಲ, ನೀವು ಸಾವಿರ ಮಾಡಿ ನೂರು ಮಾಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ದೇವರಾಡಿ ಮಾಡೋದಕ್ಕೆ ಗೊತ್ತು ನೀವು, ಅದರಿಂದ ಹೇಳಿ ಉಪಯೋಗ ಇಲ್ಲ. ಅದರಿಂದ ಹತ್ತು ಮಾಡಿ ಸಾಕು, ಹತ್ತನ್ನು ಸರಿಯಾಗಿ ಮಾಡಬೇಕಂತೆ. ಹತ್ತನ್ನು ಸರಿಯಾಗಿ ಮಾಡಬೇಕು. ಆ ಕಡೆ ಈ ಕಡೆ ಮನಸ್ಸು ಹಾಕದೇನೆ ನೀವು ಯಾವಾಗಲೂ ಮಂತ್ರ ಯಾವುದೇ ಜಪ ಸರಿಯಾಗಿ ಮಾಡೋಕ್ಕೆ ಯಾವಾಗ ಬರುತ್ತೆ ಗೊತ್ತಾ? ಮಂತ್ರದ ಅರ್ಥ ಗೊತ್ತಾದರೆ ಮಾಡಕ್ಕೆ ಬರುತ್ತೆ. ನೀವು ಟಿ ವಿ ನೋಡ್ತಿರ್ತೀರಿ, ಯಾವುದೋ ಭಾಷೆ ಚೇಂಜ್ ಮಾಡಿಬಿಡ್ತೀರಿ ತಕ್ಷಣನೇ, ಗೊತ್ತಿರೋ ಭಾಷೆ ನೋಡ್ತಾ ನೋಡ್ತಾ ಎಂಗೇಜ್ ಆಗಿಬಿಡ್ತಾರೆ. ಹಾಗಾದರೆ ಅರ್ಥ ಆಗುತ್ತಲ್ಲ, ಹಾಗೆ ನೋಡ್ತಾ ಕೂತ್ಬಿಡ್ತಾರೆ. ಅರ್ಥ ಆಗಬೇಕು ಯಾವಾಗಲೂ ಕೂಡ. ಇವೇನು ಭಾರಿ ಆ ಕಷ್ಟ ಅರ್ಥ ಇರೋದಲ್ಲ. ಸಂಧ್ಯಾಮಂತ್ರಗಳ ಅರ್ಥ ಭಾರಿ ಸುಲಭ. ಹೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾತನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಹು ಧೃತಶಂಖ ಚಕ್ರ. ಸಾಮಾನ್ಯ ಅರ್ಥ ತಿಳ್ಕೊಂಡ್ರು ಕೂಡ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ ನಿಮ್ಗಾಗಲೇ. ಆ ರೀತಿ ಹತ್ತು ಮಾಡಿ ಕ್ರಮೇಣ ಜಾಸ್ತಿ ಮಾಡಬೇಕು ಅನಿಸುತ್ತಾಗಲೇ, ನಿಮಗೆ ಜಾಸ್ತಿ ಮಾಡಬೇಕು ಅನಿಸುತ್ತೆ. ಅದೆಲ್ಲವಾಗಿದ ಮೇಲೆ ಬಹಳ ಮುಖ್ಯವಾಗಿ ಕೆಲವು ಸ್ತೋತ್ರಗಳ ಅಭ್ಯಾಸ ಮಾಡಬೇಕು. ವಾಯುಸ್ತುತಿ ವಿಷ್ಣು ಸಹಸ್ರನಾಮ ಅಂತ ಸ್ತೋತ್ರಗಳನ್ನು ಹೇಳಿ. ಸ್ತೋತ್ರಗಳಿಗೆ ನಿಮಗೆ ತುಂಬ ಬೆಲೆ ಬಂದು ಏನು ಗೊತ್ತಾ? ಮೊದಲನೇದಾಗಿ ಸಂಸ್ಕೃತ ಓದ್ಲಕ್ಕೆ ಬರುತ್ತೆ, ವಾಕ್ಶುದ್ಧಿ ಶುರುವಾಗುತ್ತೆ. ಆಮೇಲೆ ಅದರಲ್ಲಿ ಸ್ತೋತ್ರಗಳು ರಿದಮಿಕ್ ಆಗಿರುತ್ತೆ. ಸ್ತೋತ್ರಗಳಲ್ಲಿ ಒಂದು ಯಾವುದೋ ಒಂದು ಛಂದಸ್ಸು ಇರುತ್ತೆ ಅದರೊಳಗೆ. ಆ ಛಂದಸ್ಸನ್ನು ಹೇಳ್ತಾ ಇದ್ರೆ ಮನಸ್ಸು ಟ್ಯೂನ್ ಆಗಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಹೇಳ್ತಿರಲ್ಲ, ಮನಸ್ಸು ಆ ಕಡೆ ಸೆಟ್ ಆಗುತ್ತೆ. ಮಕ್ಕಳು ಹಾಡ್ತಾ ಹಾಡ್ತಾ ಹಾಡು ಕೇಳ್ತಾ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಯಾಕೆ? ಆ ಟ್ಯೂನ್ಗೆ ಅಡ್ಜಸ್ಟ್ ಆಗ್ತಾ ಹಾಕೋದು ಮನಸ್ಸು ಒಂದು ರೀತಿ ಚಂಚಲ ಸ್ಥಿತಿಯಿಂದ ಸ್ಥಿರ ಸ್ಥಿತಿಗೆ ಬಂದ್ಬಿಡುತ್ತೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ನಾಕಾಕಕ್ಷರ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದ. ಆ ರೀತಿ ಹೇಳ್ತಾ ಹೇಳ್ತಾ ಮನಸ್ಸು ತರಿಸ್ತಾನೆ, ಹಾಗೆ ಇದಾಗ್ತಾ ಹೋಗುತ್ತೆ. ಒಂದು ಸ್ತೋತ್ರದಿಂದ ನಿಮಗೆ ಭಾಷೆ ಬರುತ್ತೆ, ಮತ್ತೆ ಮನಸ್ಥಿತಿ ಸರಿ ಹೋಗುತ್ತೆ. ಮತ್ತು ಸಾಹಿತ್ಯ ಇರೋದರಿಂದ ಒಳ್ಳೆಯ ಒಂದು ಅರ್ಥವಂತಿಕೆಯಿಂದ ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಬರುತ್ತೆ. ಮುಖ್ಯವಾಗಿ ದೇವತೆಗಳು ಭಾರಿ ಪ್ರಸನ್ನರಾಗ್ತಾರೆ ಅದರಿಂದ. ಯಾತಕ್ಕೆ ಅಂದರೆ ಹೇಳ್ತಾರೆ, ಉಪನಿಷತ್ತಲ್ಲಿ ಹೇಳ್ತಾರೆ, ಈ ಸ್ತೋತ್ರ ಅಂದರೆ ದೇವತೆಗಳಿಗೆ ಅನ್ನ ಅಂತ ಕರೀತಾರೆ. ಸ್ತೋತ್ರ ದೇವತೆಗಳಿಗೆ ಅನ್ನ ಇದ್ದಾಗ ಲೆಕ್ಕ. ಅನ್ನ ಹಾಕಿದಾಗ ಹೇಗೆ ತಗೊಂಡವ್ರು ಖುಷಿ ಪಡ್ತಾರೋ, ಸ್ತೋತ್ರ ಮಾಡಿದರೆ ದೇವತೆಗಳು ಭಾರಿ ಖುಷಿ ಆಗುತ್ತದೆ, ಅನುಗ್ರಹ ಮಾಡಿಬಿಡ್ತಾರೋ. ದೇವತೆಗಳು ಅನುಗ್ರಹ ಮಾಡಿದರು ಅಂದರೆ ನಮ್ಮ ಜೀವನದ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಎಲ್ಲ ದೇವತೆಗಳಿಗೆ ಒಂದೇ ಸ್ತೋತ್ರ ಹೇಳಿಬಿಡ್ತಾರೆ. ನಮೋಸ್ತುತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವಹಿ. ಸುಲಭವಾದ ಶ್ಲೋಕ. ದೇವತೆಗಳೇ ನಮಸ್ಕಾರ, ನೀವೆಲ್ಲ ನನ್ನ ಧರ್ಮ ಮಾರ್ಗದಲ್ಲೇ ಪ್ರೇರೇಪಣೆ ಮಾಡಿ, ಅಷ್ಟೇ, ಒಳ್ಳೆ ದಾರಿಯಲ್ಲಿ ನಡೆಸಿ ಅಷ್ಟೇ. ಅದನ್ನು ನೀವು ಸುಮ್ಮನೆ ಹೇಳೋದು ಬೇರೆ, ಆ ಶ್ಲೋಕ ರೂಪದಲ್ಲಿ ಹೇಳಿದಾಗ ಬೇರೆ. ಸುಮ್ಮನೆ ಓದಿ ಬಾಯಿ ಬರೋದಿಲ್ಲ, ಶ್ಲೋಕ ರೂಪೇ ಬಾಯಿ ಬರುತ್ತಾಗ. ಪದ್ಯಪಾಠೇ ಮನುಷ್ಯಾಣಾಂ ಶ್ರಮೋ ನಾತಿ ಭವೇತಿತಿ ಅಂತ ಹೇಳ್ತಾರೆ. ರಿದಮಿಕ್ ಇದ್ದಾಗ ಚಿಕ್ಕ ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡ್ತಾರೆ. ಅದಕ್ಕೆ ಆದರೆ ಭಾಷೆ ಬರಲು ಸುಲಭ ಆಗುತ್ತೆ, ವಿಚಾರ ಶಕ್ತಿ ಸುಲಭ ಆಗುತ್ತೆ. ನಮ್ಮ ಸಂಸ್ಕೃತದಲ್ಲಿ ಸ್ತೋತ್ರಣೆ ಅಂತ ಕೇಳಬೇಕು ಅಂತ ಕಾರಣ ಆಗುತ್ತೆ. ಇದು ಹೆಂಗಸರಿಗೂ ಕಾಮನ್ ಹೇಳೋದು, ಸ್ನಾನ ಇದು ಹೆಂಗಸರಿಗೆ ಗಂಡಸರಿ ಬೇರೆ ಅಂತಿಲ್ಲ. ಹೇಳೋದು, ಸ್ನಾನ ಮಾಡೋದು, ಹಲ್ಲು ಉಚ್ಚೋದು ಇವೆಲ್ಲ ಕೂಡ ಎಲ್ಲರಿಗೂ ಕಾಮನ್ ಇದೆ. ಆದರೆ ಗಾಯತ್ರಿ ಮಂತ್ರ ಅವರಿಗಿಲ್ಲ ಅಷ್ಟೇ. ಗಾಯತ್ರಿ ಮಂತ್ರದ ಬದಲು ಕೃಷ್ಣ ಮಂತ್ರ. ಇನ್ನು ಹೆಂಗಸರಿಗೆ ಗಂಡಸರಿಗಿಂತ ಭಾರಿ ಅನುಕೂಲ. 24 ಅಕ್ಷರ ಬರೀ ಅದು ಆರೇ ಅಕ್ಷರ, ಆರೆ ಅದು 108 ಸರ್ತ್ ಅನ್ಬೇಕಷ್ಟೇ. 108 ಸರ್ತ್ ಹೇಳಿದ್ರೆ ಮುಗಿದೋಯ್ತು. ಹೆಂಗಸರಿಗೆ 3 ಗುರುಮಂತ್ರ ಇಲ್ಲ, ಮಧ್ಯಾಹ್ನೊಮ್ಮೆ ಸಾಯಂಕಾಲೊಮ್ಮೆ ಇಲ್ಲ. ಗಂಡಸರಿಗೆ ಮಾತ್ರ 3 ಸಲ, ಹೆಂಗಸರಿ ಬರೀ 1 ಸಲ ಸಾಕು. ಬೆಳಗ್ಗೆ ಒಂದೇನೆ, ಎಷ್ಟು ಸುಲಭ ಅದು. ಹರಿದಾಸರ ಹಾಡಿವೆ, ಅದು ಹೇಳ್ತಾ ಹೇಳ್ತಾ ಬನೆಗೆರೆಸ ಹಾಗೆ ನಡೆದು ಹೋಗ್ತಾ ಇರುತ್ತೆ. ಏನೋ ಯೋಚನೆ ಮಾಡಿದ್ರೆ ಬದಲು ದೇವರು ಚಿಂತನೆ ಮಾಡ್ತಾ ಮಾಡ್ತಾ ನಡೆದು ಹೋಗುತ್ತೆ, ಮನಸ್ಸಿಗೆ ಉಲ್ಲಾಸ ಇರುತ್ತೆ. ಮತ್ತು ನೀವು ಸ್ತೋತ್ರ ಹೇಳ್ತಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಉಳಿದವ್ರು ಇರ್ತಾರೆ ಅವ್ರ ಮನಸ್ಸಲ್ಲಿ ಎಫೆಕ್ಟ್ ಶುರುವಾಗುತ್ತೆ. ಕೆಡ್ತಾ 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 ತಾವು ಹೇಳಬೇಕು ಅಂತ ಅನ್ನಿಸೋ ಭಾವನೆ ಬರುತ್ತೆ. ಅದು ಮನುಷ್ಯರ ಸಹಜವಾದ ಪ್ರವೃತ್ತಿ. ಅದು ಒಳ್ಳೆ ಪದಾರ್ಥವನ್ನು ಕೇಳ್ತಾ ಹೋದಂತೆ ಕಲಿಬೇಕು ಕಲಿಬೇಕು ಅನಿಸುತ್ತೆ ಅವರಿಗೆ. ಅದರಿಂದ 2 ಸಾಧನೆ ಆಯಿತು, ನಿಮಗೂ ಆತ್ಮೋದ್ಧಾರ, ಇನ್ನೊಬ್ಬರಿಗೆ ಉದ್ಧಾರ ಆಗುವುದು. ಮಲಗಿದರೆ ಇವನು ಬಿಡ್ತಾನೆ, ಅವರು ಹೇಗೋ, ನೀವು ಮಲಗಿದ್ರೆ ಇನ್ನೊಂದು ತೊಂದರೆ ಏನು ಗೊತ್ತಾ? ಯಾರೋ ಹೇಳ್ತಾರೆ ನಿಮ್ಮ ನೋಡಿ ಅವರು ಮಲಗಿಬಿಡ್ತಾರೆ, ಮತ್ತೆ ಹಾಗಾಗಬಾರ್ದು. ಯಾವಾಗ ಮನುಷ್ಯನ ಸೈಕಾಲಜಿ ಏನಂತ ಕೇಳಿದರೆ, ನೆಗೆಟಿವ್ ಸೈಡ್ ಥಿಂಕ್ ಮಾಡೋದೇ ಜಾಸ್ತಿ, ಪಾಸಿಟಿವ್ ಥಿಂಕ್ ಮಾಡೋದಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ಬೆಳಗಿನ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಿಟ್ಟರೆ ಒಂದು ಹಂತ ಬಂತು. ಇಲ್ಲಿ ಇನ್ನೊಂದು ಕಾರಣ ನೋಡಿ, ನೀವು 8 ಗಂಟೆಗೆ ಹೇಳ್ತೀರಿ, ಆಮೇಲೆ ಸಂಧ್ಯಾನ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ, ಪೂಜೆ ಮಾಡೋಕ್ಕೆ ಯಾವುದಕ್ಕಾಗೋದು, ಹಸಿವಾಗಿಬಿಟ್ಟಿರ್ತಾಗಲೇ ನಿಮಗೆ 8 ಗಂಟೆ ಹೊತ್ತಿಗೆ. ಆದರೆ ಬೆಟ್ ಕಾಫಿ ತ ಯೋಚನೆ ಮಾಡುತ್ತೆ, ಬೇರೆ ಯೋಚನೆ ಮಾಡೋದಿಲ್ಲ. ಸೂರ್ಯೋದಯಕ್ಕಿಂತ ಮುಂಚೆ ಯಾವ ಯೋಚನೆ ಕಾಮ ಪೂಜೆ ಮಾಡೋಕ್ಕೆ ಬರುತ್ತೆ, ಕಾಮ ಮಂತ್ರ ಹೇಳೋದಕ್ಕೆ ಬರುತ್ತೆ. 8-9 ಗಂಟೆ ಮೇಲಂತೂ ಏನೂ ಪ್ರಯೋಜನ ಇಲ್ಲ. ಆಗಲೇ ರಜೋಗುಣ ಶುರುವಾಗಿರುತ್ತೆ, ಸತ್ವಗುಣ ರಜೋಗುಣ ಶುರುವಾದ ತಕ್ಷಣ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆಗಿಬಿಡುತ್ತೆ, ಮೆಂಟಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಭೀಮಸೇನ ದೇವರು ಹೇಳುತ್ತಾರೆ, ಮಧ್ಯಾಹ್ನದ ಕಾಲಕ್ಕೆ ಅರ್ಥ, ಆಫೀಸ್ಗೆ ಹೋಗೋದು, ಕಾಲೇಜ್ಗೆ ಹೋಗೋ ಎಲ್ಲ ಅರ್ಥ ಇಟ್ಕೊಂಡ್ಬಿಡಬೇಕು. ಸಾಯಂಕಾಲ ಸೊತ್ತಿಗೆ ಕಾಮ, ಕಾಮ ಅಂದರೆ ವಿಹಾರ ಅಂತ ಅರ್ಥ. ವಾಕಿಂಗ್ ಹೋಗೋದು, ಅಂಗಡಿಗೆ ಹೋಗೋದು, ಯೋಚನೆ ಮಾಡೋದು, ಸಂಧ್ಯಾಂದಿ ಮಾಡಿಬಿಟ್ಟು ಅಂತ ಅರ್ಥ ಅಲ್ಲ. ಸಂಧ್ಯಾಂದಿ ಮಾಡಿ ಇವೆಲ್ಲ ಮೊದಲು ಆಮೇಲೆ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡಿಬಿಟ್ರೆ ನಿಶ್ಚಿಂತೆಯಾಗಿರುತ್ತೆ, ದಿವಸದಲ್ಲಿ ವ್ಯವಸ್ಥಿತವಾಗಿರುತ್ತೆ, ನಿಮಗೆ ಬಿ ಪಿ ಬರೋದಿಲ್ಲ, ಡಯಾಬಿಟಿಸ್ ಯಾವುದು ಬರೋ ಆರಾಮಾಗಿರ್ಬೋದು. ಇಲ್ಲೋ ಹೋದರೆ 30 ವರ್ಷಕ್ಕೆ ಡಯಾಬಿಟಿಸ್, 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ತೊಗೊಂಡು ಏನು ಮಾಡ್ತೀರಿ? ನೀವೆಲ್ಲ ಜಾಗಿಂಗಿಗೆ ಹೋಗಿ ಅಭ್ಯಾಸ ಮಾಡಬೇಡಿ, ಏನು ಪ್ರಯೋಜನ ಇಲ್ಲ ಅದರಿಂದ. ಅದರಿಂದ ಹಾರ್ಟ್ ಒಳ್ಳೇದಾಗ ತಿಳ್ಕೊಂಡಿರ್ತಾರೆ, ಜಾಗಿಂಗ್ ಹೋದಾಗಲೇ ಸತ್ತವರಿದ್ದಾರೆ ಗೊತ್ತು, ಹಾರ್ಟ್ ಅಟ್ಯಾಕ್ ಆಗಿ. 8 ದಿನ ಜಾಗಿಂಗ್ ಕಾಲಕ್ಕೆ ಸತ್ತವರಿದ್ದು, ಸಂಧ್ಯಾಂದ ಕಾಲ ಸತ್ತವರು ಯಾರೂ ಇಲ್ಲ, ದೇವ್ರ ಪೂಜೆ ಮಾಡೋಕ್ಕೆ ಯಾರು ಸಾಯೋದಿಲ್ಲ. ಯಾಕೆಂದರೆ ಅದು ದೇವರ ಅನುಗ್ರಹ ಮಾಡ್ತಕ್ಕಂಥ ವಿಷಯಗಳು. ಇದೆಲ್ಲ ಯೋಚನೆ ಮಾಡಿ ಅವ್ರು ಲೌಕಿಕರು ಏನೋ ಹೇಳ್ತಿರ್ತಾರೆ, ಪಾಪ ಯಾತನಿಕರು ಯಾತಕ್ಕೆ ಜಾಗಿಂಗ್ ಹೋಗಿ ಅಂತಾರೆ, ಸಂಧ್ಯಾಂದಿ ಗೊತ್ತಿಲ್ಲ ಅವ್ರಿಗೆಲ್ಲ ಕೂಡ, ಪೂಜೆ ಗೊತ್ತಿಲ್ಲ, ತಮಗೆ ಗೊತ್ತಿದ್ದು ಹೇಳ್ತಾರೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಮಗೆ ಗೊತ್ತಿರಬೇಕಾದ್ರೆ ಅವ್ರು ಹೇಳೋದನ್ನು ಕೇಳಬೇಕಾಗಿಲ್ಲ, ನಾವು ಶಾಸ್ತ್ರ ಹೇಳೋದನ್ನು ಕೇಳಬೇಕು. ಇದು ಕುತ್ಕೋತಿರಲ್ಲ, ಯಾವ ಜಾಗಿಂಗ್ ಇಂತ ಒಳ್ಳೆ ಶಕ್ತಿ ಕೊಡೋದು ಗೊತ್ತಾ? ಟೇಬಲ್ ಕೂತ್ರೆ ಸಂಧ್ಯಾಂದಿ ಮಾಡಬೇಡಿ, ಚೇರ್ ಮೇಲೆ ಕೂತ್ರೆ ಮಾಡೋಕ್ಕೆ ಹೋಗಬೇಡಿ. ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ, 3 ಆಸನ ಇರಬೇಕು. ಆಸನ ತ್ರಯ ಉದ್ದಿಷ್ಟಂ ಆಚಾರ್ಯರ ಮಾತು. ಈ ಮೂರರಲ್ಲಿ ಯಾವ್ದು ಕಂಫರ್ಟಬಲ್ ಅದೆಲ್ಲ ಕೂಡಿ, ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ, 3. ಇನ್ನು ಯಾವ ಆಸನ ಹಾಕ್ಲಕ್ಕೆ ಹೋಗಬೇಡಿ, 3 ಸಾಕೇ ಸಾಕು. ಕೂಡ್ತಾನಲ್ಲ, ಎಂಟೈರ್ ಬಾಡಿ ಸೆಟ್ರೇಟ್ ಆಗಿ, ಎಂಟೈರ್ ಬಾಡಿ. ಆಮೇಲೆ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮದಿಂದ, ಪ್ರಾಣಾಯಾಮ ಹಿ ದಹೇ ದೋಷಾನ್ ಅಂತ ಹೇಳಿದ್ದ. ಶರೀರ ನೀವು ಎಷ್ಟು ಸ್ನಾನ ಮಾಡಿದ್ರು ಕೂಡ ದೇಹದ ಒಳಗಾಗಿರಲ್ಲ ಇನ್ನು ಕೂಡ, ಅದು ಪ್ರಾಣಾಯಾಮ ಒಳಗೆ ಸ್ನಾನ ಆಗುತ್ತೆ ಅಂತ ಹೇಳಿದ್ದ. ಪ್ರಾಣಾಯಾಮದಿಂದ ಒಳಗೆ ಸ್ನಾನ, ಸ್ನಾನ ನೀರಿನಿಂದ ಹೊರಗೆ ಸ್ನಾನ. ಅದು ಪ್ರಾಣಾಯಾಮ ಯಾರು ಮಾಡೋದಿಲ್ಲ, ಒಳಗೆ ಅವರು ಶುದ್ಧ ಆಗೋದೇ ಇಲ್ಲ. ಅದಕ್ಕೆ ಒಳಗಿಂದ ರೋಗ ಬರೋದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ ಇವರಿಗೆ. ಅದಕ್ಕೆ ಪ್ರಾಣಾಯಾಮ ಮಾಡಿ, ಅದು ಸ್ಲೋಲಿ ಅಭ್ಯಾಸ ಮಾಡಿ. ಇವೆಲ್ಲ ಭಾರಿ ಕಷ್ಟಪಡ ಸಹಜವಾಗಿ ಆಗ್ತಕ್ಕಂಥ ಕೆಲಸಗಳು, ಯಾವ ಸ್ಪೆಷಲ್ ಏನು ಮಾಡಬೇಕಾಗಿಲ್ಲ ಇದರಲ್ಲಿ. ಮನಸ್ಸು ಮಾಡಬೇಕಷ್ಟೇ ಹೊರತು ಇನ್ನೇನೂ ಇಲ್ಲ. ಮಧ್ಯಾಹ್ನ ಆಫೀಸ್ಗೆಲ್ಲ ಹೋಗ್ತೀರಿ, ಕಾಲೇಜ್ಗೆ ಹೋಗ್ತೀರಿ, ಫ್ರೆಶ್ ಆಗಿರ್ತೀರಿ. ಆದ್ದರಿಂದ ಓದೋರಿಗಾದರೆ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಆಫೀಸ್ಗೆ ಅವ್ರು ಒಳ್ಳೆ ಕೆಲಸ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರು ನಿಶ್ಚಿಂತೆ ಕೆಲಸ ಮಾಡೋಕ್ಕೆ ಬರುತ್ತೆ. ಸಾಯಂಕಾಲ ಫ್ರೆಶ್ಶಾಗಿ ಮನೆ ಬರ್ತಾನೆ ಮತ್ತೆ. ಅಷ್ಟೊತ್ತಿಗೆ ತಮೋಗುಣ ಜಾಸ್ತಿ ಆಗಿರುತ್ತೆ. ಅದಕ್ಕೇನು ಮಾಡ್ತಾನೆ, ಸಾಯಂಕಾಲ ಇವು ಹೆಚ್ಚು ಬೌದ್ಧಿಕ ಕೆಲಸ ಹಾಕೋದಿಲ್ಲ. ಈ ಶಾಲಾ ಕಾಲೇಜುಗಳಲ್ಲಿ ಈ ಟೈಮ್ ಟೇಬಲ್ ಮಾಡ್ತಾರಲ್ಲ, ಫಸ್ಟ್ ಅವರ್ ಬೆಳಿಗ್ಗೆಲ್ಲ ಮ್ಯಾಥಮೆಟಿಕ್ಸ್ ಅಂತ ಬೆಳಗ್ಗೆ ಹಾಕಿಬಿಡ್ತಾರೆ, ಉಳಿದು ಸಾಯಂಕಾಲ ರೈಟ್ ಸಬ್ಜೆಕ್ಟ್ಸ್ ಹಾಕ್ತಾರೆ. ಲಾಸ್ಟ್ ಪೀರಿಯಡ್ ಮ್ಯಾಥಮೆಟಿಕ್ಸ್ ಹಾಕಿದ್ದಾರೆ, ಗೋವಿಂದ ಹೇಳೋರು ಡಲ್ ಆಗಿರ್ತಾರೆ, ಕೇಳೋರು ಡಲ್ ಆಗಿರ್ತಾರೆ, ಫ್ರೆಶ್ ಆಗಿರೋದಿಲ್ಲ. ಅವಾಗೆಲ್ಲ ಬೇರೆ ಬೇರೆ ಹಾಕ್ತಾರೆ, ಲೈಟ್ ಸಬ್ಜೆಕ್ಟ್ಸ್ ಹಾಕ್ತಾರೆ, ಬೆಳಿಗ್ಗೆಲ್ಲ ಹೆವಿ ಸಬ್ಜೆಕ್ಟ್ಸ್ ಹಾಕ್ತಾರೆ. ಇದು ಯಾತಕ್ಕೆ ಅಂದರೆ ಒಂಥರ ಅಲ್ಲೇ ಅಜೆಂಡಾದಲ್ಲಿ ಒಂದು ಪ್ಲಾನ್ ಇದೆ, ಯಾವುದು ಡಿಫಿಕಲ್ಟೋ ಅದನ್ನು ಫ್ರೆಶ್ ಆಗಿದ್ದಾಗ ಮಾಡಬೇಕು. ನಾವು ಈ ರೀತಿ ಮಾಡದೇ ಹೋಗೋದ್ರಿಂದ ಯಾವುದು ಸಾಧನೆ ಮಾಡೋಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಸಾಧನೆಯಲ್ಲಿ ನಮ್ಮ ಸದಾಚಾರ ಸ್ಮೃತಿ, ಆಚಾರ ಸದಾಶ್ವರ ಸ್ಮೃತಿ ಅಲ್ಲ, ಅದು ಡೈಲಿ ಅಜೆಂಡಾ ಅಂತ ಕರಿಬೇಕಂತ. ಡೈಲಿ ಅಜೆಂಡಾ ಅಂತ ಸದಾಚಾರ, ಬೆಳಿಗ್ಗೆ ಎದ್ದಾಗಿನಿಂದ ಸ್ವಪೇಧ್ಯಾಯನ್ ಜನಾರ್ದನ, ಹರೇ ಗೋವಿಂದ ಎಂದೇಳು, ದೇವರ ಸ್ಮರಣೆ ಮಾಡಿ ಹೇಳು, ಸ್ವಪೇಧ್ಯಾಯನ್ ಜನಾರ್ದನ, ದೇವರ ಸ್ಮರಣೆ ಮಾಡಿ ಮಲಗು, ಏನು ಯೋಚನೆ ಇಲ್ಲ. ಇದೆಲ್ಲ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೊರಟ್ರೆ ನಿಮಗೆ ನೋಡ್ತಾರೆ, ಮಕ್ಕಳು ನೋಡ್ತಾರೆ, ಅವ್ರು ಶುರು ಮಾಡಿಬಿಡ್ತಾರೆ, ನಾವು ಹಾಗೆ ಮಾಡ್ತೇವೆ ಅಂತ ಹೇಳಿಬಿಟ್ಟು. ಮತ್ತು ಮಕ್ಕಳು ಇನ್ನೂ ಚೆನ್ನಾಗಿ ಮಾಡ್ತಾರೆ, ದೊಡ್ಡವರಿಗಿಂತ ಅವ್ರು ಒಳ್ಳೆ ಫ್ರೆಶ್ ಆಗಿರ್ತಾರಲ್ಲ, ಅವ್ರ ತಲೆ ಫ್ರೆಶ್ ಆಗಿರುತ್ತೆ, ಆದರೆ ಇನ್ನೂ ಚೆನ್ನಾಗಿ ಪಾಸ ಮಾಡ್ತಾರೆ. ಸ್ವಲ್ಪ ದಿವಸಕ್ಕೆಲ್ಲ ಎಲ್ಲ ರೀತಿಯಿಂದ ಮುಂದೆ ಬಂದುಬಿಡ್ತಾರೆ. ಅದಕ್ಕೆ ಈ ಬ್ರಾಹ್ಮಣರಲ್ಲಿ ಯಾತಕ್ಕೆ ಬುದ್ಧಿವಂತರಿರ್ತಾರೆ, ಹೆಚ್ಚು ಶಿಸ್ತಿನವರು ಇರ್ತಾರೆ ಅಂದರೆ ಇಂಥ ವ್ಯವಸ್ಥೆ ಹಿಂದಿತ್ತು. ಈಗ ಬ್ರಾಹ್ಮಣರಿಗೂ ಬೇರೆ ವ್ಯತ್ಯಾಸನ ಉಳ್ಕೊಂಡಿಲ್ಲ, ಆಗಾಗ್ಬಿಟ್ಟಿದೆ. ಈಗ ಹಿಂದೆ ಅಂಥ ವ್ಯತ್ಯಾಸ ಕಾಣಿಸ್ತಿತ್ತು, ಅವ್ರು ನೋಡಿದ ತಕ್ಷಣ ಜನ ಕೈಮೀಗ ಇರ್ತಿದ್ರು ಅವರೆಲ್ಲ ಕೂಡ. ಇದನ್ನು ಯೋಚನೆ ಮಾಡಿ ಇದು ಡೈಲಿ ಆ ರೀತಿ ಶುರು ಮಾಡಬೇಕು. ಮತ್ತೆ ಉಳಿದ ಹೊತ್ತೆಲ್ಲ ಓದೋ ಅಭ್ಯಾಸ ಮಾಡಿ. ದಿವಸಕ್ಕೆ ಏನಾದರೂ ಒಂದಿಷ್ಟು ಓದೋದು, ಒಂದು 10 ಪುಟ, 5 ಸುಮ್ಮನೆ ಓದ್ತೀನಿ ಒಂದಕ್ಕಾಗೋದಿಲ್ಲ, ಒಂದು 5 ಪುಟ ಓದ್ತೇನೆ, 10 ಪುಟ ಓದ್ತೇನೆ, ಸಂಕಲ್ಪ ಮಾಡಿ. ಆ ರೀತಿ ಓದಿ ಸ್ವಲ್ಪ ದಿವಸಕ್ಕೆ ಎಷ್ಟು ಬದಲಾಗುತ್ತೆ ಗೊತ್ತೇ ನಿಮಗೆ? ಸಂಸ್ಕೃತ ಓದಕ್ಕೆ ಬರೋ, ಸುಮ್ಮನೆ ಓದೋ ಅಭ್ಯಾಸ ಮಾಡಿ. ನಾಲ್ಕು ನಿಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಚೆನ್ನಾಗಿ ಓದಕ್ಕೆ ಬರುತ್ತೆ ನೀವೇ ಅನ್ಕೊಂಡ್ಬಿಡ್ತೀರಿ, ಅಷ್ಟು ಇಂಪ್ರೂವ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಬರೋದಿಲ್ಲ ಬರೋದಿಲ್ಲ ಅಂದ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ, ಜನ್ಮ ಹಾಗೆ ಕೂತಿರ್ತಾರೆ. ನಾ ಹೈದರಾಬಾದಿಗೆ ಹೋಗೋ ಹುಡುಗ, ಅಲ್ಲೇ ನಾ ಮೊದಲೇ ಸತ್ಕೊಂಡ 30 ದಾಟಿ ಹೋಗಿತ್ತು. ಆಗಲೇ ನಾನು ಓದಬೇಕು ಅಂದ್ರೆ ದಿವಸ ಓದಪ್ಪ ಅಂತ ಕೆಲವು ಪುಸ್ತಕ ಹೊರಟು ಬಂದೆ. ಈಗ ಅನ್ಸು 50 ವರ್ಷ ಆಗಿದೆ, ಫಸ್ಟ್ ಕ್ಲಾಸ ಓದ್ತಾರೆ, ಮೊದಲು ಎಲ್ಲ ನೀಟಾಗಿ ಓದ್ತಾರೆ, ಯಾವ ಗುರುಗಳು ಪಾಠ ಇಲ್ಲ, ಅಭ್ಯಾಸ ಮಾಡ್ಕೊಂಡು ಮಾಡ್ರೆ ಅಷ್ಟು ಬಂದುಬಿಟ್ಟಿದ್ದಾನೆ, ಗೊತ್ತಾಯ್ತಾ? ನಿಮ್ಗೆ ಬರೋದಿಲ್ಲ ಅಂತ ಬಿಟ್ಕೊಳ್ಳೋಕೆ ಹೋಗಬಾರ್ದು, ನಿತ್ಯದಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಶ್ಲೋಕ ವಾಯುಸ್ತುತಿ ಹೇಳಿ ಸಾಕು, ದಿವಸ ಒಂದು ಶ್ಲೋಕ ಹೊಸ ಹೇಳ್ತಾ, ಮುಂದಿನದು ಹೇಳಿ, ಮತ್ತೊಂದು ಹೇಳಿ. ಅದು ಒಂದು ಯಾವ ರೀತಿ ಪ್ಲಾನ್ ಮಾಡಿಬಿಟ್ಟಾಗ ದಿವಸಕ್ಕೆ ಒಂದು ಶ್ಲೋಕ ಕಲಿತ್ರೆ 41 ದಿವಸ ವಾಯುಸ್ತುತಿ ಬಂದೋಯ್ತು ನಿಮಗೆ. 41 ದಿವಸ ನಿಮಗೆ ವಾಯುಸ್ತುತಿ ಬರ್ತಿದ್ದಿಲ್ಲ, ವಾಯುಸ್ತುತಿ ಬಂದೋಗಿದೆ ನಿಮಗೆ. ಈಗಾಗಲೇ ವಿಷ್ಣು ಸಹಸ್ರನಾಮ ಇರೋದು 107 ಶ್ಲೋಕ ಇದೆ, ದಿವಸಕ್ಕೆ ಒಂದು ಶ್ಲೋಕ ಕರೀರಿ, 3 ತಿಂಗಳಿಗೆ ವಿಷ್ಣು ಸಹಸ್ರ ಬಂದೋಯ್ತು ನಿಮಗೆ. ಅದೇ ಎಷ್ಟಾಯ್ತು ಗೊತ್ತಾಗ ಒಂದು 3 ತಿಂಗಳಿಗೆ ವಾಯಿಸ್ತಿರ್ತೀವಿ, ಇಷ್ಟು ದಿವಸ ಎಲ್ಲ ಕಲ್ತು ಬಿಟ್ಟಿರ್ತೀರಿ ಆಗ್ಲೇ, ಸುಮ್ಮನೆ ಬಿಟ್ಟು ಒಳ್ಳಾದ ಹಾಗೆ ಕೂತಿರ್ತೀವಿ, 50 ಆದರೂ ಇನ್ನೂ ಬಂದಿಲ್ಲ 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 ಅಂತಿರ್ತಾರೆ. ನೀವು ಒಟ್ಟಿಗೆ 41 ಕಲಿದೆ ಅಂತ ಹೇಳಕ್ ಹೋಗೋದಿಲ್ಲ, ಒಂದೊಂದು ಕಲೀರಿ ಸಾಕಷ್ಟೇ. ಎಷ್ಟು ಎಫೆಕ್ಟ್ ಕೊಡುತ್ತೆ ಗೊತ್ತಾ? 2, ಒಂದು ಕಲ್ತಿರ್ತೀರಲ್ಲ ಅದರ ಸ್ಟ್ರೆಂತ್ನಿಂದ 2 ಇನ್ನೂ ಸುಲಭ ಆಗುತ್ತೆ, 3 ಇನ್ನೂ ಸುಲಭ ಆಗುತ್ತೆ, ಯಾಕೆ ಮತ್ತೆ ಸುಲಭ ಆಗುತ್ತೆ. ಬರದೇ ಹೋಗ್ಬಿಟ್ಟು ಎಲ್ಲ ಅಷ್ಟೇ ಕಷ್ಟ ಇರುತ್ತೆ ಮೊದಲು. ಇವತ್ತು ಮೊದಲಿಂದ ಕೊನೆ ಬೆಟ್ಟು ನೋಡಿ ಗಾಬರಿ ಬಿಡುತ್ತೀವಿ, ಅಲ್ಲಿಗೆ ಹೋಗ್ಬೇಕಂತೇಳಿ ಹತ್ತಾವತ್ತು ಅಲ್ಲಿ ಗೊತ್ತಿಲ್ಲದೆ ಹತ್ತು ಬಿಟ್ಟಿರ್ತೀರಿ. ಹಾಗೇನೆ ಗೊತ್ತಾಯ್ತಾ, ಬದಲಿಗೆ ಹೋಗ್ತಿರ್ತೀರಿ, ಅಲ್ಲಿ ಇನ್ನೊಂದು ಬಸ್ ಹೋಗ್ತಿರೋದು ನೋಡಿ ಗಾಬರಿ, ಅಲ್ಲಿ ಹೋಗ್ಬೇಕಾ ನಾವು ತಲೆ ತಿರಿದಾಗಿಬಿಡುತ್ತೆ. ಸುಮ್ಮನೆ ಕೂತ್ರೆ ನೋಡಿದ್ರೆ ಇಲ್ಲಿ ಬಂದಿವ ಅಂತ ಅನ್ಸುತ್ತೆ. ಆಮೇಲೆ ನಿಮಗೆ ಈ ಯೋಚನೆ ಮಾಡಿ, ಬೆಟ್ಟ ಹತ್ತಬೇಕಾದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಸುಲಭ, ಒಂದ್ಸರ್ತಿ ಮೇಲೆ ನೋಡಿದ್ರೆ ನಿಮಗೆ ಗಾಬರಿ ಆಗುತ್ತೆ ಅಷ್ಟೇ. ವಾಯಿಸ್ಟು 41 ಶ್ಲೋಕ ಒಟ್ಟಿಗೆ ನೋಡಿದ್ರೆ ಗಾಬರಿ ಆಗುತ್ತೆ. ದಿವಸಕ್ಕೆ 1 ಶ್ಲೋಕ ಆರಾಮಾಗಿ ಕಲ್ತುಬಿಟ್ಟಿದ್ದೆ. 5-6 ವರ್ಷ ಮಕ್ಕಳು ಕಲಿತಾರೆ, ದೊಡ್ಡವ್ರಿಗೆ ಆಗೋದಿಲ್ವಾ? ಖಂಡಿತ ಬರುತ್ತೆ. ಈ ಪ್ಲಾನಿಂಗ್ ಇಲ್ಲ, ಅದಕ್ಕೆ ಹಾಗಾಗುತ್ತೆ. ಒಂದು ಪ್ಲಾನಿಂಗ್ ಇಟ್ಕೊಂಡ್ಬಿಟ್ರೆ ಖಂಡಿತ ಸಾಧನೆ ಮಾಡ್ತೀವಿ. ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ರಾಜಸ್ತೋತ್ರ, ಬೇಸಿಕ್ ಎಲ್ಲ ಕಲ್ತ್ಕೊಂಡ್ಬಿಡ್ಬೇಕು ಫಸ್ಟ್. ಆಮೇಲೆ ಸಾಮಾನ್ಯ ಅರ್ಥ ಕಲ್ತ್ಕೊಡ್ರಿ ಫಸ್ಟ್, ಗ್ರಾಮರ್ ಗಿಮರ್ ಎಲ್ಲ ಬೇಡ. ಸಾಮಾನ್ಯ ಅರ್ಥ ಒಂದೇ, ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ. ಸದಾ ಆನಂದಪೂರ್ಣನಾದ, ನಿರಂಜನಂ ನಿರ್ದೋಷನಾದ ವಾಸುದೇವನ ನಮಸ್ಕಾರ ಮಾಡ್ತೇನೆ ಅಷ್ಟೇ, ಸರಳ. ಓದಿದರೆ ಎಲ್ಲ ಓದಬೇಕು, ಬಿಟ್ಟರೆ ಎಲ್ಲ ಬಿಡಬೇಕು, ಹಾಗೆ ಮಾಡಬಾರ್ದು. ಒಂದೊಂದು ಎಲ್ಲರಿಗೂ ಒಂದೇ ಹಂತಕ್ಕೆ ಎಲ್ಲ ಬರೋದು ಸಾಧ್ಯತೆ ಇಲ್ಲ. ನಿಧಾನವಾಗಿ ಅಭ್ಯಾಸ ಮಾಡಿದರೆ ಯಾವ ಸಮಸ್ಯೆ ಇರೋದಿಲ್ಲ. ಹರಿದಾಸರ ಹಾಡು ಹಾಗೆ ಮಕ್ಕಳಿಗೆ ಹೇಳ್ಕೊಡಿ, ಫಸ್ಟ್ ಕ್ಲಾಸ್ ಮಧ್ವನಾಮ ಕೇಶವರಾಮನ ಒಂದು ವಾರದಲ್ಲಿ ಕಲ್ತು ಬಿಡ್ತಾರೆ ಗೊತ್ತಾ ಮಕ್ಕಳು? ಒಂದೇ ವಾರ, ಒಂದು ವಾರದ ಮುಂಚೆ ಏನೂ ಗೊತ್ತಿಲ್ಲ, ಒಂದು ವಾರದ ಮೇಲೆ 2 ಪಟ ಪಟ ಹೇಳ್ತಿರ್ತಾರೆ, ಅಷ್ಟು ಶಕ್ತಿ ಕೊಡ್ತಾರೆ ದೇವರು. ಇದೆಲ್ಲ ಅಭ್ಯಾಸ ಮಾಡಿಕೊಂಡು ನಿತ್ಯ ಜೀವನವನ್ನು ರೂಢಿಸಿಕೊಳ್ಳೋದು ಒಂದು. ಅದು ವಾರಕ್ಕೊಂದು ಪ್ರೋಗ್ರಾಮ್ ಮಾಡಿಕೊಂಡು, ವಾರಕ್ಕೊಂದು ಒಂದೊಂದು ವಾರ ದಿವಸ ಒಂದು ವಾರ ಒಂದಿದೆ, ಸ್ವಲ್ಪ ಮುಂದೆ ಹೋದ ಮೇಲೆ ಇವತ್ತು ಈ ಸ್ತೋತ್ರ ಕಲಿತೇನೆ. ಪ್ರತಿ ಸೋಮವಾರ ಒಂದು ಸ್ತೋತ್ರ, ಪ್ರತಿ ಮಂಗಳವಾರ ಒಂದು ಸ್ತೋತ್ರ, ಪ್ರತಿ ಬುಧವಾರ ಒಂದು ಸ್ತೋತ್ರ ಅಂತ ಮಾಡ್ಕೊಳ್ಳಿ. ಆಗ ನಿಮಗೆ ವೆರೈಟಿ ಸ್ತೋತ್ರಗಳು ಬರುತ್ತೆ. ವಾದಿರಾಜ ಸ್ವಾಮಿ ಎಷ್ಟು ಸ್ತೋತ್ರ ಬರೆದಾರೆ ಗೊತ್ತಾ? ವಾದಿರಾಜ ಸ್ವಾಮಿಗಳು ಯಾವ್ದಾದ್ರು ಸ್ತೋತ್ರ ಕಂಡದಷ್ಟ ವಾದಿರಾಜರು ಅನ್ಬೇಕು, ಅಷ್ಟರ ಮಟ್ಟಿಗೆ ಶ್ಲೋಕ ಬರೆದಾರೆ. ಒಳ್ಳೆ ಕೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನಿಮ್ಮ ಸಂಸ್ಕೃತ ಏನೂ ಬರದೇ ಇದ್ದವರಿಗೂ ಕೂಡ ಪೂಜ್ಯರಾದಂತಹ ಶ್ರೀ ಪೇಜಾವರ ಮಠದ ಕಿರಿಯ ಪಟ್ಟದ ಶ್ರೀಪಾದಂಗಳವರಾದ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ, ತಮ್ಮೆಲ್ಲರ ಪರವಾಗಿ ಶ್ರೀಗಳವರನ್ನು ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳ ಮೂಲಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಪಾದಂಗಳು ನೋಡೇ ಕಲಿಬೇಕು ನೀವೆಲ್ಲ ಕೂಡ. ಪ್ರತಿ ವರ್ಷ ಅವ್ರದ್ದು ಅಜೆಂಡಾ ಆಗಿರುತ್ತೆ ಗೊತ್ತಾ? ಒಂದು ಪಾದಯಾತ್ರೆ ಮಾಡಲೇಬೇಕು ಅಂತೇಳಿ ಪ್ರತಿ ವರ್ಷದ ಅಜೆಂಡಾ ಅದು. ಅದೇನು 4-5 ಕಿಲೋಮೀಟರ್ ಇರಲ್ಲ, 100 ಕಿಲೋಮೀಟರ್ ಅಜೆಂಡಾ ಇಟ್ಕೊಂಡಿರ್ತಾರೆ ಅವ್ರು. 16 ಎಷ್ಟೋ ಜನ ಹಿಂದೆ ಹೋಗ್ತಾರೆ. ಇವ್ ನಾನು ಕಂಡಾಗ ಎಷ್ಟು ವರ್ಷದಿಂದ ಮಾಡ್ತಾರೋ ಲೆಕ್ಕನೇ ಇಲ್ಲ. ಒಂದೇ ಸತಿ ಮಾಡಕ್ಕೆ ಇಷ್ಟ ಈಗ ಲೆಕ್ಕ ಹಾಕಿರೋ ಹಬ್ಬ ಇಷ್ಟೊಂದು ಆಯ್ತಾ ಅನಿಸ್ಬಿಡುತ್ತೆ. ಹೋಗೋರು ಎಷ್ಟೋ ಜನ ನನ್ನ ಜೊತೆಗೆ ನನ್ನ ಪರಿಚಯ ಪಾಠದವ್ರು ಹೋಗ್ತಾರೆ, 70 ವರ್ಷ ದಾಟದವ್ರು ಇದ್ದಾರೆ. 8 ಕಿಲೋಮೀಟರ್ ಸ್ವಾಮಿಗಳಿಂದ ಹೋಗಿ ಬರ್ತಾರೆ, 70 ವರ್ಷ ದಾಟಿದವ್ರು ಗೊತ್ತಾಯ್ತಾ? ಸಾಮಾನ್ಯ ಬೆಂಗಳೂರು ಓಡಾಡೋರಿಗೆ ಒಂದು ಬಸ್ ಸ್ಟಾಪ್ ಮುಂಚೆ ಹೇಳಿದ್ರೆ ರಿಕ್ಷಾ ತಿನ್ನೋ ಬಸ್ ಸ್ಟಾಪ್ಗೆ ಹೋಗ್ತಾರೆ, ಅಷ್ಟು ಸ್ಲೋ ಆಗಿಬಿಟ್ಟಿರ್ತಾರೆ. ಯಾಕೆಂದ್ರೆ ಅಭ್ಯಾಸನೇ ಇರೋದು ಇವರಿಗೆಲ್ಲ ಕೂಡ. ಒಂದು ಪ್ಲಾನ್ ಮಾಡಬೇಕು ಯಾವಾಗಲೂ ಕೂಡ, ಅದಕ್ಕೆ ಅಜೆಂಡಾ ಆದರೆ ಅದೇನೆ ವ್ಯವಸ್ಥಿತವಾದ ಯೋಜನೆ. ಮೀಟಿಂಗ್ ಕರೀತಾರೆ, ವಿಷಯನೆಲ್ಲ ಏನು ಮೀಟಿಂಗ್ ಮಾಡೋದು ಆ ಥರ ಆಗುತ್ತೆ. ಇವತ್ತು ನಿತ್ಯ ಜೀವನದಲ್ಲಿ ಇವತ್ತು ಉಳಿದ ದಿವಸ ಅಜೆಂಡಾ ನಮಗಿಲ್ಲ, ಆಫೀಸ್ ಕೆಲಸ. ಬಂಡೆ ಸಂಡೇ ದಿವಸ ಅಜೆಂಡನೇ ಇಲ್ಲ, ರಜಾ, ಎಲ್ಲದಕ್ಕೂ ರಜಾ, ಸಂಧ್ಯಾನಿಗೂ ರಜಾ. ಹೀಗೆ ಮಾಡಿದ ಗತಿ ಏನಾಗುತ್ತೆ? ಅದಕ್ಕೆ ಹಾಗೆಲ್ಲ ಪ್ಲಾನ್ ಮಾಡಬಾರ್ದು. ವ್ಯವಸ್ಥಿತವಾಗಿ ಆಚಾರ ಅದಕ್ಕೇನೆ ಸದಾಚಾರ ಸ್ಮೃತಿಯನ್ನು ಬರೆದರು. ಇನ್ನು ವರ್ಷ ಪೂರ್ತಿ ಅಜೆಂಡಾ ಅಲ್ಲ, ಜೀವನ ಪೂರ್ತಿ ಅಜೆಂಡಾ ಮಾಡಬೇಕಂದ್ರೆ ಕೃಷ್ಣಾಮೃತ ಭಾರಣವ. ಪ್ರತಿನಿತ್ಯದಲ್ಲೂ ಕೂಡ ಅದು ಸಾಧನೆ ಮಾಡಬೇಕು. ಅರ್ಚಿತ, ಸಂಸ್ಮೃತೋ, ಧ್ಯಾತ, ಕೀರ್ತಿತ, ಕಥಿತ, ಶ್ರುತ, ಯೋ ದದಾತ್ಯಮೃತತ್ವಂ ಹಿ ಸಮಾಮೃಕ್ಷತು ಕೇಶವ. ದೇವ್ರ ಪೂಜೆ ಮಾಡೋದನ್ನು ಕಲಿಬೇಕು. ಅದೇ ರೀತಿ ಸ್ಮರಣೆ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಏನಾರು ಅನ್ಲೇಬೇಕು ಮನಸ್ಸಿಗೆ ಸ್ಮರಣೆ. ತುಂಬ ನೋವಾಗುತ್ತೆ, ಅಮ್ಮ ಅಂದ್ಬಿಡ್ತಾನೆ, ನಾರಾಯಣ ಅನ್ನಿ ಅಷ್ಟೇನೆ. ಏನೋ ಅನ್ಬೇಕು ಅವನು, ಸುಮ್ಮನೆ ಕೂಡ ಅಯ್ಯೋ ಅನ್ಬೇಕು ಕೊನೆ ಪಕ್ಷ. ಅಯ್ಯೋ ಅನ್ಬೇಕು, ಅಮ್ಮನು ಏನೋ ಅಂತಾನೆ, ನಾರಾಯಣ ಅನ್ನಿ, ಕೃಷ್ಣ ಅನ್ನಿ, ಅದೇ ಒಳ್ಳೆ ಪ್ರಾಕ್ಟೀಸ್ ಆಗ್ತಾ ಶುರುವಾಗುತ್ತೆ. ಒಳ್ಳೆ ಪ್ರಾಕ್ಟೀಸ್ ಆಗೋದ್ರಿಂದ ಅಭ್ಯಾಸ ಪಡಬೇಕು. ಮಕ್ಕಳ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮೈದೊಡೆವಾಗ ಮೆಲುವಾಗ ಅರ್ಚಿತಃ ಸಂಸ್ಕೃತೋ ಧ್ಯಾತಃ. ಏನೋ ಒಂದು ಯೋಚನೆ ಮಾಡ್ತಾ ಕೊಡ್ಬೇಕಲ್ಲ, ಅದೇ ಧ್ಯಾನ. ದೇವ್ರ ಬಗ್ಗೆ ಮಾಡಿ ಅಷ್ಟೇ, ಬೇರೆ ಯಾವ್ದ್ರ ಬಗ್ಗೆ ಮಾಡೋದು? ದೇವ್ರ ಬಗ್ಗೆ ಮಾಡಿದ್ರೆ ಮುಗಿದೋಯ್ತು. ಸುಮ್ಮನೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಫೇಲ್ ಆಗ್ತಾನೆ. ಟೆಕ್ಸ್ಟ್ ಬುಕ್ ಯೋಚನೆ ಮಾಡ್ತಾನೆ ಪಾಸ್ ಆಗಿಬಿಡ್ತಾನೆ, ರ್ಯಾಂಕ್ ಬಂದ್ಬಿಡ್ತಾನೆ. ಟೆಕ್ಸ್ಟ್ ಬುಕ್ ಯೋಚನೆ ಮಾಡ್ತಿದ್ರೆ ಹೊಸ ಹೊಸ ಸಂಶೋಧನೆ ಮಾಡ್ತಾನೆ, ಗೊತ್ತಾಯ್ತಾ? ಅರ್ಚಿತಃ ಸಂಸ್ಕೃತೋ ಧ್ಯಾತಃ ಕೀರ್ತಿ. ಇನ್ನೊಬ್ಬರಿಗೆ ಗಟ್ಟಿಯಾಗಿ ಹೇಳಿ, ನೀವು ಹೇಳೋ ಸ್ತೋತ್ರ ಗಟ್ಟಿಯಾಗಿ ಹೇಳಿ, ಉಡಿದವ್ರು ಕೇಳ್ತಿರ್ತಾರೆ, ಕೇಳಿ ಕೇಳಿ ಅಭ್ಯಾಸ ಆಗಿಬಿಡುತ್ತಾರೆ. ನಾವು ಹೇಳಬೇಕು ಅನಿಸುತ್ತವೆ. ವಾಯುಸ್ತುತಿ ಮೊದಲಾದ ಸ್ತೋತ್ರನ ಸರಿಯಾಗಿ ಹೇಳ್ತಿದ್ರೆ, ವಾಯುಸ್ತುತಿ ದಶಾವತಾರ ಸ್ತೋತ್ರ ಎಲ್ಲ ಹೇಳ್ತಿದ್ರೆ ಎಂಥವನಿಗೂ ಸಂಸ್ಕೃತ ಕರಿಬೇಕು ಅನಿಸುತ್ತೆ, ನಾವು ಹೇಳಬೇಕು ಅನಿಸುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಆದ್ದರಿಂದ ಕೀರ್ತನೆ ಮಾಡೋದ್ರಿಂದ, ಕೀರ್ತನೆ ಎಂಬುದು ನಾವೇ ಗಟ್ಟಿಯಾಗಿ ಹೇಳಿದ್ರೆ ಕೀರ್ತನೆ ಅಷ್ಟೇ, ಮನಸ್ಸಲ್ಲೇ ಮಾಡಿಕೊಂಡ್ರೆ ಸ್ಮರಣೆ, ಗಟ್ಟಿಯಾಗಿ ಮಾಡಿದ್ರೆ ಕೀರ್ತನೆ. ಅರ್ಚಿತ ಸಂಸ್ಕೃತ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ. ಕಥಿತಃ ಇನ್ನೊಬ್ರು ಹೇಳಬೇಕು, ಆ ಇನ್ನೊಬ್ರು ಕೂಡಿಸ್ಕೊಂಡು ಹೇಳಿದಾಗ ಕಥನ, ಇನ್ನೊಬ್ರು ಹೇಳಿದಾಗ ಕೇಳಿದ್ರೆ ಶ್ರವಣ. ಇಷ್ಟೆಲ್ಲ ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯದಲ್ಲೂ ಕೂಡ ಇಷ್ಟು ಶ್ಲೋಕ ಓದೇ ಓದ್ತೇನೆ, ಇಷ್ಟು ವಿಷಯ ಕೇಳೇ ಕೇಳ್ತೇನೆ, ಇಷ್ಟು ಮಾತು ಹೇಳೇ ಹೇಳ್ತೇನೆ ಕೊನೆ ಪಕ್ಷ. ತುಂಬ ಗಂಟೆಗಟ್ಟಲೆ ಪ್ರೋಗ್ರಾಮ್ ಹಾಕಬೇಡಿ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರು ಸಾಕು, ಬೆಳೀತಾ 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 ಹೋಗಿ ದೊಡ್ಡ ಸಾಧನೆ ಮಾಡೋಕ್ಕೆ ಬರುತ್ತೆ. ಅದು ಡೈಲಿ ಅಜೆಂಡ ಆಗ್ಬೋದು. ಆನಂತರ ಅಲ್ಲಿ ಪೂಜೆ ಬಗ್ಗೆ ಹೇಳ್ತಾರೆ. ಪೂಜೆನೂ ಹಾಗೇನೆ, ನೀವು ದೊಡ್ಡ ಮಠಗಳಲ್ಲಿ ದೇವಸ್ಥಾನ ಪೂಜೆ ನೋಡಿಬಿಡ್ತಾರೆ, ಅದೊಂದೇ ಪೂಜೆ, ಬೇರೆ ಪೂಜೆ ನೋಡಿರೋ ಮನೆಯಲ್ಲಿಂತೂ ನೋಡೋ ಚಾನ್ಸ್ ಇರೋದಿಲ್ಲ, ಅವ್ರಿಗೆ ಯಾರು ಮಾಡಿರೋದಿಲ್ಲ. ಅದು ನೋಡಿದ ತಕ್ಷಣ ಓಹೋ ಪೂಜೆ ಅಂತ ತಕ್ಷಣ ದೊಡ್ಡ ಗೃಹ ಇರಬೇಕು, ಅದಕ್ಕೆ ದೊಡ್ಡ ಪ್ರತಿಮೆ ಇರಬೇಕು, ಇಷ್ಟೆಲ್ಲ ಬೆಳ್ಳಿ ಬಂಗಾರದ ಪಾತ್ರೆ ಇರಬೇಕು ಅಂತ ತಿಳ್ಕೊಂಡು ನಮ್ಮ ಕೈಲಿ ಆಗಲಿಲ್ಲ ಹೋಗಲಿಲ್ಲ ಅಂತ ಬಿಟ್ಟುಬಿಡ್ತಾರೆ. ಅದೇನು ಬೇಡ ಸಾರಿ, ಆಚಾರ ಎಷ್ಟು ಸರಳವಾಗಿ ಹೇಳ್ತಾರೆ. ಒಂದು ಸಾಲಿಗ್ರಾಮ, ಒಂದು ಸುದರ್ಶನ, ಒಂದು ಎರಡು ಚಕ್ರಾಣಿಕೆಗಳು, ಒಂದು ವಿಷ್ಣುಪಾದ, ಒಂದು ಕೃಷ್ಣ ಪ್ರತಿಮೆ, ಇಷ್ಟೇ. ದೇವರ ಸಂಖ್ಯೆ ಸಾಂಕೇತಿಕ, ಚಿಂತನೆ ಬಹಳ ಮಹತ್ವಪೂರ್ಣವಾದ. ಅದಿಟ್ಕೊಂಡ್ಬಿಟ್ಟು ಮಾಡಿದರೆ ಮಡಿ ಭಾರಿ ಮಡಿ ಮಾಡ್ಲಿಕ್ಕೆ ಹೋಗಬೇಡಿ, ಏನು ಬೇಡ. ಶುದ್ಧವಾಗಿ ಸ್ನಾನ ಮೊದಲೇ ಹಿಡಿದ್ದೇನೆ, ಸ್ನಾನಕ್ಕಿಂತ ಮುಚ್ಚಿದ ಬಟ್ಟೆ ಮುಟ್ಟಬಾರ್ದಷ್ಟೇ. ಸ್ನಾನ ಮಾಡಿದ್ಮೇಲೆ ಸ್ವಚ್ಛವಾಗಿ ಒದ್ದೆ ಬಟ್ಟೆ ಬೇರೆ ಬಟ್ಟೆ ಮುಟ್ಟಾಗಿರಬೇಕು. ಅದು ರೇಷ್ಮೆ ಬಟ್ಟೆ ಮಡಿ ಆಗಿಬಿಟ್ರೆ ಶುಚಿಶ್ಚಿಂತೆ, ಯೋಚನೆ ಇರೋದಿಲ್ಲ. ಇನ್ನೂ ಸ್ವಲ್ಪ ಸಾಧನೆ ಜಾಸ್ತಿ ಮಾಡ್ತಿರೋ, ಆಗ ನೀವು ನೀರು ಹಾಕ್ಕೊಂಡು ಇನ್ನೂ ಸ್ವಚ್ಛ ಸರ್ವ ಮುಡಿಗೆ ಎದ್ದು ಬನ್ನಿ. ಒಂದು ದಿವಸಕ್ಕಾಗದೇ ಇರ್ಬೋದು, ನಿಧಾನವಾಗಿ ಮಾಡ್ತಾ ಶುರು ಮಾಡಿಬಿಟ್ರೆ ಅದು ನಿಮಗೆ ಅನಿಸುತ್ತೆ ಇಷ್ಟು ಈ ಹಂತಕ್ಕೆ ನಾನು ಬರ್ತಿದ್ದೆ ಅನ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಹಾಗೆಲ್ಲ ಶುರು ಮಾಡಬೇಕು. ಅದೇ ರೀತಿ ತಿಂಗಳು ಏಕಾದಶಿ ಉಪಾಸನ ಅಭ್ಯಾಸ ಮಾಡಿ. ಅದೆಲ್ಲ ಮಾಡ್ತಾ ಮಾಡ್ತಾ ಹೋದರೆ ಏಕಾದಶಿ ಉಪವಾಸ ಏನೇನೂ ಕಷ್ಟ ಅಲ್ಲ. ಅನೇಕರಿಗೆ ಯಾತಕ್ಕೆ ಕಷ್ಟ ಆಗುತ್ತೆ ಗೊತ್ತೆ? ಏಕಾದಶಿ ಉಪವಾಸ ಬೆಳಿಗ್ಗೆ ಹೇಳ್ತಿರಲಿಕ್ಕೆ ಉಪವಾಸ ಉಪವಾಸ ಅದು ಗಟ್ಟಿ ಮಾಡ್ಕೊಂಡು ಭಯ ಶುರು ಮಾಡ್ಕೊಂಡ್ಬಿಡ್ತಾನೆ ತಾನೇ. ಎಷ್ಟು ಭಯ ಪಡ್ತಾರೆ, ದಿವಸಕ್ಕೆ 10 ಗಂಟೆ ಆರ್ದವ್ರು 8 ಗಂಟೆಗೆ ತೊಗೊಂಡ್ಬಿಡ್ತಾರೆ, ಅಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಅದು ಮಾಡ್ಕೊಳಕ್ಕೆ ಹೋಗಬಾರ್ದು. ದೇವರು ನಮ್ಮ ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಿದ್ದಾನೆ ಅಂತ ಕೇಳಿದರೆ, ಒಬ್ಬ ಮನುಷ್ಯ ಕನಿಷ್ಠ 8 ದಿವಸ ಆಹಾರ ಇಲ್ಲದೆ ಬದುಕ್ತಾನಂತೆ, 8 ದಿವಸ ಬದುಕ್ತಾನಂತೆ. ಆ ಸುನಾಮಿ ಬಂದಾಗ ನೋಡಿದಿರಲ್ಲ, 15 ದಿವಸ ಆದ್ರೂ ಮರದಲ್ಲಿ ಸಿಕ್ಕಾಕ್ಬಿಟ್ಟು ಇಡದೇ ಇಲ್ಲ ಅವನು. 15 ದಿವಸ ಆದರೂ ಕೂಡ ಸುಖವಾಗಿದ್ದಾನೆ, ಪ್ರಾಣ ಹೋಗಿಲ್ಲ ಅಂದಮೇಲೆ ಒಂದು ಏಕಾಚಿ ಎಂದೆಂದು ಏನೂ ಆಗೋದಿಲ್ಲ, ಗಟ್ಟಿ ಮಾಡ್ಕೊಂಡ್ಬಿಟ್ಟು ಅದರಿಂದ ಒಳ್ಳೇದಾಗುತ್ತೆ ಅನ್ನೋ ಆಚಾರ್ಯ ಮಾತನ್ನು ಕೇಳಿದಾಗ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅದೆಲ್ಲ ಅಭ್ಯಾಸ ಮಾಡಬೇಕು. ದೇಹಕ್ಕೆ ಆಹಾರ ಬಿಟ್ಟಿರೋದ್ರಿಂದ ಅವಯವಗಳೆಲ್ಲ ಪುನಶ್ಚೇತನಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಪುನಶ್ಚೇತನ ತುಂಬ ಹೀಟ್ ಆಗಿಬಿಡುತ್ತೆ, ಕಾರ್ ಓಡಿಸ್ತಿರೋದು ಹೀಟ್ ಆಗಿಬಿಡುತ್ತೆ, ನಿಲ್ಲಿಸಿಬಿಡ್ತಾರೆ, ಸರಿ ಹೋಗುತ್ತೆ. 15 ದಿವಸ ಏಕಪ್ರಕಾರ ತಿಂದು ಎಷ್ಟು ಪಜಿತಿ ಆಗಿರುತ್ತಲ್ವೇ, ಸ್ವಲ್ಪ ರೆಸ್ಟ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ. ಅದರಿಂದ ಆರೋಗ್ಯ ಸರಿ ಹೋಯಿತು, ಆರೋಗ್ಯ ಸರಿ ಆಯುಷ್ಯ ಜಾಸ್ತಿ ಆಗುತ್ತೆ. ಆ ಮೂಲಕವಾಗಿ ಮನಸ್ಸು ಹತೋಟಿಯಲ್ಲಿರುತ್ತೆ, ಮನಸ್ಸು ಜಾಗೃತವಾಗುತ್ತೆ, ಮೈಂಡ್ ಎಲ್ಲ ಕೂಡ ಎಲ್ಲ ಕೆಲಸ ಸಲೀಸಾಗುತ್ತೆ. ಎಷ್ಟು ಕೆಲಸ ಮಾಡ್ಬೋದು ಗೊತ್ತಾ? ನಮ್ಮ ಮೊದಲೇ ನಾ ಹೇಳಿದಂತೆ ಯೋಚನೆ ಮಾಡೋದಿಲ್ಲ ನಾವು, ಅದರಿಂದ ಆಗೋದಿಲ್ಲ. ಮಾತೆತ್ತಿದ್ರೆ ಆಗೋದಿಲ್ಲ, ಸಕಾಲಕ್ಕೆ ಕೇಳೋದಕ್ಕಾಗೋದಿಲ್ಲ, ಸ್ನಾನ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಹೇಳ್ತೇನೆ, ಗೋಪಿಚಂದ್ರ ಹಚ್ಕೋತಿಲ್ಲ, ಅದಕ್ಕೆ ಎಷ್ಟು ಮಹತ್ವ ಹೇಳ್ತಾರೆ ಗೊತ್ತಾ? ಬರೀ ಗೋಪಿಚಂದ್ರ ಹಚ್ಕೊಳ್ಳೋದಕ್ಕೆ ಮಹತ್ವ ಹೇಳ್ತಾರೆ. ಸರಿಯಾಗಿ ಗೋಪಿಚಂದ್ರನ ಹಚ್ಕೊಂಡ್ರೆ ಹಚ್ಕೋತಿರಲ್ಲ, ಇಡೀ ದೇಹ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದ. ಇಡೀ ದೇಹಕ್ಕೆ ಆಕ್ಟಿವೇಷನ್ ಕೊಡುತ್ತೆ, ಹೇಗೆ ಗೊತ್ತೇನು? ಆಕ್ಯುಪ್ರೆಷರ್ ನೋಡಿ ನೀವೀಗ, ಎಲ್ಲೆಲ್ಲಿ ಏನೇನಿದೆ ಅಲ್ಲೆಲ್ಲ ಕೂಡ ಒಂದು ಆಕ್ಯುಪ್ರೆಷರ್ ಸೆಂಟರ್ಸ್ ಇದೆ, ತಿಳಿತಾ? ಈ ಕಡೆ ನೋಡಿದರೆ ನಿಮಗೆ ಲಿವರ್ ಇದೆ, ಈ ಕಡೆ ಸ್ಟಮಕ್ ಇದೆ, ಗೊತ್ತಾಯ್ತಾ? ಇಲ್ಲೇ ಹಾರ್ಟ್ ಇದೆ. ಹೀಗೆ ಅಂದ್ಕೋತಿರಲ್ಲ, ಅದೆಲ್ಲ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಗೊತ್ತಾಯ್ತಿಲ್ಲ? ಎಲ್ಲ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಇಲ್ಲಂತೂ ಮೇನ್ ಸೆಂಟರ್ ಇಲ್ಲ, ಗೋಪಿಯಲ್ಲಿ ಹೆಚ್ಚುತ್ತಿರಲ್ಲ, ಮೇನ್ ಸೆಂಟರ್ ಅದು. ಈ ರೀತಿ ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲೂ ದೇಹಕ್ಕೆ ಪಾವಿತ್ರ ತಂದುಕೊಡುತ್ತೆ. ನಾಡಿ ಶುದ್ಧಿಗೋಸ್ಕರ ಗೋಪಿಚಂದ್ರನ ಧಾರಣೆ ಬಹಳ ಮುಖ್ಯವಾದದ್ದು. ಅದೇ ರೀತಿ ಮುದ್ರಾ ಧಾರಣೆ, ಮನೇಲಿ ಗೋಪಿಚಂದ್ರ ಇಟ್ಟುಕೊಳ್ಳೋಷ್ಟಾದ್ರೂ ಶುರು ಮಾಡಿ, ಕೊನೆ ಪಕ್ಷ ಅಲ್ಲಿಂದ ಶುರುವಾಗುತ್ತೆ. ಎಷ್ಟೋ ಜನ ಗೋಪಿನೇ ಇಲ್ಲ ಅಂದ್ಬಿಡ್ತಾರೆ, ಇಲ್ಲೇ ಇಲ್ಲ ಅದು, ನಮ್ಮ ತಾತನ ಕಾಲಕ್ಕೆ ಹೋಯಿತು ಅಂತಾರೆ. ಅದು ಎಂಥ ತಾತ ಇದ್ದಿರುವ ಪುಣ್ಯಾತ್ಮ, ಎಂಥ ತಾತ, ಎಂಥ ತಂದೆ, ಏನೂ ಪ್ರಯೋಜನ ಇಲ್ಲ. ಯಾಕೆಲ್ಲ ಅನುಭವಿಸುತ್ತೆ ಹೇಳ್ತಾರೆ, ಕೆಲವು ಮನೆಗೆ ಹೋದರೆ ಏನಿರೋದಿಲ್ಲ, ಅದರಲ್ಲಿ ಮುದ್ರೆ ಅಂತ 5 ಮುದ್ರೆ ಮನೆ ನೋಡೇ ಇಲ್ಲ. ನಾನು ಎಷ್ಟೋ ಕಡೆಗೆ 3-4 ಒಡೆದೋಗಿರುತ್ತೆ, ಅದು ಕೂಡ ಅರ್ಧ ಇರುತ್ತೆ ಅಷ್ಟೇ. ಅವ್ರು ಕೇಳಿದಾಗ ಹೌದಾ ನಂಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ, ಹಾಗೆ ಉಪಯೋಗಿಸಿರ್ತಾರೆ ಗೊತ್ತಾಗಲಿಕ್ಕೆ ಅವರಿಗೆ, ಗೊತ್ತೇ ಇರೋದಿಲ್ಲ. ಅವೆಲ್ಲ ಅಭ್ಯಾಸ ಮಾಡಿಕೊಂಡು ದಿವಸ ದಿವಸಕ್ಕೂ ಯೋಚನೆ ಮಾಡ್ತಾ ಹೋಗಿ. ಸ್ನಾನದಿಂದ ಪ್ರಯೋಜನ, ಗೋಪಿಧಾರಣೆ ಪ್ರಯೋಜನ, ಮುದ್ರಾಧಾರಣೆ ಪ್ರಯೋಜನ, ಧ್ಯಾನದಿಂದ ಪ್ರಯೋಜನ, ಮಂತ್ರದಿಂದ ಪ್ರಯೋಜನ, ಗಟ್ಟಿಯಾಗಿ ಹೇಳಿದ್ರೆ ಪ್ರಯೋಜನ, ಮೆಲ್ಲಿಗೆ ಹೇಳಿದಾಗ ಒಂದು ಪ್ರಯೋಜನ, ಏಕಾಗ್ರತೆಯಿಂದ ಒಂದು, ಬೆಳಿಗ್ಗೆ ಮಾಡೋ ಕಾರ್ಯಗಳು ಬೇರೆ, ಮಧ್ಯಾಹ್ನದ್ದು, ಸಾಯಂಕಾಲ ಇದೆಲ್ಲ ಮಾಡ್ತಾ ಹೋದರೆ ಇದು ನಮ್ಮದೇ ದೇಹ, ನಮ್ಮ ಗುರಿ ಇದೆ ಮುಂದೆ. ಯಾರದೋ ಮಾತು ಕೇಳಿ ಇವೆಲ್ಲ ಬಿಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿ ಸೇರಿದ್ದೇ ಹೊರತು ಕಂಡವ್ರು ಯಾಕೆ ಸೇರ್ತಾರೆ ಅದೆಲ್ಲ ಕೂಡ. ನಮ್ಮಲ್ಲಿ ದುರಭ್ಯಾಸ ಏನು ಗೊತ್ತಾ, ಈ ಫ್ರೆಂಡ್ಸನ್ನು ನೋಡ್ತಾರೆ ಭಾಳ ಶುರು ಮಾಡಿಬಿಡ್ತಾರೆ. ಆ ಫ್ರೆಂಡ್ಸ್ ಎಲ್ಲ ಪಾಪ ಅವ್ರಿಗೇನು ಗೊತ್ತಿರೋದೇ ನೆನಪಿರಬೇಕು. ತುಂಬ ಜನಕ್ಕೆ ಯಾರು ಮಾಧ್ವರಲ್ಲ, ಬ್ರಾಹ್ಮಣರಲ್ಲ, ಆಚಾರ ಸದಾಚಾರ ಪ್ರತಿ ಓದ್ದವರಲ್ಲ, ಅವ್ರು ತೋಚಸಹಾಯ ಮಾಡ್ತಾ ಇರ್ತಾರೆ. ಅದನ್ನು ನಾವು ಫಾಲೋ ಮಾಡಬಾರ್ದು. ನಮ್ಮ ನೋಡಿ ಅವ್ರು ಫಾಲೋ ಮಾಡಾಗಿರ್ಬೇಕು, ನಮ್ಮ ನೋಡಿ ಅವರು ಕಲಿಬೇಕೆ ಹೊರತು ಅವ್ರು ನೋಡಿ ನಾವು ಬಿಡೋ ಅಭ್ಯಾಸ ಮಾಡಬಾರ್ದು. ಇವತ್ತು 99 ಪಾಲು ಜನ ಸಹವಾಸ ದೋಷದಿಂದ ಹಾಳಾಗ್ತಾರೆ. ನಾವು ಸಹವಾಸ ದೋಷದಿಂದ ಹಾಳಾಗಬಾರ್ದು, ಸಹವಾಸ ಉದ್ಧಾರ ಮಾಡಬೇಕು. ಆ ರೀತಿ ಇರಬೇಕು. ಎಷ್ಟೋದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಳ್ತೀನಿ ಕೇಳಿ. ಹಿಂದೆ ಹೇಳಿದ್ದೆ ಕೂಡ, ಒಬ್ಬ ಹುಡುಗಿ, ಸುಮಾರು 16-17 ವರ್ಷದ ಹುಡುಗಿ, ಒಂದು ಯಾವೂರಿಗೆ ಹೋದ ಕಾಲಕ್ಕೆ ಎಷ್ಟು ಅವಳು ರೋಗ ಬಂದಿತ್ತು ಅಂದರೆ ಎತ್ಕೊಂಬಂದು ಕುಡಿಸಿದ್ರು ಅವಳನ್ನು, ಎತ್ಕೊಂಬಂದು ಮುಂದೆ ಕುಡಿಸಿದ್ದಾರೆ. ಇವಳು ಏನಾಗಿದೆ ಗೊತ್ತಿಲ್ಲ, ಹೇಳೋದಕ್ಕೆ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ರೋಗ ಇದೆ. ಡಾಕ್ಟ್ರ್ ಎಲ್ಲ ಹೇಳಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. ಏನು ಮಾಡಬೇಕು ಅಂತ ಕೇಳಿದರೆ ಅವ್ರು ಏಕಾಶಿ ಉಪವಾಸ ಮಾಡಬೇಕೆಲ್ಲ ಹೇಳಿ ಬಂದೆ. ಮುಂದೆ ವರ್ಷ ಹೋಗಿದರೆ ಆ ಹುಡುಗಿ ಓಡ್ಕೋತ ಬರ್ತಿದ್ದಾಳೆ, ನೆನ್ಪಿಟ್ಕೊಳ್ಳಿ. ಯಾರು ಎತ್ಕೊಂಬಂದು ಕುಡಿಸಿದ್ರಲ್ಲ ಆ ಹುಡುಗಿ ಓಡ್ಕೋತ ಬಂದು ಕೂರ್ತಾಳೆ ಮುಂದೆ. ಯಾಕೆ ಅಂತ ಕೇಳಿದರೆ ನಾನು ಕರೆಕ್ಟಾಗಿ ಮಾಡ್ಕೋತ ಬಂದಿದ್ದೀನಿ, ನನಗೆಲ್ಲ ವಾಸಿಯಾಗಿಬಿಟ್ಟಿದೆ. ಆಮೇಲೆ ಹೇಳ್ತಾಳೆ, ನನ್ನ ನೋಡಿ ನನ್ನ ಫ್ರೆಂಡ್ಸಲ್ಲೇ ಏಕಾಶಿ ಶುರು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಗೊತ್ತಾಯ್ತಾ? ಆ ಥರ ಬರಬೇಕು ಅಂತ ಅವ್ರು ನೋಡಿ ನಾನು ಬಿಟ್ಟೆ ಅಂತ ಆಗಬಾರ್ದು. ನಮ್ಮನ್ನು ಇನ್ನೊಬ್ರು ಕಲ್ತರು ಅಂತ ಆಗಬೇಕು. ಅವ್ರು ಗುರುದರ್ಗೆ ಮಾಡ್ತಿರೋದು ಯಾರು ಗೊತ್ತಾ, ಲಿಂಗಾಯಿತರು ಅವ್ರ ಕೈಲಿ ಏಕಾಶಿ ಭಾಷೆ ಮಾಡ್ತಿದ್ದಾರೆ, ಲಿಂಗಾಯತರ ಕೈಲಿ. ನಾವು ಬ್ರಾಹ್ಮಣರು ಬಿಟ್ಬಿಟ್ಟಿರ್ತೇವೆ. ಅಂದರೆ ಏನು ಗೊತ್ತಾ, ಇದರಿಂದ ನಾವು ರಾಯರು ಹೇಳ್ತಾರೆ, ನಾವು ಅಜೆಂಡಾ ಎರಡಿರಬೇಕು. ಒಂದು ಕರಿಷ್ಯೇ ಕಾರ ಇಷ್ಯೇ ಚ, ನಾನು ಮಾಡ್ತೇನೆ ಇನ್ನೊಬ್ರ ಕೈಲಿ ಮಾಡಿಸ್ತೇನೆ. ಹಾಗಿದ್ದು ಬಿಟ್ಟರೆ ಸುಸೂತ್ರ ಮಾಡಲಿಕ್ಕೆ ಬರುತ್ತೆ. ಇವತ್ತು ನಮ್ಮ ಭಾವನೆ ಅದಿಲ್ಲ. ಅವ್ರು ಹೇಳಿದ್ದು ಕರಿಷ್ಯೇ ಕಾರ ಇಷ್ಯೇ ಚ, ನಾವು ನಕರಿಷ್ಯೇ ನಕಾರ ಇಷ್ಯೇ ಚ, ಇದು ನಮ್ಮದು. ನಾನು ಮಾಡೋದಿಲ್ಲ, ಬೇರೆಯವ್ರು ಮಾಡೋಕೆ ಬಿಡೋದಿಲ್ಲ. ಅಷ್ಟರ ಬಟ್ಟೆ ಮನುಷ್ಯ ಇರ್ತಾನೆ, ಹಾಗೆ ಮಾಡಬಾರ್ದು. ಮತ್ತು ಯಾವುದೋ ಆದರ್ಶದಿಂದ ಓವರ್ ನೈಟ್ ಎಲ್ಲ ಬರೋದಿಲ್ಲ, ನೆನಪಿರ್ಬಿಟ್ಟಿರೋಣ. ಒಂದು ಕ್ಷಣಕ್ಕೆ ಯಾವುದು ಬರೋದಿಲ್ಲ, ಅಭ್ಯಾಸ ಮಾಡ್ತಾ ಹೋಗಬೇಕು. ಆ ರೀತಿ 4 ದಿವಸ ಮಾಡಿ ಸಾಯಂಕಾಲ ದಿವಸ ಒಂದು ಕೇಳೋ ಅಭ್ಯಾಸ ಮಾಡಿ. ಒಂದು ಪಾಠ, ಪ್ರವಚನ ಏನಾದರೂ ಕೇಳಿ. ಮೊದಲು ನಿಮಗೆ ಅರ್ಥ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಈ ಸಿರ್ಬ ಅರ್ಥ ಆಗುತ್ತೆ ಫಸ್ಟ್ ನಿಮಗೆ, ಯಾವುದೂ ಅರ್ಥ ಆಗಲ್ಲ. ನಿಧಾನ ಏನು ಮಾಡ್ತಾನೆ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಅದಕ್ಕೆ ಪ್ರವಚನ ಕೇಳಿ. ಅದರಿಂದ ಕೂಡ ಅಭ್ಯಾಸ ಅಂತ ಆಗುತ್ತೆ. ಹೌದಲ್ಲ, ಪ್ರವಚನ ಕಾಲಕ್ಕೆ ಬರ್ಕೊಂಡು ಕೇಳೋಕ್ಕಾಗಲ್ಲ, ಕೂತ್ಕೊಂಡಿದ್ದು ಕೇಳಬೇಕಲ್ಲ. ಕೂತು 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 ನಿಮ್ಗೆ ಒಳ್ಳೆ ಒಂದು ವ್ಯವಸ್ಥಿತವಾಗಿ ದೇಹದೊಳಗೆ ಈ ಬ್ಲಡ್ ಸರ್ಕ್ಯುಲೇಟ್ ಶುರುವಾಗುತ್ತೆ, ಒಂದು ಶಿಸ್ತು ಬರುತ್ತೆ. ಆ ಮೂಲಕ ಕೇಳೋ ಅಭ್ಯಾಸ ಮಾಡ್ತೀವಿ. ಪದಗಳು ಕೇಳಿ 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 ಅಭ್ಯಾಸ ಆಗುತ್ತೆ. ಆಮೇಲೆ ಅಕ್ವೆಂಟೆನ್ಸ್ ಬರುತ್ತೆ, ಪದಗಳು ಬರುತ್ತೆ, ಆಮೇಲೆ ಅರ್ಥ ಆಗುತ್ತೆ. 4 ದಿವಸಕ್ಕೆ ಕೇಳೋದಲ್ಲ, ಬಿಡಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ. ಆ ರೀತಿ ಅಭ್ಯಾಸ ಆಗುತ್ತೆ. ಇದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಒಂದು ವರ್ಷದ ಹೊತ್ತಿಗೆ ಎಷ್ಟು ಬದಲಾವಣೆ ಆಯಿತು ಗೊತ್ತೆ ನಿಮಗೀಗ? ಇದು 2011, 2012 ಹೊತ್ತಿಗೆ ಒಂದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಭಾರಿ ವ್ಯತ್ಯಾಸ ಆಗಿದೆ ಅಂತ ನಿಮ್ಗೆ ಅನುಭವಕ್ಕೆ ಬರುತ್ತಾಗ, ಆಗ ಮುಂದೆ ಹೋಗಲಿಕ್ಕೆ ಸರಿ ಹೋಗುತ್ತೆ. ಅದನ್ನು ಬಿಟ್ಟುಬಿಟ್ಟು ನಮಗೆ ಬರೋದಿಲ್ಲ, ಬರೋದಿಲ್ಲ, ಮಾಡೋದಿಲ್ಲ, ಮಾಡೋದಿಲ್ಲ ಅಂತ ಕೂತ್ರೆ ಎಂದೆಂದೂ ಮಾಡೋಕ್ಕಾಗೋದಿಲ್ಲ. ಕೆಲವು ಆರಂಭದ ಹಂತದಲ್ಲಿ ತಪ್ಪುಗಳಾಗುತ್ತೆ, ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ಬೇಕೆ ಹೊರತು ಬಿಡ್ಲಕ್ಕೆ ಹೋಗಬಾರ್ದು. ವಾಯುಸ್ಥಿತಿ ನಾನು ಕಂಡಾಗ 99 ಪಾಲು ಜನ ಹೊಸಬ್ರು ಕಲ್ತಿರ್ತಾರಲ್ಲ, ಪಾಂತಸ್ಮಾನ್ ಪುರುಹೂತವೈರಿ ಶುರು ಮಾಡ್ತಾರ. ಪಾಂತಸ್ಮಾನ್ ಅಲ್ಲಿಗೆ ಬರೋದೇ ಇಲ್ಲ, ಯಾರೋ ಕಲ್ತು ಬಿಟ್ಟಿರ್ತಾರೆ. ಅವ್ರನ್ನ ಬೈಬಾರ್ದು, ಸ್ವಲ್ಪ ತಿದ್ದು ಹೇಳಿಬಿಟ್ರೆ ಕಲ್ತ್ಕೊಂಡ್ಬಿಡ್ತಾರೆ. ಅಲ್ಪ ಪ್ರಾಣ ಮಹಾಪ್ರಾಣ ಗಮನ ಕೊಡೋದಿಲ್ಲ, ಅದೆಲ್ಲ ನಿಧಾನವಾಗಿ ಬರುತ್ತೆ, ಓವರ್ ನೈಟ್ ಬರೋದಿಲ್ಲ. ಅಭ್ಯಾಸ ಮಾಡಿಸ್ಬೇಕು. ಈ ರೀತಿ ದೈನಂದಿನ ಕಾರ್ಯಕ್ರಮಗಳೆಲ್ಲ ಒಂದು ವಾರಕ್ಕೆ ಹೀಗೆ ಮಾಡ್ತೇವೆ ಒಂದು. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ದಾರೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ಸೋಮವಾರ ಬಂದರೆ ಶಿವನ ಆರಾಧನೆ, ವಾರ ಸೂರ್ಯನ ಆರಾಧನೆ ಎಲ್ಲ ಮಾಡ್ತಾ ಮಾಡ್ತೇ. ಇವತ್ತು ಮುಖ್ಯವಾಗಿ ದೇವರ ಆರಾಧನೆ ಮರಿಬಾರ್ದು. ಅದನ್ನು ಯಾರದೇ ಮಾಡಿದ್ರು ಹರಿ ಆರಾಧನೆ ಆ ದೇವತೆಗಳ ಮೂಲಕ ಮಾಡೋದಷ್ಟೇ ಹೊರತು ಮುಖ್ಯವಾಗಿ ದೇವರ ಆರಾಧನೆ ಮಾಡಬೇಕು. ಯಾವ ಸಬ್ಜೆಕ್ಟ್ ಓದಿದ್ರು ಎಜುಕೇಷನ್ ತಾನೆ? BCOM ಓದಿದ್ರು ಎಜುಕೇಷನ್ನು, BSc ಎಜುಕೇಷನ್ನು, ಎಲ್ಲ ಎಜುಕೇಷನ್ನೇ, ಇವೆಲ್ಲ ಅಧ್ಯಾತ್ಮನೇ. ಆ ರೀತಿ ಚಿಂತನೆ ಮಾಡಬೇಕು. ಆಯಾ ದೇವತೆಗಳ ಸ್ತೋತ್ರವನ್ನು ಹೇಳಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರ್ಯಾರೋ ಬರೆದಿದ್ದು ಹೇಳೋಕ್ಕೆ ಹೋಗಬಾರ್ದು. ಶುದ್ಧ ಜ್ಞಾನಿಗಳು ಬರೆದಿದ್ದು ಹೇಳಬೇಕು ಯಾವಾಗ. ಯಾರ್ಯಾರು ಬರೆದಿದ್ದು ಓದಿದರೆ ಅವರು ತಪ್ಪು ತಪ್ಪು ಹೇಳಿದರೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಆಮೇಲೆ. ಆದ್ದರಿಂದ ನಮ್ಗೆ ಯಾರು ವಾದಿರಾಜ ಸ್ವಾಮಿಗಳಿರ್ತಾರೆ, ಟೀಕಾರ್ಯಂಥ ಮಹಾನುಭಾವರಿದ್ದಾರೆ, ವ್ಯಾಸರಾಜರಿರ್ತಾರೆ, ದಾಸರಾಯರಿರ್ತಾರೆ, ಅಂಥವ್ರ ಮಾತು ಕೇಳಿದಾಗ ನಮಗೆ ಸೇಫ್. 100 ಸ್ಪಷ್ಟವಾಗಿ ಹೇಳಿರ್ತಾರೆ, ತಪ್ಪಿನ ಹೆಸರೇ ಇರೋದಿಲ್ಲ. ಆ ರೀತಿ ಅಭ್ಯಾಸ ಮಾಡಬೇಕು. ಇದಕ್ಕೆ ಅವ್ರು ಯಾವುದೋ ಕಲ್ತು ಬಿಟ್ಟಿರ್ತಾರೆ, ಬಿಡ್ಲಕ್ಕಾಗೋದಿಲ್ಲ. ಯಾವರಿಗೆ ಹೋಗ್ತೇವೆ, ವಾಯುಸ್ತುತಿ ಹೇಳ್ತಿರಲಿಲ್ಲ, ಹನುಮಾನ್ ಚಾಲೀಸ್ ಹೇಳ್ತೀವಿ ಅಂದ್ಬಿಡ್ತಾರೆ. ಅದ್ರ ಮತ್ತೆ ಪ್ರಶ್ನೆ ಕೇಳ್ತಾರೆ, ಶಿವನೇ ಹನುಮಂತ ಅಂತ ಹೇಳ್ತಾರೆ, ಹೌದಾ ಅಂತ ಶುರು ಮಾಡ್ತಾರೆ. ತಪ್ಪೋದು ತಪ್ಪು ತಗೊಂಡು ಯಾಕೆ ಅದಕ್ಕೆ ಕಷ್ಟ ಪಡ್ಬೇಕಾದ್ರೆ? ವಾಯುಸ್ತುತಿ ಇಲ್ವಾ ನಿಮಗೆ? ಯಾಕೆ ಓದೋದಿಲ್ಲ ಅದನ್ನ? ಮಧುರಾಮ ಇಲ್ವಾ? ಮೊದಲೇ ಇವನಿಗೆ ವಾಯಸ್ ಹನುಮಾನ್ ಚಾಲೀಸ್ ಹೇಳುತ್ತೇವೆ, ನಮ್ಗೆ ಅರ್ಥ ಆಗಲ್ಲ ಅಂತ ಬೇರೆ ಹೇಳ್ತಾರೆ, ಅದು ಬೇರೆ. ಜೊತೆಗೆ ಹನುಮಾನ್ ಚಾಲೀಸ್ ಅಂದ್ರೆ ಅರ್ಥ ಆಗಲ್ಲ ನಿಮಗೆ, ಪದ್ಮನಾಭ ಅರ್ಥ ಆಗುತ್ತೆ ಯಾಕೆ ಹೇಳ್ಬಾರ್ದು ಪದ್ಮನಾಭನಾಗಿದ್ರೆ? ಇಲ್ಲ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಹೇಳ್ತೇವೆ ಅಷ್ಟೇ. ಆ ರೀತಿ ಆಗಬಾರ್ದು. ಸರಿಯಾಗಿ ಅದನ್ನು ಅಭ್ಯಾಸ ಮಾಡಿ ವರ್ಷಕ್ಕೊಂದು ಒಂದು ತಿಂಗಳಿಗೆ ಸಾಧನೆ ಮಾಡಬೇಕು. ಮೊದಲೇ ಹೇಳಿದ್ದೆ, 41 ದಿವಸಕ್ಕೆ, ದಿವಸಕ್ಕೆ ಒಂದರಂತೆ ಕಲಿತರೆ ವಾಯುಸ್ತುತಿ ಬಂದುಬಿಡುತ್ತೆ. 41 ಶ್ಲೋಕ ವಿಷ್ಣು ಸಹಸ್ರನಾಮ 107 ಶ್ಲೋಕ 107 ದಿವಸಕ್ಕೆ ಬರುತ್ತೆ. ಅದೇ ರೀತಿ ದ್ವಾದಶ ಸ್ತೋತ್ರ ನೀವು 128 ಶ್ಲೋಕ ಅಷ್ಟೇ ಇದೆ. 3 ತಿಂಗಳಿಗೆ ಅದು ಬಂದೋಯ್ತು, 3-4 ತಿಂಗಳಿಗೆ. ಈ ರೀತಿ ಅಭ್ಯಾಸ ಮಾಡಿಕೊಂಡು ವರ್ಷದೊಳಗೆ ಬೇಕಾಷ್ಟು ತಿಳ್ಕೊಂಡ್ಬಿಡ್ತೀನಿ. ಆಮೇಲೆ 6 ತಿಂಗಳಿಗೆ ಎಷ್ಟು ಕಲಿಬಹುದು, ಇಡೀ ವರ್ಷಕ್ಕೆ ಎಷ್ಟು ಕಲಿಬಹುದು ಅಂತ ಪ್ಲಾನ್ ಇಟ್ಟುಕೊಂಡು ಸ್ವಲ್ಪ ದಿವಸಕ್ಕೆ 1 ವರ್ಷಕ್ಕೆಲ್ಲ ಆಚಾರ ಬಗ್ಗೆ ಪರ್ಫೆಕ್ಷನ್ ಬಂದುಬಿಡುತ್ತೆ. ಯೋಚನೆ ಮಾಡೋ ಕಾರಣ ಇಲ್ಲ, ಇದು ಗ್ರಂಥ ಓದೋ ಅಭ್ಯಾಸ ಮಾಡಬೇಕು. ಆಚಾರ ಒಂದು ಗ್ರಂಥ ಆದರೆ ನಾವು ಓದ್ತೇವೆ ಅಂತ ಯೋಚನೆ ಮಾಡಿ ಸುಲಭವಾದ ಗ್ರಂಥದ ಶುರು ಮಾಡಿ. ಒಂದು ಸಮಾಧಾನ, ಯಾವ ಗುರುಗಳು ಮೋಕ್ಷವನ್ನು ಕೊಡಿಸ್ತಾರೆ, ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಅಂಥ ಗುರುಗಳು ಒಂದು ಗ್ರಂಥ ಆದರೂ ಓದಿದ್ದೀವಿ ಅಂದರೆ ಎಷ್ಟು ಪುಣ್ಯ ಬರೋದಿಲ್ಲ ನಮಗೀಗ. 37 ಒಂದು ಓದಿದ್ದು ಅಷ್ಟು ಬೆಲೆ ಇದೆ ಅದಕ್ಕೆ. 2 ಓದ್ತೀರಿ, 3 ಓದ್ತೀರಿ. ಆಚಾರ್ಯ ಎಷ್ಟು ಕರುಣಾಳುಗಳು ಅಂದರೆ ಕೆಲವು ಗ್ರಂಥ ಚಿಕ್ಕ ಚಿಕ್ಕ ಗ್ರಂಥ ಬರೀತಾರೆ, ಒಂದೊಂದೇ ಪುಟಕ್ಕೆ ಒಂದು ಗ್ರಂಥ, ಒಂದೊಂದೇ ಪುಟ ಅಷ್ಟೇ. ಮಾಯವಾದ ಖಂಡನ ಒಂದು ಪುಟ, ಮಿಥ್ಯಾತ್ವಾನಕ ಒಂದು ಪುಟ, ತತ್ವ ಸಂಖ್ಯಾನ 1.5 ಪುಟ, ತತ್ವವೇಗ 1.5 ಪುಟ, ಎಷ್ಟು ಸುಲಭ ಬರೆದಿದ್ದಾರೆ. ಅವು ನೋ ಬೆನಿಫಿಟ್ ನೋಡಿದರೆ ಅಷ್ಟು ಜಾಸ್ತಿ ಕಡುವಾಗ ಅಷ್ಟೇ ಸಿಗುವ ಔಷಧಿ ಇಷ್ಟೇ ಎಷ್ಟು ಇರುತ್ತೆ, ಎಷ್ಟು ಎಫೆಕ್ಟ್ ಮಾಡುತ್ತೆ ಲೆಕ್ಕ ಹಾಕಿ, ಇಷ್ಟೇ ಎಷ್ಟು ಔಷಧಿ ಹೇಗಿರುತ್ತೆ. ಅದು ಬಿಟ್ಟರೆ ಎಷ್ಟು ರೋಗಕ್ಕೆ ಒದ್ದಾಡ್ತಿರ್ತಾರೆ, ತೋಡ ತಕ್ಷಣ ವಾಸಿಯಾಗಿಬಿಡುತ್ತೆ. ಆಚಾರ್ಯರಂತೆ ಗ್ರಂಥ ಬರೆದವರೇ ಇಲ್ಲ, ಅವರೊಬ್ಬರೇ ಹಾಗೆ ಬರೆದವರು. ಅತಿ ಚಿಕ್ಕ ಗ್ರಂಥ ಬೇಕೋ ಅದು ತಯಾರು, ದೊಡ್ಡ ಗ್ರಂಥ ಬೇಕೋ 5,000 ಶ್ಲೋಕದ ಮೇಲೆ ತಾತ್ಪರ್ಯ, 5,000 ಶ್ಲೋಕದ ಮೇಲೆ ಇವು ಬರೀಬಲ್ಲರು ಹಾಗೂ ಬರೀಬಲ್ಲರು. ಚಿಕ್ಕವರಿಗೆ ತಿಳಿಯಾಗಿ ಬರೀತಾರೆ, ಅದು ವಿದ್ವಾಂಸರು ತಿಳಿದಂತೆ ಬೇಕಾದ್ರೂ ಬರೀತಾರೆ, ಎರಡಿದೆ. ಬೇಗ ಮುಗಿಬೇಕು ಬರೀತಾರೆ, ಎಷ್ಟು ದಿವಸ ಮುಗಿಬಾರ್ದು ಹಾಗೂ ಬರೀತಾರೆ. ಬಾಲಸಂಘಮಿ ಬೋಧ ಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ, ಆ ರೀತಿ ಮಾಡಿಕೊಂಡು. ಇನ್ನು ನಿಮಗೆ ಅನೇಕ ಸಮಸ್ಯೆಗಳು ಅಂದರೆ, ಇವತ್ತು ಹೊರಗಡೆ ಹೋದಾಗ ಸರಿಯಾಗಿ ತಿಳಿದವರ ಸಂಖ್ಯೆ ಭಾರಿ ಕಡಿಮೆ. ಬೇರೆ ಫ್ರೆಂಡ್ಸು ಅವರೆಲ್ಲ ಕೂಡ ಬರೀ ಫುಲ್ ಆಫ್ ಕನ್ಫ್ಯೂಷನ್, ಅವರಿಂದ ನಿಮ್ಮ ಕನ್ಫ್ಯೂಷನ್ ನಿಮಗೆ ನಿಮ್ಮ ಅವರಿಂದ ನಿಮಗೆ ನಿಮ್ಮಿಂದ ಅವರಿಗೆ ಹೋಗಿಬಿಡುತ್ತೆ. ನೀವು ಸರಿಯಾಗಿ ತಿಳ್ಕೊಂಡಿದ್ರೆ ಏನು ಮಾಡ್ಬೋದು ಗೊತ್ತಾ, ಮೊದಲನೇದು ನೀವು ತಪ್ಪು ದಾರಿಗೆ ಹೋಗೋದಿಲ್ಲ, ನೀವು ತಪ್ಪು ದಾರಿಗೆ ಹೋಗೋದಿಲ್ಲ, ಅವರು ಸರಿ ದಾರಿ ತರಲಕ್ಕೆ ಬರುತ್ತೆ. 2 ಉಪಾಯ ಸಾಧಿಸ್ಬೋದು. ಅದನ್ನು ಬಿಟ್ಟುಬಿಟ್ಟು ಎಷ್ಟೋ ಜನ ಬ್ರಾಹ್ಮಣರು ನೋಡಿದ್ದೆ ನಾನು, ಮಸೀದಿಗೆ ಹೋಗ್ತಾರೆ ಕೆಲವರುಗಳು, ಬ್ರಾಹ್ಮಣ ಮಸೀದಿಗೆ ಹೋಗ್ತಾರೆ, ಚರ್ಚಿಗೆ ಹೋಗೋದಿಲ್ಲ. ಏನು ಗೊತ್ತೇ ಇಲ್ಲ, ಇವರು ಚರ್ಚಿಗೆ ಗೊತ್ತಿಲ್ಲ ಮಸೀದಿಗೆ ಗೊತ್ತಿಲ್ಲ, ಅವ್ರು ಹೋಗ್ತಾರೆ ತಾನು ಹೋಗ್ಬೇಕಷ್ಟೇ. ಆದರೆ ಅರ್ಥ ಮಾಡ್ಕೋಬೇಕು, ಇದು ನಮ್ಮ ಸಿದ್ಧಾಂತ ಎಷ್ಟು ದೊಡ್ಡದು, ನಮ್ಮ ದೇಹ ಎಷ್ಟು ದೊಡ್ಡದು, ಸಾಧನೆ ಎಷ್ಟು ದೊಡ್ಡದು, ನಮ್ಮ ಗುರಿ ಎಷ್ಟು ಅಮೂಲ್ಯವಾಗಿರಬೇಕು. ಯೋಚನೆ ಮಾಡಿದವರಿಗೆ ಯಾವ ಗೊಂದಲ ಇರೋದಿಲ್ಲ. ನಿಮಗೆ ಸ್ವಲ್ಪ ಆದರೂ ಮನೆಯಲ್ಲಿ ಸಂಸ್ಕಾರ ಇರತಕ್ಕಂಥ ವ್ಯವಸ್ಥೆ ಆಗಬೇಕು. ಇವತ್ತು 100 ಸಾಮಾನ್ಯವಾಗಿ ಅಂಥ ವ್ಯವಸ್ಥೆ ಸಿಗೋ ತುಂಬ ಕಷ್ಟದ ಕೆಲಸ, ಮನೆಗಳಂಥ ವ್ಯವಸ್ಥೆ ಇಲ್ಲ, ನೀವೊಂದು ತಂದುಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಆ ರೀತಿ ತಂದುಕೊಂಡು ಕನ್ನಡ ಪುಸ್ತಕಗಳನ್ನು ಓದಿ, ಕೆಲವೆಲ್ಲ ಅನುವಾದಗಳನ್ನು ಓದಿ, ಕನ್ನಡ ಲಿಪಿಯಲ್ಲೇ ಓದಿ. ಯಾವ ಈಗಂತೂ ಇನ್ನ ಸಿಡಿಗಳು ಬಂದಿದೆ, ಸಿಡಿಗಳನ್ನು ಕೇಳಿ, ಅದೆಲ್ಲ ಅಭ್ಯಾಸ ಒಂದು ಕಡೆ ಮಾಡಿ. ಇನ್ನೊಂದು ಅಭ್ಯಾಸ ಅಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗೋದಾದ್ರೆ ಆದಷ್ಟು ಮಾಡೋಣ ಅನ್ನೋ ಭಾವನೆ ಇರಬೇಕು. ಇನ್ನೊಬ್ಬರಿಗೆ ಉಪಕಾರ ಮಾಡೋದಾದರೆ ನೊಂದವರಿಗೆ ಒಂದು ಸಮಾಧಾನ ಹೇಳು. ನಾವು ಏನು ಭಾರಿ ದೊಡ್ಡ ಸಮಾಧಾನ ಬೇಡ, ದಾರಿಯಲ್ಲಿ ಹೋಗ್ತಿರ್ತೀವಿ, ಯಾರೋ ವಯಸ್ಸಾದವರು ಇರ್ತಾರೆ, ಭಾರಿ ಕಷ್ಟಪಟ್ಟು ಯಾವುದೋ ಪದಾರ್ಥ ಎತ್ಕೊಂಡು ಹೋಗ್ತಿರ್ತಾರೆ, ಸ್ವಲ್ಪ ಎತ್ಕೊಟ್ಟು ಬಿಡಿ ಸಾಕು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವರಿಗೆ. ಎದ್ದು ಮನೆಯವರಿಗೆ ಕೊಡಬೇಕಾಗಿಲ್ಲ, ನೀವೀಗ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ಸಾಕು, ಅವ್ರ ರಿಲೀಫ್ ಸಿಗುತ್ತೆ ಅವರಿಗೆ. ಇನ್ನೂ ಸಾಧ್ಯ ಆದರೆ ಮನೆ ಕೊಡಿ, ತಪ್ಪೇನೂ ಅಲ್ಲ. ಆ ಭಾವನೆ ನಮಗೆ ಬಂತು ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಫಸ್ಟ್ ಅವರಿಗೆ ಎಷ್ಟು ಉಪಕಾರ ಆಗುತ್ತೋ ಮನಸ್ಸಿಗೆ ಅಷ್ಟು ಸಮಾಧಾನ ದೇವರು ಕೊಡ್ತಾನೆ. ಅದೇ ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇ. ನಮ್ಮ ಜೀವನದಲ್ಲಿ ಓದೋದು ಬರೆಯೋದೆಲ್ಲ ಒಂದು ಭಾಗ, ನಡೆಸೋದು ಇನ್ನೊಂದು ಭಾಗ, ನಮ್ಮ ಉದ್ಧಾರ ಮತ್ತೊಂದು ಭಾಗ, ಇನ್ನೊಬ್ಬರಿಗೆ ಸಹಾಯ ಮಾಡೋದಿದೆಯಲ್ಲ ಭಾರಿ ದೊಡ್ಡ ಸಾಧನೆ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಧೋರಣೆ ಬಂದರೆ ನಮ್ಮ ಜೀವನ ದೊಡ್ಡ ಸಾಧನೆ ಮಾಡಬಹುದು. ಆಚಾರ ಅವತಾರ ಮಾಡಿ ಅವರು ಅವತಾರ ಮಾಡದೆ ಹೋಗಿದ್ರೆ ನಮ್ಮ ಗತಿ ಏನಾಗ್ತಿತ್ತು ಆ ಥರ ಯೋಚನೆ ಮಾಡಬೇಕು. ರಾಯ ವೃಂದಾವನದಲ್ಲಿ ಕೂತಿದ್ದಾರೆ, ವಾದಿರಾಜರು ಕೂತಿದ್ದಾರೆ, ಎಷ್ಟು ಜನಕ್ಕೆ ರಕ್ಷಣೆ ಮಾಡ್ತಿದ್ದಾರೆ ಅವರು. ಅದರಿಂದ ಎಷ್ಟು ಅವರನ್ನು ನಾವು ಸ್ಮರಣೆ ಮಾಡ್ತೇವೆ. ಅದರಲ್ಲಿ ಒಂದು ಸ್ವಲ್ಪ ಆದರೂ ಮಾಡಬೇಕು ಅಂತ ಭಾವನೆ ಬಂದರೆ ಲೋಕಕ್ಕೆ ಉಪಯೋಗ, ನಮ್ಮ ಮನಸ್ಸಿಗೆ ಭಾರಿ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇದರ ನೀತಿಯಲ್ಲಿ ಹೇಳ್ತಾರೆ, ಪ್ರತಿನಿತ್ಯ ಯೋಚನೆ ಮಾಡೋ ಅಭ್ಯಾಸ ಮಾಡಿ. ಏನಂತ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತವಾತ್ಮನಃ ಯದಿವೇ ಪಶುಭಿಸ್ತುಲ್ಯಂ ಕಿನ್ನುವ ಸತ್ಪುರುಷೈರಿಹ ಅಂತ ಹೇಳಬೇಕಂತೆ. ಪ್ರತಿನಿತ್ಯ ಯೋಚನೆ ಮಾಡಿ, ಬೆಳಿಗ್ಗೆ ಎದ್ದಾಗ ಸಾಯಂಕಾಲ ಎದ್ದಾಗ, ಇವತ್ತು ನಾನೇನು ಬದುಕಿದೆ, ನಾನು ಪಶುಗಳಂತೆ ಬದುಕಿದ್ದೀನೋ ಸತ್ಪುರುಷರಂತೆ ಬದುಕಿದ್ದೋ ಯೋಚನೆ ಮಾಡಬೇಕಂತೆ. ಸಜ್ಜನರಂತೆ ಬದುಕಿದ್ದೀನೋ ಅಥವಾ ಪಶುಗಳಂತೆ ಬದುಕಿದ್ದೀನೋ, ಸಜ್ಜರಂತೆ ಬದುಕಿದೆ ಅಂತ ಗೊತ್ತಾಗಬೇಕಾದ್ರೆ ಸಜ್ಜನರ ಮಹತ್ವ ಓದಿರಬೇಕು. ಮಧ್ವ ವಿಜಯ ಓದಿರಿ, ರಾಘವೇಂದ್ರ ವಿಜಯ ಓದಿ, ವಾದಿರಾಜ ಚರಿತ್ರೆ ಓದಿ, ಜಯತೀರ್ಥರ ಚರಿತ್ರೆ ಓದಿ. ಆವಾಗ ನಮಗೆ ಓಹೋ, ಅಂಥವರ ಜೀವನದಲ್ಲಿ ಅವರು ಹಾಗಿದ್ದರು, ಅವರ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇದು ಅದೊಂದು ಭಾಗ. ಗ್ರಂಥ ಓದೋದು ಎಷ್ಟು ಮುಖ್ಯನೋ ಅಂಥ ಮಹಾನುಭಾವರ ಚರಿತ್ರೆಗಳನ್ನು ಓದಬೇಕು, ಅವರ ಜೀವನದ ಮುಖ್ಯವಾದ ಘಟ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಅದರಿಂದ ಜೀವನಕ್ಕೆ ಹೊಸ ತಿರುವು ಸಿಗುತ್ತೆ. ಕೆಲವು ಕಡೆ ನೋಡಿ ಹೇಳುತ್ತೇನೆ, ಒಬ್ಬ ಯಾದವಾರ್ಯರು ಅಂತ ಒಬ್ಬರು ಜ್ಞಾನಿಗಳಿದ್ರು. ಅವರು ಮೊದಲು ಪುರಂದರದಾಸರು ಹೇಗೆ ಮೊದಲು ಇದ್ರೋ ಹಾಗೆ ಶನಿವಾರ ವೃತ್ತಿಯವರು. ಶನಿವಾರವರು ಅಂದರೆ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡೋರು, ಶುದ್ಧ ವೈಷ್ಣವರು, ಒಳ್ಳೆ ಮನೆತನದವರು. ಈ ಸಂಪರ್ಕ ಬಂದಿರಲಿಲ್ಲ ಅವರಿಗೆ. ಅವರ ಅಣ್ಣ ಒಳ್ಳೆ ಜ್ಞಾನಿಗಳು. ಅವರಿಗೊಂದು ನೋಡಿದರು ಪಾಪ ತಮ್ಮನಿಗೆ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾರೆ, ರಕ್ಷಣೆ ಬೇಕಲ್ಲ, ಅದಕ್ಕೊಂದು ಶ್ಲೋಕ ಹೇಳಿಕೊಟ್ರು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮಲಕ್ಷ್ಮಣ ಇದು ಹೇಳ್ಕೊತಿರು ಅಂತ ಹೇಳಿಬಿಟ್ರು. ಅವ್ರು ಹೇಳ್ಕೊತಾ ಇದ್ದುಬಿಟ್ರು ಅಷ್ಟೇ. ಸ್ವಲ್ಪ ದಿವಸ ಆಯಿತು, ಒಂದ್ಸತ್ತೆಲ್ಲೋ ಹೋಗಿದ್ರು, ಸಂತೆಗೆ ಹೋಗಿದ್ರು ಆಗಿನ ಕಾಲಕ್ಕೆ. ವಾಪಸ್ ಹಳ್ಳಿ ಅದು, ಇವತ್ತು ಮಣ್ಣೂರು ಅಂತಿದೆ ಹಳ್ಳಿ ಅಂದರೆ ಕುಗ್ರಾಮ. ವಾಪಸ್ ಬರ್ತಿದ್ರು, ಕರಡ್ರು ಅವ್ರನ್ನ ಶನಿವಾರ ಅಂತ ಗೊತ್ತಿತ್ತಲ್ಲ, ಅಟ್ಯಾಕ್ ಮಾಡಬೇಕು ಅಂತ ಬಂದರು. ಬರ್ತಿದ್ದಾರೆ, ಎಷ್ಟು ಟ್ರೈ ಮಾಡಿದ್ರೆ ಅಟ್ಯಾಕ್ ಮಾಡೋಕೆ ಆಗ್ತಾ ಇಲ್ಲ ಅವರಿಗೆ. ಕೊನೆಗೆ ಮನೆ ಹತ್ತಿರ ಬಂದುಬಿಡುತ್ತೆ ಅವ್ರದ್ದಾಗಲೇ. ಆಗ ಅವರು ಕೇಳಿದ್ರಂತೆ, ಸ್ವಾಮಿ ನಮಗೆ ತುಂಬ ಆಶ್ಚರ್ಯವಾಗ್ತಿದೆ, ನಿಮ್ಮನ್ನು ಆಕ್ರಮಣ ಮಾಡೋಕ್ಕೆ ಅಂತೇಳಿ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವೀಗ, ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಅಂದರೆ ನಿಮ್ಮ ಮುಂದೆ ಒಬ್ಬರು ಇದ್ದಾರೆ, ಹಿಂದೊಬ್ಬರು ಇದ್ದಾರೆ, ಆ ಕಡೆ ಈ ಕಡೆ ಒಬ್ಬರು ಇಬ್ಬರು ಇದ್ದಾರೆ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾರವರು ಅಂತ ಕೇಳಿದರು. ಅವ್ರಿಗೆ ಆಶ್ಚರ್ಯ ಆಯ್ತು, ಯಾರಿದ್ದಾರೆ ಒಬ್ಬರೇ ಇರೋದು, ಯಾರಿದ್ದಾರೆ ಅಂತ ಕೇಳಿದರೆ, ಇಲ್ಲ ಇಲ್ಲ ಮುಂದಿದ್ದಾರೆ ನೋಡಿ ಅಂತ ಹೇಳಿದ್ದಾರೆ. ಮುಂದೆ ಸಿಂಹದ ಮುಖದವನು ಇದ್ದಾನೆ, ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ, ಹಿಂದೆ ಆ ರೀತಿ ಇದ್ದಾರೆ, ಗೋಪಾಲ ಕೊಳ್ಳ ಹಿಡ್ಕೊಂಡಿದ್ದಾರೆ, ಈ ಕಡೆ ಬಿಲ್ಲುಬಾಣ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಆಗ ಅರ್ಥ ಆಯ್ತು ಅಣ್ಣ ಹೇಳಿದ ಶ್ಲೋಕದ ಅರ್ಥ ಅದು. ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮಲಕ್ಷ್ಮಣ. ಎಂಥ ಪ್ರೊಟೆಕ್ಷನ್ ಅದು. ಈಗಂತೂ ಎಲ್ಲೋದ್ರೂ ಬಾಂಬ್ ಹಾಕೋ ಕಾಲ ಇದು, ಸುರಕ್ಷಿತ ವಾಪಸ್ ಬರ್ತಾರೆ ಅಂತಿಲ್ಲ. ಒಂದು ಶ್ಲೋಕ ನಿಮ್ಮ ಜೀವನ ಚೇಂಜ್ ಮಾಡಿಬಿಡುತ್ತೆ. ಅವ್ರು ನೋಡಿದ್ರು ಎಷ್ಟು ಆಶ್ಚರ್ಯಪಟ್ಟರು ಅಂತ ಕೇಳಿದ್ರೆ, ಅವ್ರು ಹೇಳಿದ್ರಂತೆ ಕಳ್ರೆ ಇದನ್ನು ನೀವೇ ತೊಗೊಂಬಿಡಿ ಅಂತ ಹೇಳ್ಬಿಟ್ಟಿರುತ್ತೆ. ಯಾಕಂದ್ರೆ ಹೊಸ ವಿಷಯ ಗೊತ್ತಾಯ್ತು ನನಗೆ ಇವತ್ತು ಅಂತ ಹೇಳಿ ಅದನ್ನು ಬಿಟ್ಟು ಬಿಟ್ಟು ದೊಡ್ಡ ವಿದ್ವಾಂಸರಾಗ್ತಾರೆ. ಭಾಗವತಕ್ಕೆ ವ್ಯಾಖ್ಯಾನ ಬರೀತಾರೆ, ಸುಧಾಕ್ ಟಿಪ್ಪಣಿ ಬರೀತಾರೆ, ಅಂಥ ದೊಡ್ಡ ಜ್ಞಾನಿಗಳಾಗಿಬಿಡ್ತಾರೆ. ಅದು ಒಂದು ಹೊಸ ತಿರುವು ಕೊಡುತ್ತೆ ಅವ್ರಿಗೆ, ಹೊಸ ತಿರುವು. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ಜೀವನದಲ್ಲಿ ನಾವೇನು ಕಂಡಿದ್ದೇವೆ ಅದಕ್ಕಿಂತ ದೊಡ್ಡ ಪದಾರ್ಥ ಇದೆ, ನಾವೇನು ಕೇಳಿದ್ದೇವೆ ಅದಕ್ಕಿಂತ ದೊಡ್ಡ ಪದಾರ್ಥ ಇದೆ ಅಂತ ಅರ್ಥ ಆಗಬೇಕು. ಆಧುನಿಕರು ಕೇಳೋದೆಲ್ಲ ಬರೀ ಹಣಕಾಸುಗಳ ಬಗ್ಗೆ ಅಷ್ಟೇ, ಎಷ್ಟು ದುಡ್ಡು ಕಟ್ಟಿದೆ ಎಷ್ಟು ಮನೆ ಬಂತು ಅಷ್ಟೇ. ಎಷ್ಟು ಮನೆ ಬಂದರೂ ಬಿಟ್ಟು ಹೋಗೋದೇ ನೆನಪಿರಲಿ, ಮನೆ ಸಮೇತ ಯಾರೂ ಸತ್ತಿಲ್ಲ, ನೆನಪಿರಬೇಕು. ಮನೆಯಿಂದ ಬೇಕಾದ್ರೆ ಸತ್ತಿದ್ದಾರೆ, ಮನೆ ಸಮೇತ ಯಾರು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಬಿಟ್ಟೋಗೋ ಪದಾರ್ಥಗಳಾದ್ರಿಂದ ಯಾರು ಊಟಕ್ಕಾಗದ ದೊಡ್ಡೆಲೆ ಚಿಕ್ಕೆಲೆ ಮಾತಾಡ್ತಿರ್ತಾರೆ, ಎಲೆ ದೊಡ್ಡದಾದ್ರೆ ಚಿಕ್ಕದಾದೇನು, ಎಲೆ ಅಂತೂ ತಿನ್ನೋದಿಲ್ಲ ನಾವು. ಆದ್ದರಿಂದ ಊಟ ಮುಖ್ಯ ಅಂತಂತಾರಲ್ಲ ಆ ಥರ, ಈ ಲೌಕಿಕ ಎಲೆ ಇದ್ದಾಗೆ, ಅಧ್ಯಾತ್ಮ ಭೋಜನ ಇದ್ದಾಗೆ. ಆಚಾರ್ಯ ಹೇಳ್ತಾರೆ, ನಮೋ ನಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತೆಯೇ ನಿತ್ಯಾನಂದ ಭೋಜನ ದಾಯಿನಿ. ಆನಂದ ಅಂಬೋದು ಭೋಜನ, ಅಧ್ಯಾತ್ಮ ಅಂದರೆ ಆನಂದ. ಲೌಕಿಕ ಎಲ್ಲ ಏನದು, ಬರೀ ಎಲೆ ಇದ್ದಾಗೆ ಬಿಟ್ಟೋಗದೆ ಅದು, ನಮ್ಮ ಹಿಂದೆ ಬರೋದಿಲ್ಲ ಅದು. ನಮ್ಮ ಹಿಂದೆ ಬರೋದು ಅಧ್ಯಾತ್ಮ ಮಾತ್ರ. ಆ ಭಾವನೆ ನೀವಲ್ದೆ ಯಾರು ಬೆಳೆಸ್ಕೋಬೇಕೀಗ? ಒಳ್ಳೆ ಕಾಲ ಇದು, ಒಳ್ಳೆ ಸಕಾಲದಲ್ಲಿ ಇರ್ತೀರಿ. ಆ ಕಾಲದ ಯೋಚನೆ ಮಾಡಿಬಿಟ್ಟು ಸಮಾಜ ಪರಿವರ್ತನೆ, ನಿಮ್ಮ ಪರಿವರ್ತನೆ ಎಲ್ಲ ಮಾಡ್ತಕ್ಕಂಥ ಅವಕಾಶ ಇದೆ. ಎಲ್ರಿಗೂ ಅಂಥ ಸಾಮರ್ಥ್ಯ ಇರೋದಿಲ್ಲ. ನಾವು ಬ್ರಾಹ್ಮಣರಾಗಿ ಬಾಧ್ವರಾಗಿ ಹುಟ್ಟಿದ್ದು ದೊಡ್ಡ ಉಪಯೋಗವನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಅದೇ ರೀತಿ ಒಂದೊಂದು ಕತೆ ಬರುತ್ತೆ, ಒಂದು ಸಣ್ಣ ಕಥೆಯಲ್ಲಿ ಚೇಂಜ್ ಬಂದ್ಬಿಡುತ್ತೆ. ಒಬ್ಬರು ದೊಡ್ಡ ಸ್ವಾಮಿಗಳು, ಅವ್ರ ಹತ್ರ ಯಾರು ನಮಸ್ಕಾರ ಮಾಡಲಿಕ್ಕೆ ಬಂದರು, ಬ್ರಾಹ್ಮಣರು ಇಬ್ಬರು ಕೂಡ ಅಣ್ಣ ತಮ್ಮ. ಬಂದವರೇ ನಮಸ್ಕಾರ ಮಾಡಿದರು, ಒಳ್ಳೆ ಬಿಲ್ಲುಬಾಣ ಹಿಡ್ಕೊಂಡಿದ್ರು, ಕವಚ ಹಾಕ್ಕೊಂಡಿದ್ರು. ಏನು ವಿಷಯ ಅಂತ ಕೇಳಿದರು. ನಾವು ಯುದ್ಧ ಕೊಟ್ಟಿದ್ದೇವೆ, ಅನುಗ್ರಹ ಮಾಡಿ ಅಂತ ಕೇಳಿದರು. ಅದೆಲ್ಲ ಸರಿ, ಇದೆಲ್ಲ ಏನೇನು ಹಾಕ್ಕೊಂಡಿದ್ದೀರಿ ಅಂತ ಕೇಳಿದರು. ಕವಚ ಹಿಡ್ಕೊಂಡಿದ್ದೇವೆ, ಬಿಲ್ಲುಬಾಣ ಹಿಡ್ಕೊಂಡಿದ್ದೇವೆ ಅಂತ ಕೇಳಿದರು. ಇದೆಲ್ಲ ಯಾತಕ್ಕೆ ಅಂತ ಕೇಳಿದರು. ಶತ್ರುಗಳು ಆಕ್ರಮಣ ಮಾಡಿದರೆ ಉಳ್ಕೊಳ್ಳೋಕ್ಕೋಸ್ಕರ ಮಾಡಿದ್ದೇವೆ ಅಂತ ಹೇಳಿದರು. ತಕ್ಷಣ ಅವ್ರು ಕೇಳಿದರು, ಈ ಶತ್ರುಗಳು ಆಕ್ರಮಣ ಮಾಡಿದರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ, ನಾಳೆ ಯಮದೂತರು ಬರ್ತಾರಲ್ಲ ಅದಕ್ಕೇನಾದ್ರು ಮಾಡ್ಕೊಂಡಿದ್ದೀರಿ ಅಂತ ಕೇಳಿದರು. ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ತಕ್ಷಣನೇ ಯೋಚನೆ ಮಾಡಿದರು, ಅದು ಬಿಲ್ಲುಬಾಣ ಬಿಟ್ಬಿಟ್ರು, ಅವ್ರು ಶಿಷ್ಯರಾಗಿಬಿಟ್ರು, ದೊಡ್ಡ ವಿದ್ವಾಂಸರಾಗಿಬಿಟ್ರು. ಆಮೇಲೆ ಅರ್ಥ ಆಯ್ತಾ, ಅಂದರೆ ಯೋಚನೆ ಮಾಡೋದನ್ನು ಕಲಿಬೇಕಾದ್ರೆ ಒಂದು ಏನೋ ಒಂದು ಪಾಯಿಂಟ್ ಬೇಕಾಗುತ್ತೆ, ಯೋಚನೆ ಮಾಡಬೇಕು. ಇದರಲ್ಲಿ ಉಳಿದವರಿಗೆ ಆದರೆ ಏನು ಯಾರು ಬುದ್ಧಿ ಇಲ್ಲ ಅಂತ ಕಾಣುತ್ತೆ ಅಂತ ಮುಂದೆ ಹೋಗ್ಬಿಡ್ತಿದ್ರು ಅಷ್ಟೇ. ಯೋಗ್ಯತೆ ಅರ್ಥ ಆಯ್ತು, ಏನು ಮಾತಾಡ್ತಾ ಇರೋರೆಲ್ಲ ಕೂಡ. ಮಂಚ ಬಾರದು ಬಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ವಿಷ್ಣು ತೀರ್ಥರ ಕಥೆ, ಪುರಂದಾಸ ಹಾಡು ಬರೆದವರು. ಇವ್ರು ಮಂಚವೇ ಮಲಗಿದ್ರು, ಆರಾಮ ಮಲಗಿದ್ರು, ಯಾರೋ ದಾಸಯ ಹಾಡು ಹೇಳ್ಕೊತಾ ಬಂದ. ಮಂಚ ಬಾರದು, ಮಂಚಮೆ ಮಲಗಿದ್ದಾರೆ ಪಾಪ, ಮಂಚ ಬಾರದು ಹೌದಲ್ಲ ಅಂತ ಎದ್ದು ಕೂತ್ಕೊಂಡ್ರು. ಹೆಂಡತಿ ಇದ್ರು ಪಾಪ, ಮಡದಿ ಬಾರಳು ಅಂದರು. ಸರಿ ಹೊರಗೆ ಬಂದರು, ಕನ್ನಡಿ ನೋಡ್ಕೊತಾ ಕೂತಿದ್ರು, ದಿಲುವು ಕನ್ನಡಿ ಅಂತ ಕರೀತಿದ್ರು. ಕಂಚು ಕನ್ನಡಿ ಬಾರವು ಅಂದರು, ಅದನ್ನು ಬಿಟ್ಟರು. ಆಮೇಲೆ ಸಂಚಿತಾರ್ಥವು ಕಿಂಚ ಬಾರದು, ಕೂಡಿಟ್ಟದ್ದು ಯಾವುದೂ ಬರೋದಿಲ್ಲ ಅಂದರು. ಆ ಪದ್ಯ ಮುಗಿಯವತ್ತು ಮನೆ ಹೊರಗೆ ಬಂದಿದ್ರು ಅಂತಾಗಲಿಲ್ಲ, ಮಲಿಕೊಂಡಿದ್ದವರು ಎದ್ದು ಹೊರಗೆ ನಿಂತ್ಕೊಂಡಿದ್ರು ಬಂದು. ಒಳಗೆ ಮತ್ತೆ ಹೋಗಲೇ ಇಲ್ಲ ಅವರು, ಕೃಷ್ಣಾರ್ಪಣ ಅಂದರು. ಮುಂದೆ ದೊಡ್ಡ ವಿಷ್ಣು ತೀರ್ಥ ಸ್ವಾಮಿಗಳಾಗಿಬಿಡ್ತಾರೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಅವಧೂತಚರ್ಯ, ಐದನ್ನು ಸಾಧಿಸ್ತಾರೆ. ಒಟ್ಟು 50 ವರ್ಷ ಇದ್ದಿದ್ದವರು. ಎಂಥ ಚೇಂಜ್ ಮಾಡ್ತು ಒಂದು ಹಾಡು, ಅವರು ಎಷ್ಟು ಚೇಂಜ್ ಕೊಡುತ್ತೆ ಗೊತ್ತಾ? ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ಜೀವನದಲ್ಲಿ ಅರ್ಥ ಮಾಡಿಕೊಳ್ಳೋ ಅಭ್ಯಾಸ ಮಾಡಿಕೊಂಡು ಸಣ್ಣ ಪುಟ್ಟ ಘಟನೆಗಳಲ್ಲೂ ಕೂಡ ದೊಡ್ಡ ತತ್ವ ಇರುತ್ತೆ. ಆ ಮೂಲಕ ಎಷ್ಟು ಜನಕ್ಕೆ ಲೋಕೋಪಕಾರ ಆಯ್ತು, ಅದರಿಂದ ಎಷ್ಟು ಅಧ್ಯಾತ್ಮ ಪ್ರಪಂಚಕ್ಕೆ ಕಾಣಿಕೆ ಕೊಟ್ಟರು, ತಾವು ಎಷ್ಟು ವಿಶೇಷ ರೀತಿ ಸಾಧನೆ ಮಾಡಿದ್ರು ಅಂತ ಯೋಚನೆ ಮಾಡಿಬಿಟ್ಟು, ಈ ಹಣಕಾಸುಗಳ ಒಂದು ಪ್ರಪಂಚಕ್ಕಿಂತ ದೊಡ್ಡ ಪ್ರಪಂಚ ಎಂದು ಯೋಚನೆ ಮಾಡಬೇಕು. ನೀವೆಲ್ಲ ಇದು ಸಮಾಧಾನ ಮಾಡ್ಕೊಳ್ಳೋದೇ, ನಮಗೆ ಟೈಮ್ ಇಲ್ಲ ಅಷ್ಟೇ, ನಮಗೆ ಟೈಮ್ ಇಲ್ಲ. ಏನು ಟೈಮ್ ಇಲ್ಲ ಅಂದ್ರೆ ಏನರ್ಥ? 8 ಗಂಟೆಗೆ ಆಫೀಸು, ರಾತ್ರಿ 8 ಗಂಟೆಗೆ ಬರ್ತೀರಿ, ಇದು ಮೊದಲನೇ ಪ್ರಶ್ನೆ. ಹೌದಲ್ಲೋ? ಸರಿ, 8 ಗಂಟೆಗಿಂತ ಮುಂಚೆ ಏನು ಮಾಡ್ತೀರಿ? ಹಾಗಿದ್ರೆ 7:00 ಕೇಳ್ತಾನೆ ಮುಗಿದೋಯ್ತು. ಏನು ಎಲ್ಲ ಊಟಕ್ಕೆ ಗಡಿಬಿಡಿ, ಸ್ನಾನಕ್ಕೆ ಎಲ್ಲ ಗಡಿಬಿಡಿ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ. ಅದು ಪ್ರತಿ 4ಕ್ಕೆದ್ರೆ ಏನು ಪ್ರಶ್ನೆನೇ ಬರೋದಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ರಾತ್ರಿ 8ಕ್ಕೆ ಬಿಡುತ್ತೆ ಆಫೀಸು, ಮನೆ 10ಕ್ಕೆ ಬರ್ತಾನೆ ಮಾಡ್ಕೊಂಡ್ಬಿಡ್ತಾನೆ. ಹಾಗೆ ಮಾಡಬಾರ್ದು. 8ಕ್ಕೆ ಬಂದಮೇಲೆ ಕೂಡ ಸಂಧ್ಯಾನ ಮಾಡಬಾರ್ದು ಅಂತ ಹೇಳಿಲ್ಲ, ಕೆಲವಷ್ಟು ಪ್ರಶ್ನೆ ಕೇಳ್ತಾರೆ. ನಾವು ನನಗೆ 8 ಗಂಟೆ ಬರುತ್ತೆ ಸಂಧ್ಯಾನ ಮಾಡ್ಬೋದಾ, ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅಂತ ಕೇಳ್ತಾರೆ. ತಪ್ಪು, ಸಂಧ್ಯಾ ಒಂದೇ ಕರ್ತವ್ಯ. ಹಾಗೆ ಲೇಟಾಗಿ ಬಂದು ಊಟ ಬಿಟ್ಬಿಡ್ತೀರಾ? ಬಿಡೋದಿಲ್ತಾನೆ. ಊಟಕ್ಕಿಂತ ಬಂದು ಸಂಧ್ಯಾ ಒಂದೇ ಬಿಡಬಾರ್ದು, ಮಾಡಲೇಬೇಕಾದ್ರೆ 4 ದಿವಸ ಮಾಡಿ ಸರಿ ಹೋಗಿಬಿಡುತ್ತೆ. ಇನ್ನೂ ಯೋಚನೆ ಮಾಡಬೇಕು. ಕೆಲವು ಕೆಲಸ ಆರಿಸ್ಕೋಬೇಕಾದ್ರೆ ನಮ್ಮ ಧರ್ಮಕ್ಕೆ ವಿರೋಧ ಬರೋದಾದ್ರೆ ಅಂತ ಕೆಲಸ ಆರಿಸ್ಕೊಳ್ಳೋಕೆ ಹೋಗಬಾರ್ದು. ಧರ್ಮಕ್ಕೆ ವಿರೋಧ ಬರೋದಾದ್ರೆ ಕೆಲಸ ಆರಿಸ್ಕೊಂಡು ಪ್ರಯೋಜನ ಇಲ್ಲ. ಕೆಲವು ಕೆಲಸ ಮಾಡ್ತೀರಿ, ನಿಮಗೆ 50,000 ಸಂಬಳ ಬರುತ್ತೆ ಅಂತ ತಿಳ್ಕೊಬೇಡ. ಇನ್ನೊಂದು ಕೆಲಸಕ್ಕೆ ಹೋದ್ರೆ 1,00,000 ಬರುತ್ತೆ, ಆದರೆ ಸಂಧ್ಯಾ ಒಂದು ಕ್ಯಾನ್ಸಲ್ ಆಗುತ್ತೆ, ಪೂಜೆ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಮಾಡಬಾರ್ದು. ಆ ಕೆಲಸ ಬೇಡ ನನಗೆ. 50,000ಕ್ಕಿಂತ ಬೇಕಾ ಜಾಸ್ತಿ ಬದುಕಲಿಕ್ಕೋಸ್ಕರ? ಸಾಧ್ಯನೇ ಇಲ್ಲ. ಆ ಥರ ಯೋಚನೆ ಮಾಡಿ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ. ಏನೂ ತ್ಯಾಗ ಮಾಡದೆ ಹೋದ್ರೆ ಸಾಧನೆ ಮಾಡೋದೇನೀಗ? ಸಾಧ್ಯ ಇಲ್ಲ. BSc ಫಸ್ಟ್ ರ್ಯಾಂಕ್ ಬಂದಿರ್ತೀವಿ, ಕೆಲಸ ಕೊಡ್ತಾರೆ, ಕೆಲಸ ಬಿಟ್ಟುಬಿಡ್ತಾನೆ, ಮತ್ತೆ ಸಾಲ ಮಾಡಿ ಓದ್ತಾನೆ, 2 ವರ್ಷ ಓದ್ತಾನೆ, ದೊಡ್ಡ ಪ್ರೊಫೆಸರ್ ಆಗ್ತಾನೆ ಮೇಲೆ. ಆ ತ್ಯಾಗ ಮಾಡದೆ ಹೋಗಿದ್ರೆ ಅವನು ಅಷ್ಟಕ್ಕೆ ಇರಬೇಕಾಗಿ. ಅಲ್ಲಿ ಹೇಗೆ ತ್ಯಾಗ ಮಾಡೋದು ಗೊತ್ತಲ್ಲ. ಮುಂದೆ ಓದಬೇಕು ಅಂತ ತ್ಯಾಗ ಮಾಡ್ತೀರಲ್ಲ, ನಾವು ಮುಂದಿನ ಲೋಕಕ್ಕೆ ಹೋಗಬೇಕು ಅಂತ ತ್ಯಾಗ ಮಾಡಲೇಬೇಕಾಗತ್ತೆ. ಅಂತ ಗುರಿಯನ್ನು ಇಟ್ಕೊಳ್ಳದೆ ಹೋದರೆ ನಾವು ಮುಂದೆ ಬರೋದಿಲ್ಲ. ನಾವು ಯಾರೋ ಫ್ರೆಂಡ್ಸನ್ನು ಕಂಪೇರ್ ಮಾಡ್ತೇವೆ, ಅವ್ರು ಬೇರೆ ಜಾತಿಯವರಾಗಿರ್ತಾರೆ, ಜೊತೆಗೆ ಅವ್ರಿಗೇನು ಸಂಸ್ಕಾರ ಇರೋದಿಲ್ಲ. ಅವ್ರ ಜೊತೆ ಕಂಪೇರ್ ಮಾಡ್ಕೋಬಾರ್ದು. ನಾವು ದೊಡ್ಡವ್ರ ಜೊತೆ ಕಂಪೇರ್ ಮಾಡ್ಕೋಬೇಕು ಯಾವಾಗ? ದೊಡ್ಡವ್ರು ನೋಡಿ ಕಲಿಬೇಕು, ಚಿಕ್ಕವ್ರು ನೋಡಿ ಕಲಿಬಾರ್ದು. ಚಿಕ್ಕವ್ರಿಗೆ ಕಲಿಸ್ಬೇಕು, ಚಿಕ್ಕವ್ರಿಗೆ ಕಲಿಸ್ಬೇಕು, ದೊಡ್ಡವರಿಂದ ಕಲಿಬೇಕು. ನಾವು ಉಲ್ಟಾ ಪಟ್ಟ, ನಾವು ದೊಡ್ಡವರಿಗೆ ಕಲಿಸೋಕೆ ಹೋಗ್ತೇವೆ, ಚಿಕ್ಕವರಿಂದ ಕಲಿಸಿ ಬಿಡ್ತೇವೆ. ಇದು ಫಲ ಭಜಿತಿ ಆಗುತ್ತೆ. ನಮ್ಮ ಫ್ರೆಂಡ್ ಬಿಡಿ ಸೇರ್ತಾರೆ, ಇವ್ನು ಸೇರ್ಬೇಕಾ? ಅವ್ನ ಫ್ರೆಂಡ್ ಬುದ್ಧಿ ಇಲ್ಲ, ಇವ್ನು ಕಲಿಬೇಕಾ? ಅವ್ನು ನೋಡ್ರಿ, ಇವ್ನು ಹೋಟ್ಲಿಗೆ ಹೋಗ್ಬೇಕಾ? ಎಂಥ ಜನ ಇದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಅವನು ಹೇಳೋ ಕಲಿಬೇಕು ಹೊರತು ಬಿಡೋದ್ರೆ ಅಭ್ಯಾಸ ಮಾಡಬಾರ್ದು. ಇದನ್ನೆಲ್ಲ ಯಾತಕ್ಕೆ ಹೇಳ್ತಾನೆ ಗೊತ್ತೇನು? ನಿಮ್ಮ ಆಫೀಸಲ್ಲಿ ಮೀಟಿಂಗ್ ಆಗುತ್ತೆ, ನಾವು ಕಾರ್ಯದಲ್ಲಿ ಮೀಟಿಂಗ್ ನಡೀತಿತ್ತು, ಎಲ್ಲ ಬರ್ತಾರೆ ಮೀಟಿಂಗಿಗೋಸ್ಕರ. ಹೆಸರು MA PhD ಮಾಡಿರ್ತಾರೆ ಇವೆಲ್ಲ ಜನಗಳೆಲ್ಲ. ಮೀಟಿಂಗ್ ಅಂದರೆ ಫಸ್ಟ್ ಈಟಿಂಗ್ನಿಂದ ಶುರುವಾಗೋದು, ಹೆಸರು ಮೀಟಿಂಗ್ ಅಷ್ಟೇ. ಫಸ್ಟ್ ಈಟಿಂಗೆ ತಂದಿಟ್ಬಿಟ್ಟಿರ್ತಾರೆ. ಹೇಗೆ ತಿಂತಾರೋ ಗೊತ್ತಾ ನಿಮಗೆ? ಪಶುಗಳು ವಾಸಿ, ಯಾವುದೋ ಮೈಸೂರು ಪಾಕ್ ತಂದಿರ್ತಾನೆ ತಿಳ್ಕೊಳ್ಳಿ. ಅರ್ಧ ತಿಂದು ಇಡ್ತಾರೆ, ಇನ್ನೊಬ್ಬರು ಅದ್ರ ಅರ್ಧ ತಿಂತಾನೆ, ಮತ್ತೆ ಇನ್ನೊಬ್ಬರು ಮತ್ತೆ ತಿಂತಾನೆ. ಪಶುಗಳು ವಾಸಿ ಅಲ್ಲ, ಇದಕ್ಕಿಂತ ಯೋಚನೆ ಕೂಡ ಮಾಡೋದಿಲ್ಲ. ಅವನು ಮುಸ್ಲಿಮಾನ, ಇವ್ರು ಬ್ರಾಹ್ಮಣ, ಅವನು ತಿಂದ್ಬಿಟ್ಟು ಇವ್ನು ತಿಂತಾನೆ ಮತ್ತೆ. ಅಂದರೆ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ಹೆಸರು ಕೇಳಿ ಫಾರ್ವರ್ಡ್ ಅಂತ ಕರೀತಾರೆ. ಫಾರ್ವರ್ಡ್ ಇದು ಕರೆಕ್ಟ್ ಫಾರ್ವರ್ಡೇ, ನರಕಕ್ಕೆ ಫಾರ್ವರ್ಡ್ ಅಂತ. ನರಕಕ್ಕೆ ಭಾಳ ಬೇಗ ಹೋಗಿಬಿಡ್ತಾನೆ. ಇದು ದೇವರು ಬಿಟ್ಬಿಡಿ, ರೋಗ ಬರುತ್ತೆ ಅಂತ ಯೋಚನೆ ಮಾಡೋದು ಕೊನೆ ಪಕ್ಷ. ಆರೋಗ್ಯ ಕೆಡುತ್ತೆ ಅಂತ ಯೋಚನೆ ಮಾಡಬಾರ್ದ? ಇವ್ರು ಸೈನ್ಸ್ ಓದಿರ್ತಾರೆ, ಸಾಯ್ಲಕ್ಕೆ ಏನು ಸೈನ್ಸ್ ಆದ್ರಿಂದ ಕಲ್ತಿತ್ತು? ಸೈನ್ಸ್ ಆಯಿತು ಅಂತ. ಎಷ್ಟು ಮುರುಖರಿದ್ದಾರೆ ಯೋಚನೆ ಮಾಡಿ. ಹಿಂದಿನಕ್ಕೆ 100 ವರ್ಷಗಳಿಂದ ಕೈಕಾಲು ತೊಳೆದು ಊಟ ಮಾಡಿ ಅಂದರೆ ಯಾಕೆ ಅಂತ ಕೇಳ್ಬೋದಾಗಿತ್ತು. ಈಗ ಕೇಳಾಗಿಲ್ಲ, ಸೈನ್ಸ್ ಅದು. ಕೈಲೇ ಕೊಳಕ್ಕೆ ಕಾಡುತ್ತೆ ನಿಮಗೀಗ. ಎಷ್ಟು ಹೌದು, ಕೈ ತೊಳಿಬೇಕು ಹಿಂದಿನವ್ರು ಹೇಳಿದ್ದಾರಲ್ಲ, ಎಷ್ಟು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಬೇಕು ಅವ್ರಿಗೆ. ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ, ಎತ್ತಕ್ಕೆ ಎಷ್ಟು ರೋಗ. ಸೈನ್ಸ್ ಇವತ್ತು ಹೇಳಿತ್ತು, ನಮ್ಮವ್ರು ಹಿಂದೆ ಹೇಳಿಬಿಟ್ಟಿದ್ದಾರೆ ಆಗಲೇ. ಅದನ್ನು ಯೋಚನೆ ಮಾಡಬೇಕು, ಅದು ವಿರುದ್ಧ ಯೋಚನೆ ಮಾಡ್ತಾರ. ಇದನ್ನು ಅರ್ಥ ಮಾಡಿಕೊಂಡು ಮೀಟಿಂಗ್ ಹೋಗಲೇಬೇಕು. ಎಲ್ಲ ಕೆಲಸ ಮಾಡಿ ಹೋಗ್ತಿರ್ತೀರಿ, ಅಭ್ಯಾಸ ಮಾಡಿ. 4 ಜನ ಅವ್ರೇನು ಮಾಡ್ತಾರೋ, ಹೌದಲ್ಲ, ನಾನು ಹಾಗೆ ಮಾಡಬೇಕು, ಇವ್ರು ಮಾಡೋ ಕರೆಕ್ಟ್ ಅಂತ ಹೇಳಿ ಅವ್ರು ಬಿಡಾಗಿರ್ಬೇಕು. ಇವನೇನು ಮಾಡ್ತಾನೆ, ಯಾರು ನೋಡೋದಿಲ್ಲ ಇವರು ತಿಂದ್ಬಿಡ್ತಾರೆ, ಯಾರು ನೋಡೋದಿಲ್ಲ ಮನೆಯವರು ತಿಂದ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇವತ್ತು ಧರ್ಮ ಅಲ್ಲಿ ಸೋಲೋದು, 2 ರೀತಿ ಅಲ್ಲಿ ಸೋತು ಬಿಡ್ತೀರೋ ಅದು ಮನೆ ಬರುತ್ತೆ, ಆಮೇಲೆ ಎಲ್ಲ ಹೊಲಸೆದ್ದು ಹೋಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಅದಕ್ಕೊಂದು ಗುರಿ ಸಾಧಿಸ್ಬೇಕು. ನಿಮ್ಮ ಆಫೀಸ್ಗೆ ಹೋಗ್ತೀರಿ ಬರ್ತೀರಿ, ತಪ್ಪಲ್ಲ. ಆಫೀಸಲ್ಲೇ ಊಟ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ? ಮನೇಲಿ ಊಟ ಮಾಡ್ಕೊಂಡು ಹೋಗಬಾರ್ದಾ? ಇವತ್ತು ಕಲಿಯುಗದ ಟ್ರೆಂಡ್ ಏನು ಗೊತ್ತಾ? ಅಲ್ಲಿ ಫ್ರೀ ಕೊಡ್ತಾರೆ, ಮನೇಲಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅದು ಶುರು ಮಾಡಿಬಿಡ್ತಾರೆ. ಅಲ್ಲಿ ಫ್ರೀ ಕೊಡ್ತಾರೆ, ಫ್ರೀ ಕೊಡ್ತಾರೆ, ಆರೋಗ್ಯ ಕೊಡ್ತಾರಾ? ಏನಿಲ್ಲ, ಫ್ರೀ. ಆ ಫ್ರೀ ಬಿಕ್ಕೆ ನಮ್ಮ ಮನೆ ಆಹಾರ ಆಗಬೇಕು. ಮನೆಯಲ್ಲಿ ಊಟ ಮಾಡಬೇಕು, ಮನೇಲಿ ತಿಂತೇವೆ ಹೊಟ್ಟೆಲಿ. ಇಲ್ಲ, ಟೈಮ್ ಆಗೋದಿಲ್ಲ, ಮನೆ ಆಹಾರ ಕಟ್ಕೊಂಡು ಹೋಗಿ ನೀವು ಅಲ್ಲಿಂದ. ಅದನ್ನೇ ತಿನ್ಬೇಕು ಅಂತೇನೇ ಇಲ್ವಲ್ಲ, ಮುಸರಿ ಆಗುತ್ತೆ. ಸರಿ, ಮುಸರಿನೇ ತಿನ್ಬೇಕು ಅಂತೇನೇ ಇಲ್ವಲ್ಲ, ಹಣ್ಣು ತಿಂದು ಆಹಾರ ಆಗುತ್ತಾನೆ. ಇನ್ನೂ ಒಳ್ಳೆ ಆಹಾರ ಹಣ್ಣು ತಿನ್ನೋದೆಲ್ಲ ಕೂಡ. ತಾತ್ಪರ್ಯ ಇಷ್ಟೇ, ನಮ್ಮ ಧರ್ಮ ಉಳಿಸ್ಬೇಕು ಅಂತಿದ್ರೆ ಖಂಡಿತ ಉಳಿಸಕ್ ಬರುತ್ತೆ. ಧರ್ಮ ಉಳಿಸೋ ಯೋಚನೆ ಇಲ್ಲದೆ ಹೋದ್ರೆ ಬಳಸಕ್ಕಾಗೋದಿಲ್ಲ. ಇವತ್ತು ಧರ್ಮ ಉಳಿಸೋಂಥ ಕಾಲ ಇಲ್ಲ ಅಂತ ಅಂದ್ಕೊಂಡಿದ್ದೇ ಬರ್ತೇನೆ. ಪ್ರಯತ್ನ ಮಾಡಿದರೆ ಧರ್ಮನ ಫಸ್ಟ್ ಕ್ಲಾಸಾಗಿ ಉಳಿಸ್ಬೋದು. ನೀವು ಆಫೀಸ್ಗೆ ಹೋಗಿ ಎಲ್ಲ ಮಾಡಿ, ಧರ್ಮ ಬಿಡಬೇಕಾದ ಕಾರಣ ಇಲ್ಲ. ಇವತ್ತು ಆಫೀಸ್ಗೆ ಹೋಗೋದ್ರೆ ಧರ್ಮ ಬಿಡೋದು ಅಂತ ಇನ್ನೊಂದು ಹೆಸರಾಗಬಾರ್ದು. ಅದಕ್ಕೆ ಆ ರೀತಿ ಪ್ಲಾನ್ ಮಾಡಿಕೊಳ್ಳೋದು ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಇದೆ. ಇಂಥ ಸಮಯದಲ್ಲಿ ನಿಮಗೆಲ್ಲ ಕೆಲವು ಸಮಸ್ಯೆಗಳು ಬರುತ್ತೆ, ಆದರೆ ಸರಿಯಾಗಿ ಕೇಳಿ ತಿಳ್ಕೊಂಡ್ಬಿಟ್ರೆ ಆಯ್ತಷ್ಟೇ. ಇವತ್ತು ತುಂಬ ಅನುಕೂಲಗಳಿದೆ ಕೇಳೋದಕ್ಕೋಸ್ಕರ. ಊರಿಗೆ ಹುಡ್ಕೊಂಡು ಹೋಗೋ ಕಾರಣ ಇಮೇಲಿಂದ ಕೇಳ್ಕೊಂಡ್ಬಿಡೋದು ಗೊತ್ತಾಯ್ತೆ ನಿಮಗೆ. ಫೋನ್ ಮಾಡಿ ಕೇಳ್ಕೋಬೋದು ಪ್ರಸಂಗ, ಇಮ್ಮಿಡಿಯೇಟ್ ಫೋನ್ ಮಾಡಿ ಕೇಳ್ಕೋಬೋದು. ಹಿಂದಿಂಥ ಪ್ರಸಂಗ ತುಂಬ ಕಷ್ಟ ಇತ್ತು, ಅಂಥ ಕಾಲದಲ್ಲಿ ಜನ ಧರ್ಮ ಉಳಿಸ್ಕೊಂಡ್ಬಂದಿದ್ದಾರೆ. ಇಟ್ಟು ಸುಲಭದ ಕಾಲದಲ್ಲಿ ಧರ್ಮ ಯಾತ ಕಳ್ಕೋಬೇಕು ಈ ಮಧ್ಯೆ, ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ಹಣಕಾಸುಗಳ ತ್ಯಾಗ ಮಾಡಲೇಬೇಕು, ನೆನಪಿಟ್ಕೋಬೇಕು. ಮತ್ತು ನೀವು ಒಂದು ವರ್ಷ ಜಾಸ್ತಿ ಕೆಲಸ ಮಾಡ್ತೀರಿ, ದುಡ್ಡು ಜಾಸ್ತಿ ಬರುತ್ತೆ. ಆಮೇಲೆ 30 ವರ್ಷಕ್ಕೆ ನೀವು ಮುಂದೆ ಕೆಲಸ ಮಾಡೋ ಸ್ಥಿತಿ ಎಷ್ಟೋ ಜನ ಹೇಳಿದ್ದಾರೆ. 50 ವರ್ಷದ ಒಬ್ಬರು ನೋಡಿದ್ದೆ ಮೊನ್ನೆ ನಾನು, 50 ವರ್ಷ, ಭಾರಿ ಬುದ್ಧಿವಂತರು ಅವರು. ಹಗಲು ರಾತ್ರಿ ಆಫೀಸ್ ಕೆಲಸ, ಬ್ರೇನ್ ಹ್ಯಾಮರೇಜ್ ಹೋಗಿಬಿಟ್ರೆ ಅಕ್ಕಡೆ. ಅಷ್ಟು ಕಷ್ಟಪಟ್ಟು ಓದಬೇಕು ಈ ಮಧ್ಯೆ, ಅಷ್ಟು ಕಷ್ಟಪಡ್ಬೇಕು ಆಫೀಸ್ಗೋಸ್ಕರ, ಭಾರಿ ತಪ್ಪು. ಅದೇನು ಸರ್, ನಿಧಾನ ಕೆಲಸ ಮಾಡಿ ಇನ್ನೊಂದು 10 ವರ್ಷ ಬದುಕ್ಬೋದಾಗಿದೆ, ಸುಖವಾಗಿ ಆಗ್ತಿದ್ದಿಲ್ಲ. ಅದೆಲ್ಲ ಕೂಡ ಓವರ್ ವರ್ಕ್ ಮಾಡಬೇಕಾದ ಕಾರಣ ಇಲ್ಲ. ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಅದು ಡಿವ್ಯಾಲ್ಯೂ ಆಗುತ್ತೆ, ನೆನಪಿರಬೇಕು. ಬರ್ತಾ ಬರ್ತಾ ದುಡ್ಡಿನ ಬೆಲೆ ಕಡಿಮೆ ಆಗಿಬಿಡುತ್ತೆ, ಜ್ಞಾನದ ಬೆಲೆ ಜಾಸ್ತಿ ಆಗುತ್ತೆ, ದುಡ್ಡಿನ ಬೆಲೆ ಕಡಿಮೆ ಆಗುತ್ತೆ. ನಾವು ಒಂದೇ ದಿವಸ ಅಲ್ಲ, ಒಂದೇ ದಿವಸ ಊಟ ಮಾಡಿಬಿಡೋಕ್ಕಾಗುತ್ತೆ, ಲೆಕ್ಕ ಹಾಕಿ ನೋಡೋಣ. ಒಂದು ವಾರ ಊರಿಗೆ ಹೋಗ್ತಿರಲ್ಲ, ಊಟ ಮಾಡ್ಕೊಂಡ್ಬಿಟ್ರೆ ವಾರದ ಪೂರ್ತಿನೇ ಹೊಟ್ಟೆ ಹೊಡೆದೋಗುತ್ತೆ, ಅಷ್ಟೇ, ಮಾಡೋಕ್ಕೆ ಸಾಧ್ಯ ಇಲ್ಲ. ಅವತ್ತೇನು ಊಟ ಅವತ್ತೇ ಹಾಗೆ ಮಾಡಬೇಕು, ಆ ಕಾಲ ಸಂಪಾದನೆ ಅವತ್ತೇ ಮಾಡಬೇಕೆ ಹೊರತು ಹೆಚ್ಚು ಮಾಡೋಕ್ಕೆ ಕಾರಣ ಇಲ್ಲ. ನಾವು ಅತಿ ಆಸೆ ಪಡ್ತೇವೆ ದುಡ್ಡಿಗೋಸ್ಕರ, ಅದಕ್ಕೆ ಧರ್ಮ ತಪ್ಪಿಸ್ಕೊಂಡ್ಬಿಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ತದಲಂ ಬಹುಲೋಕ ವಿಚಿಂತನೆಯ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದೇವ್ರ ಬಗ್ಗೆ ಯೋಚನೆ ಮಾಡಿ ಹೊರತು ಲೌಕಿಕದ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆಧುನಿಕ ಸೌಕರ್ಯ ಉಪಯೋಗಿಸ್ಬೇಡಿ ಅಂತೇನು ಹೇಳಲಿಲ್ಲ. ಮನೆಯಲ್ಲಿ ನೋಡಿ ಫ್ಲೋರಿಂಗ್ ಎಷ್ಟು ಅನುಕೂಲ ಆಯಿತು, ಒಳ್ಳೆ ಗ್ರಾನೈಟ್ ಹಾಕ್ಕೊಡಿ, ಏನು ತಪ್ಪಲ್ಲ. ಆದರೆ ಅದನ್ನೇ ಟೇಬಲ್ ಮೇಲೆ ಶುರು ಮಾಡಬೇಡಿ ಅಷ್ಟೇ, ಅದು ಇಪ್ಪ ಶುರುವಾಗುತ್ತೆ. ನಮ್ಮ ಜನ ತುಂಬ ಒಂದು ಟೇಬಲ್ ಮೇಲೆ ಸಿಲ್ದ ಹೋದರೆ ಪಕ್ಕದ ಮೇಲೆ ನಕ್ಕು ಬಿಡ್ತಾರೆ ಅಂತ ಹೇಳ್ತಾರೆ. ಯಮದೂತರು ಹೊಡಿತಾರೆ, ಅದು ಯೋಚನೆ ಮಾಡೋದು. ಪಕ್ಕದ ಮೇಲೆ ನಗೋ ದೊಡ್ಡದಾಯ್ತು ನಿಮಗೆ, ನಾಳೆ ನರಕಾದ ಗತಿ ಏನು ಮಾಡ್ತಿರಲ್ಲ. ನೆಲದ ಮೇಲೆ ಕೂಡೋದ್ರಿಂದ ಇನ್ನೊಂದು ಕೆಲಸ ಹೇಳ್ತೀನಿ ಕೇಳಿ. ನೆಲದ ಮೇಲೆ ಕೂತು ಹೇಳೋದ್ರಿಂದ ಏನಾಗುತ್ತೆ ಗೊತ್ತಾ? ವೈಜ್ಞಾನಿಕವಾಗಿ ಹೇಳ್ತಾರೆ, ಹರ್ನಿಯ ರೋಗ ಬರೋದಿಲ್ಲವಂತ ನೆನ್ಪಿಟ್ಕೋಬೇಕು. ಯಾರು ಕೂತು ಸರಿಯಾಗಿ ದಿವಸ ಕೂತು ಹೇಳೋ ಕೆಲಸ ಮಾಡ್ತಾರೋ, ಅವ್ರು ನೆಲದ ಮೇಲೆ ಊಟ ಮಾಡ್ತಾರೆ, ನೆಲದ ಮೇಲೆ ಸಂಧಾನೆ ಮಾಡ್ತಾರೆ, ಆ ರೀತಿ ಇದ್ರೆ ಅವ್ರಿಗೆ ಹರ್ನಿಯ ರೋಗ ಬರೋದಿಲ್ಲ. ಫಾರಿನಲ್ಲಿ ಭಾರಿ ಜಾಸ್ತಿ ಅಂತೆ. ನೆಲ ಮೇಲೆ ಕೂಡ ಚಾನ್ಸ ಬರೀ ಟೇಬಲ್ ಗಿಬಲ್ ಅಷ್ಟೇ. ನಮ್ಮ ಜನಕ್ಕೂ ಅದು ಅಭ್ಯಾಸ, ಸಂಧಾನೆ ಮಾಡೋದೆಲ್ಲ ಕೂಡ ಪ್ರಸಂಗ ಬರೋದಿಲ್ಲ, ಟೇಬಲ್ ಮೇಲೆ ಸುಮಾರು ಕೂಡ ಪ್ರಸಂಗ ಬರೋದಿಲ್ಲ. ಹೀಗಾಗಿ ವಿಚಿತ್ರ ರೋಗಕ್ಕೆ ಒಳಗಾಗ್ತಾರೆ, ತುಂಬ ತಪ್ಪ ಬಲ ಕೂಡ. ಇನ್ನೂ ಕೆಲವು ಸಿಂಪಲ್ ಇರೋದು ಉಂಟು. ನೀರು ಕುಡಿ, ನಿಂತು ನೀರು ಕುಡಿಬೇಡಿ, ನಿಂತು ಊಟ ಮಾಡಬೇಡಿ. ಕಲಿಯುಗ ದರ್ಶನಿಗಳು ಬರೀ ನಿಂತು ಬಿಟ್ಟಿರ್ತಾರೆ ನೋಡಿ, ಸಾಲು ಸಾಲು ನಿಂತು ಬಿಟ್ಟಿರ್ತಾರೆ. ನಿಂತ್ಕೊಂಡು ತಿನ್ನೋದು ಹೋಗ್ತಾರೆ, ನಿಂತ್ಕೊಂಡು ಕುಡಿಯೋದು ಹೋಗ್ತಿರೋದು. ಬರ್ತಾ ಬರ್ತಾ ಜನಗಳಿಗೆ ಶಾಸ್ತ್ರದ ಮಾತಿನ ಅರ್ಥನೇ ಆಗ್ತಾ ಇಲ್ಲ. ಯಾರು ಕೂತ್ಕೊಂಡು ಊಟ ಮಾಡ್ತಾರೆ, ಕೂತ್ಕೊಂಡೇ ನೀರು ಕುಡಿತಾರೆ, ನಿಂತ್ಕೊಂಡು ನೀರು ಕುಡಿದ್ರೆ ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತಂತೆ, ಸೈಂಟಿಫಿಕಲಿ ಕರೆಕ್ಟ್. ಆ ರೀತಿ ಇದ್ದಾಗ ಅನ್ನನಾಳಕ್ಕೆ ಜಾಸ್ತಿ ಏಟು ಬಿಡಿಸ್ಬಿಡುತ್ತಂತೆ. ನಿಂತ್ಕೊಂಡು ನೀರು ಕುಡಿದ್ರೆ ಅನ್ನನಾಳಕ್ಕೆ ಜಾಸ್ತಿ ಏಟು ಬಿಡುತ್ತೆ, ನಿಧಾನವಾಗಿ ಅದು ಕ್ಯಾನ್ಸರಿಗೆ ಕಾರಣ ಆಗುತ್ತೆ ಅಂತ ಗೊತ್ತಿರಬೇಕು. ನಮ್ಮ ಏನು ಪದ್ಧತಿ ಹಾಕಿದ್ದಾರೆ, ಆಚಾರದ ಪದ್ಧತಿ, ಎಲ್ಲ ಆರೋಗ್ಯಕ್ಕೋಸ್ಕರ ಮತ್ತು ಮನಸ್ಸಿನ ಸ್ಥಿಮಿತಕ್ಕೋಸ್ಕರ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಇಡೀ ದಿವಸದ ಒಂದು ಕಾರ್ಯಕ್ರಮ, ವಾರದ ಕಾರ್ಯಕ್ರಮ, ತಿಂಗಳ ಕಾರ್ಯಕ್ರಮ, ಇವೆಲ್ಲ ಆಧ್ಯಾತ್ಮಿಕ ಸೈಡ್ ಒಂದು ಕಡೆಗೆ. ಇನ್ನು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ಕೆಲಸ ಕೂಡ ಭಗವದ್ ಆರಾಧನೆ ಅನ್ನೋ ಭಾವನೆ ಇರಬೇಕು. ಇದು ಬಹಳ ಮುಖ್ಯವಾದ ಟ್ರೆಂಡ್. ಒಂದು ನಮ್ಮ ಜೀವನದಲ್ಲಿ ಭಗವದ್ಗೀತೆ ಒತ್ತೆಡ್ತಾ ಇದೆ, ಫಲಾಪೇಕ್ಷೆ ಬಿಟ್ಟು ಕೆಲಸ ಮಾಡೋದನ್ನು ಕಲೀರಿ ಅಂತ ಹೇಳಿದ್ದಾರೆ. ಏನೇ ಕೆಲಸ ಮಾಡಿದ್ರು ಫಲದ ಅಪೇಕ್ಷೆ ಇರಬಾರ್ದು. ಫಲದ ಅಪೇಕ್ಷೆ ಬಂತು ಅಂದರೆ ನಮ್ಮ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗಲು ಶುರುವಾಗುತ್ತೆ. ಫಲದ ಅಪೇಕ್ಷೆಗೂ ನಮ್ಮ ಮೌಲ್ಯಕ್ಕೆ ತಿಲಾಂಜಲಿ ಕೊಡೋದಕ್ಕೂ ಸಂಬಂಧ ಇದೆ. ಫಲ ಬೇಕು, ಧರ್ಮ ಬಿಡಬೇಕಾಗತ್ತೆ. ಫಲ ಬೇಡ ಅಂದರೆ ಧರ್ಮ ಉಳಿಸಕ್ಕೆ ಬರುತ್ತೆ. ಭಗವಂತ ಹೇಳ್ತಾನೆ, ಮಾ ಫಲೇಶು ಕದಾಚಾರ. ಆಚಾರ ಹೇಳ್ತಾರೆ, ಯಾರು ಫಲಾಪೇಕ್ಷೆ ಪಡ್ತಾರೋ ಅವರಿಗೆ ತುಂಬ ಯೋಗ್ಯರಾಗಿದ್ದರೂ ಕೂಡ ಮೋಕ್ಷ ವಿಳಂಬ ಆಗುತ್ತೆ ಅಂತ ಹೇಳಿದ್ದಾರೆ. ಫಲಾಪೇಕ್ಷೆ ಪಡ್ತಾ ಹೋದರೆ ಬೇಗ ಮೋಕ್ಷ ಆಗುತ್ತೆ, ಫಲಾಪೇಕ್ಷೆ ಪಟ್ಟರೆ ನಿಧಾನವ ಮೋಕ್ಷ ಆಗುತ್ತಂತೆ. ಆ ಸಿಂಪಲ್ ಅದು. ಬೆಳಗ್ಗೆ 12 ಗಂಟೆಗೆ ಫಲಾರ ಕೊಡ್ತಿದ್ದಾರೆ ಅಂದರೆ ಸದ್ಯ ಊಟದ ವ್ಯವಸ್ಥೆ ಇಲ್ಲ ಅಂತ ಅರ್ಥ. 4 ಗಂಟೆಗೆ ಊಟ, 12 ಗಂಟೆಗೆ ಫಲಾರ ಕೊಟ್ಟರೆ ಯಾಕೆ ಇಲ್ಲದೆ ಯಾಕೆ ಇಲ್ಲದೆ ಯಾಕೆ ಕೊಡ್ತಿದ್ರು? ಅವಾಗ ಯಾರು ತಗೊಳ್ಳೋದಿಲ್ವಲ್ಲ, ಇವ್ರು ಉಪವಾಸ ಕೂತರೆ ಬೇಗ ಕೊಟ್ಬಿಡಿ ಅಂತೇಳಿ. ಉಪವಾಸ ಕೂತವ್ರಿಗೆ ಬೇಗ ಕೊಡಿ ಅಂತ ಹೇಳ್ತಾರೆ, ತಿಂದವರಿಗೆ ಯಾಕೋ ತಿಂತಿದ್ದಾರೆ ಆಮೇಲೆ ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ಫಲ ಕೇಳೋ ಅಭ್ಯಾಸ ಬಿಟ್ಟುಬಿಡಬೇಕು. ಫಲ ಕೇಳೋ ಅಭ್ಯಾಸನೇ ಮತ್ತೆ ನಾವು ಜೀವನದಲ್ಲಿ ಹೆಚ್ಚೆಚ್ಚು ಇನ್ವಾಲ್ವ್ ಆಗಲು ಕಾರಣ ಆಗುತ್ತೆ. ಫಲ ಇದ್ದೇ ಫಲ, ಮನಸ್ಸಿಗೆ ನೆಮ್ಮದಿ ಸಿಗೋದು ಫಲ. ದೇವರ ಅನುಗ್ರಹ ಮಾಡಿದರೆ ಮಾತ್ರ ನೆಮ್ಮದಿ. ಆದ್ದರಿಂದ ಪ್ರಾಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ, ಅವರಿಗೆ ಮಂತ್ರಗಳಲ್ಲ, ಅವೆಲ್ಲ ಕೂಡ ನಿತ್ಯ ಜೀವನದ ಸೂತ್ರಗಳು. ನಿತ್ಯ ಜೀವನದಲ್ಲಿ ದೇವರಿಗೋಸ್ಕರ ಮಾಡ್ತೇವೆ, ಹೇಳೋದು ದೇವರಿಗೋಸ್ಕರ. ಆಫೀಸ್ಗೆ ಹೋಗ್ತೀರಿ ಯಾತಕ್ಕೆ? ಆಫೀಸ್ಗೆ ಗೊತ್ತಾಯ್ತು ಅಂತ ಆಫೀಸ್ಗೆ ಹೋಗ್ತೀರೋ ಇಲ್ಲೋ? ಸಂಧ್ಯಾನೇ ಗೊತ್ತಾಯ್ತು ಅಂತ ಯಾಕೆ ಹೇಳೋದಿಲ್ಲ? ಹಾಗಿದ್ರೆ ಆಫೀಸ್ಗೆ ಹೋಗೋದು ಅರ್ಥ ಆಗುತ್ತೆ. ಆಫೀಸರ್ ಬೈತಾರೆ, ಇಲ್ಲಿ ಯಮದೇವರು ಬೈತಾರೆ, ಎಚ್ಚರ ಇರಬೇಕು ನಮಗದು. ಯಮದೇವರು ನರಕಕ್ಕೆ ಹಾಕ್ತಾರೆ ಅಂತ ಎಚ್ಚರ ಇದ್ದು ಬಿಟ್ಟರೆ ಖಂಡಿತ ನಾವು ಲೇಟಾಗಿ ಹೇಳೋದಿಲ್ಲ. ಸಂಧ್ಯಾ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವ್ರ ಕೆಲಸ, ಯಾರು ಕೇಳೋದಿಲ್ಲ ಅಂತ ಆಗಿಬಿಟ್ಟಿದೆ. ದೇವತೆಗಳು ಕೇಳ್ತಾರೆ ಅಂತ ಎಚ್ಚರ ಇದ್ದು ಬಿಟ್ರೆ ನಾವು ಧರ್ಮ ತಪ್ಪ ಪ್ರಸಂಗ ಬರೋದೇ ಇಲ್ಲ. ಅದು ಅಭ್ಯಾಸ ಮಾಡಿಕೊಂಡು ಇದೆಲ್ಲ ಒಂದು, ಮತ್ತೆ ಉಳಿದವ್ರನ್ನ ಟ್ರೈನಪ್ ಮಾಡ್ಬೇಕು, ಮನೆಯಲ್ಲಿ ಮಕ್ಕಳನ್ನ ಟ್ರೈನಪ್ ಮಾಡ್ಬೇಕು. ಇವತ್ತು ಆಗಲೇ ಇವೆಲ್ಲ ಒಂದು ವಯಸ್ಸಿಗೆ ಬಂದಿರ್ತೀರಿ, ಮಕ್ಕಳು ಸಕಾಲಕ್ಕೆ ಎಬ್ಬಿಸಿ ಅವರಿಗೆ ಸ್ತೋತ್ರ ಪಾಠ ಹೇಳಿಕೊಡಿ, ಉಪನಯನ ವಯಸ್ಸಿಗಿಂತ ಸಕಾಲಕ್ಕೆ ಉಪನಯನ ಮಾಡಿ ಚಿಕ್ಕ ಮಕ್ಕಳಿಗೆ ಕೆಲವು ಸ್ತೋತ್ರ ಹೇಳಿಕೊಡಬಹುದು, ಅವ್ರು ಮುಂಜೆ ಆಗೋದಕ್ಕಿಂತ ಮುಂಚೆ ಕೆಲವು ಹೇಳ್ಕೊಡ್ಬೋದು. ಸಮುದ್ರ ಇವೆಲ್ಲ ಪ್ರಾತಃ ಸ್ತೋತ್ರಗಳೆಲ್ಲ ಮೊದಲೇ ಕಲಿಸಿಬಿಡ್ಬೇಕು. ಅದು ಗ್ಯಾಪ್ ಬಿಟ್ಬಿಡ್ತೀರಲ್ಲ, ಇನ್ನೊಬ್ರು ಕಲಿಸಿಬಿಡ್ತಾರೆ ತಮ್ಮದನ್ನು, ನಾವು ಕಲಿಸೋದಿಲ್ವಲ್ಲ, ಬೇರೆಯವ್ರು ಕಲಿಸಿ ಕೂತ್ಬಿಟ್ಟಿರ್ತಾರೆ. ಆಗಲೇ ಅವ್ರು ಹೇಳಬಾರ್ದ ಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಜನ ಮತಾಂತರ ಇತ್ಯಾದಿಗಳಿಗೆ ಕಾರಣ ಇಂಥ ಒಂದು ದುಷ್ಟ ಸಂಸರ್ಗನೇ ಕಾರಣ. ಅವೆಲ್ಲ ತಪ್ಪಾರದು ಅಂತಿದ್ರೆ ಮೊದಲು ಸಕಾಲಕ್ಕೆ ಎಲ್ಲ ಮಂತ್ರ ಸ್ತೋತ್ರ ಹೇಳ್ಕೊಂಡು ಅಭ್ಯಾಸ ಮಾಡಬೇಕು. ಮಕ್ಕಳಿಗೆ ಕೂತ್ಕೊಂಡೇ ಊಟ ಮಾಡೋ ಅಭ್ಯಾಸ ಹೇಳಬೇಕು. ಕೂತ್ಕೊಂಡು ಅಭ್ಯಾಸ ಮಾಡು, ಕೂತ್ಕೊಂಡು ನೀರು ಕುಡಿ ಅಂತೇಳಿ, ಏನು ತಪ್ಪಲ್ಲ. ಇವ್ರು ಯಾತಕ್ಕೆ ಹೇಳೋದಲ್ಲಿ ಗೊತ್ತಾ, ತಾವೇ ನಿಂತ್ಕೊಂಡು ನೀರು ಕುಡಿತಾರೆ, ಮಕ್ಕಳಿಗೆ ಹೇಳಕ್ಕೆ ಬರುತ್ತೆ, ಅವರಿಗೆ ಬರೋದಿಲ್ಲ. ಕೂತ್ಕೊಂಡು ಕುಡಿ ಅಂತೇಳಿ ರಾತ್ರಿ ಹೇಳಿ, ಅವ್ರು ಬಿಡೋದೇ ಇಲ್ಲ, ಅವ್ರು ಹಾಗೆ ಮಾಡ್ತಾರೆ. ಮಕ್ಕಳಿಗೆ ಸಿಕ್ಕಾಬಟ್ಟೆ ತಿನ್ನೋದೇ ಇಲ್ಲ, ಅಭ್ಯಾಸ ಮಾಡಿಸ್ಬೇಡಿ. ತಿಂದಷ್ಟು ಕೂಡ ಅವರಿಗೆ ಕೆಲವು ತಿನ್ನೋ ಪದಾರ್ಥಗಳು ಚಾಕ್ಲೇಟ್ ಬಿಸ್ಕತ್ತು ಕೊಡ್ತಾರೆ, ಇವತ್ತು ನಿಮ್ಗೆ ಗೊತ್ತಿರಲಿ. ಅದರಲ್ಲೂ ವೈನ್ ಹಾಕಿ ಮಾಡ್ತಾರಂತ, ಅಂಥ ಕಾಲ ಬಂದಿದೆ ಇವತ್ತಿನ ದಿವಸ. ಬೆಣ್ಣೆ ತೋರಿಸಿರಲ್ಲ, ಬನ್ನೆ ಬೆಣ್ಣೆ ಇಲ್ಲಲ್ಲ, ಹಂದಿ ಮಾಂಸದ ಬೆಣ್ಣೆ ಯೋಚನೆ ಮಾಡ್ತಾರಲ್ಲ ಕೂಡ. ಇವತ್ತು ಕಾಲ ಬಹಳ ಕೆಟ್ಟ ಕಾಲ, ಇವತ್ತು ನೂರಕ್ಕೆ ಎಲ್ಲಾದರೂ ಹೋಗಿ ಕೆಡಿಸ್ಬೇಕು ಅಂತ ಒಂದು ಕೆಟ್ಟ ಕೆಲಸ ಮಾಡ್ತಾರೆ. ಅದೆಲ್ಲ ಬಿಟ್ಟುಬಿಟ್ಟು ಶುದ್ಧವಾದ ಪದಾರ್ಥ ತಗೋಬೇಕು ಅಂತಿದ್ರೆ ಅದನ್ನೆಲ್ಲ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಹೇಳುವಾಗ ನೀವು ಕೊಡಬೇಕು, ಚಿಕ್ಕಲ್ಲಿ ತಿನ್ನಬೇಡ. ಮಕ್ಕಳಿಗೆ ಮನೆಯಿಂದನೇ ಹಾಕಿ ಕಳಿಸಿ, ಮನೆ ಬರೋರಿಗೆ ಕಾಯಿರಿ. ಅವ್ರು ಯಾವ ದೀಕ್ಷೆ ಬಂದ್ಬಿಡುತ್ತಲ್ಲ, ಏನು ಮಾಡೋದು ತಿನ್ನಬೋದಿಲ್ಲ ಹೊರಗಡೆ. ಅವರು ಉಳಿದವರು ಕೂಡ ಒಳ್ಳೆ ಅಭ್ಯಾಸ ಮಾಡ್ಕೋತಾರೆ. ಅದೆಲ್ಲ ತಿಳಿದು ಮಕ್ಕಳನ್ನು ಬೆಳೆಸೋದೆಲ್ಲ ಒಂದು ಕಡೆಗೆ, ನಾ ಬೆಳೆಯೋದು ಒಂದು ಕಡೆಗೆ, ದೊಡ್ಡವ್ರು ನೋಡೋದು ಒಂದು ಕಡೆಗೆ. ಅದು ದೊಡ್ಡ ತಪ್ಪು ಮಾಡ್ತಾರೆ. ನಮ್ಮ ತಂದೆ ತಾಯಿಗಳು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಭಾವನೆಯಿಂದ ಬೆಳಿಬೇಕು. ಯಾವಾಗಲೂ ಕೂಡ ತಂದೆ ತಾಯಿಗಳು ನಮಗೆ ಸಂಬಂಧ ಇಲ್ಲ ಅನ್ನೋ ಭಾವನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ಭಾವನೆ ಬರಬಾರ್ದು. ತಂದೆ ತಾಯಿಗಳು ಅವರಲ್ಲಿ ದೇವರನ್ನು ಕಾಣಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅವರೇ ದೇವರಲ್ಲ, ಅವರಲ್ಲಿ ದೇವರ ಸನ್ನಿಧಾನ ಇದೆ. ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಸುಖವಾಗಿರಬೇಕು. ಇವತ್ತು 196 ಜನ ತಂದೆ ತಾಯಿಗಳ ಅವಸ್ಥೆ ತೀರಾ ಹೀನಾಯವಾದದ್ದು. ಅವ್ರು ನೋಡೋದಕ್ಕೆ ಸಾಧ್ಯ ಅಂತ ಸ್ಥಿತಿಯಲ್ಲಿ ಅವರೆಲ್ಲ ಇರ್ತಾರೆ. ಮಕ್ಕಳು ಭಾರಿ ಶ್ರೀಮಂತರಾಗಿರ್ತಾರೆ, ಅವರಿಗೆ ತಂದೆ ತಾಯಿ ರಕ್ಷಣೆಯನ್ನು ಕೂಡ ವ್ಯವಸ್ಥೆ ಮಾಡಿರೋದಿಲ್ಲ. ಆದ್ದರಿಂದ ತಪ್ಪನ್ನು ಮಾಡದೆ ಪ್ರತಿಯೊಬ್ಬರೂ ಸಹ ಅವರ ರಕ್ಷಣೆಗೆ ತಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಮಾಡಬೇಕು. ಅವರಿಗೆ ಮುಖ್ಯ ಮನಃಶಾಂತಿ ಕೊಡಬೇಕು, ಅಭ್ಯಾಸ ಮಾಡಬೇಕು. ಇನ್ನು ಪ್ರಾಣಿಗಳ ಸಂರಕ್ಷಣೆ ಮಾಡೋದು ಜೀವನ ದೊಡ್ಡ ಕೆಲಸ. ನಾವು ಬಲಿಹರಣ ಅಂತ ಕೊಡ್ತೇವೆ, ಇಷ್ಟು ಅನ್ನ ಹಾಕಿಬಿಟ್ರೆ ಬಲಿಹರಣ ಆಗಲಿಲ್ಲ, ಅದೊಂದು ಭಾಗ. ಅದರಿಂದ ಸಂಕೇತ, ಅದು ಯಾವುದರ ಸಂಕೇತ ಅಂದರೆ ಸರ್ವಭೂತ ದಯಾಪುಷ್ಪಂ, ಎಲ್ಲ ಪ್ರಾಣಿಗಳನ್ನ ದಯೆಯಿಂದ ನೋಡೋಣ. ಇವತ್ತು ಎಷ್ಟು ಪ್ರಾಣಿಗಳಿಗೆ ನನ್ನಿಂದ ಹಿಂಸೆ ಆಗಲಿಲ್ಲ, ಫಸ್ಟ್ ಅದು. ಎಷ್ಟು ಪ್ರಾಣಿ ಉಪಯೋಗ ಆಯಿತೋ ಅದು ಫಸ್ಟ್ ಅದು. ಅದಕ್ಕೆ ಎಲ್ಲ ಪ್ರಾಣಿಗಳು ಮಾಡೋದು ಕಷ್ಟ ಆಗೋದಲ್ಲೋ, ಗೋವಿನಿಂದ ಶುರು ಮಾಡಿ ಅಂತ ಹೇಳಿದ್ದಾರೆ. ಗೋವಿನಿಂದ ಪ್ರಾರಂಭ ಮಾಡಿ. ಆದರೆ ಗೋವಷ್ಟೇ ಪೂಜ್ಯ ಅಂತ ಹೇಳಲಿಲ್ಲ, ಎಲ್ಲವೂ ಪೂಜ್ಯನೆ. ಗೋವಿ ನಂಬರ್ 1 ಸ್ಥಾನ, ಅತಿ ಶ್ರೇಷ್ಠವಾದದ್ದು ಅಂದರೆ ಗೋವದು. ಅಲ್ಲಿಂದ ಒಂದೊಂದೇ ಪ್ರಾರಂಭ ಮಾಡ್ತಾ ಹೋದರೆ ನಮ್ಮ ಆ್ಯಂಗಲ್ ಆಫ್ ವಿಷನ್ ದೊಡ್ಡದಾಗ್ತಾ ಹೋಗುತ್ತೆ. ವಿಶೇಷವಾಗಿ ವ್ಯಾಪಕವಾದ ದೃಷ್ಟಿ ಬರುತ್ತೆ, ಮನುಷ್ಯನನ್ನು ಕರುಣೆಯಿಂದ ನೋಡೋ ಬುದ್ಧಿ ಬರುತ್ತೆ. ಎಲ್ಲ ಕಡೆ ದೇವರ ಆರಾಧನೆ ಮಾಡ್ತೇನೆ ಎಚ್ಚರ ಇರಬೇಕು. ಆ ಎಚ್ಚರ ಎಲ್ಲ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅಧ್ಯಾತ್ಮದಲ್ಲಿ ಮಾತ್ರ ಸಾಧ್ಯ ಅದು. ಅದಕ್ಕೆ ಮಧ್ವಾಚಾರ್ಯರು ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರಣವ, ತಂತ್ರಸಾರ ಸಂಗ್ರಹ, ಜಯಂತಿ ನಿರ್ಣಯ ಮೊದಲಾದ ಗ್ರಂಥಗಳಲ್ಲಿ ಪ್ರತಿನಿತ್ಯದ ಜೀವನದಿಂದ ಹಿಡಿದು ಇಡೀ ಜೀವನ ಪೂರ್ತಿ ಮಾಡತಕ್ಕಂಥ ಕರ್ತವ್ಯ ಕರ್ಮಗಳ ಬಗ್ಗೆ ತುಂಬ ಬೆಳಕು ಚೆಲ್ಲಿದ್ದಾರೆ. ಅದರ ಉಪಯೋಗ ಮಾಡಿಕೊಂಡ್ರೆ ಸಾರ್ಥಕವಾದ ಜೀವನ ಆಗುತ್ತೆ. ಮತ್ತು ಯಾವುದೇ ಲೌಕಿಕ ಕೆಲಸ ಮಾಡಲಿ ಅಧ್ಯಾತ್ಮ ಟಚ್ ಇಲ್ಲದೆ ಮಾಡಬಾರ್ದು. ಅದನ್ನು ಅಧ್ಯಾತ್ಮ ಇಟ್ಟುಕೊಂಡೇ ಮಾಡಬೇಕಂತ. ಯಾಕೆ? ಆತ್ಮ ಅಧ್ಯಾತ್ಮ ಲೌಕಿಕ, ದೇಹ ಎಷ್ಟೇ ಸುಂದರ ಇರಬಹುದು, ಬೆಲೆ ಯಾವಾಗ ಅದಕ್ಕೆ? ಒಳಗೆ ಉಸಿರಿದ್ರೆ ಮಾತ್ರ. ಉಳಿದ್ರೆ ಬಾಡಿ ಅಂತ ಕರೀತಾರಷ್ಟೇ. ಎಷ್ಟು ಬಂಗಾರ, ಮೈ ತುಂಬ ಬಂಗಾರದ ರಾಶಿ, ಏನು ಭಯಂಕರ ಅಲಂಕಾರ ಎಲ್ಲ ಇದೆ, ಲೈಫ್ ಒಂದಿಲ್ಲ, ಪಾಪ ಏನು ಉಪಯೋಗ ಇಲ್ಲ, ಹೋಗ್ದೋಯ್ತು. ಇನ್ನೇನೂ ಇಲ್ಲ, ಜೀವ ಇದೆ, ಅದಕ್ಕೊಂದು ಮಹತ್ವ ಇದೆ. ಆತ್ಮ ಅಂದ್ರೆ ಒಂದೇ, ಜೀವ ಅಂದ್ರೆ ಒಂದೇನೆ. ಜೀವನನ್ನ ಕೇಂದ್ರೀಕರಣ ಮಾಡಿಕೊಂಡು ಪರಮಾತ್ಮನನ್ನು ಆರಾಧನೆ ಮಾಡೋ ಒಂದು ಬುದ್ಧಿ ಬಂತು ಅಂದರೆ ಅದು ಸಾರ್ಥಕವಾದ ಜೀವನ ಆಗುತ್ತೆ. ಅದನ್ನು ಬೇರೆ ಯಾರು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಪಡಿಬೇಕಾದದ್ದು ನಾವು. ಅದಕ್ಕೊಂದು ವಯಸ್ಸು ದಾಟಿದ ಮೇಲೆ ಭಾರಿ ಕಷ್ಟ. ನಿಮ್ಮಲ್ಲಿ ಹೆಚ್ಚು ಜನಗಳಿಗೆ ಈಗಷ್ಟೇ ಗೃಹಸ್ಥಾಶ್ರಮ ಇತ್ಯಾದಿ ಪ್ರಯತ್ನ ಪಟ್ಟಿರ್ತೀರಿ, ಮಾಡಬೇಕು. ಕೊನೆಗೆ ಒಂದು ಮಾತು ಹೇಳಬೇಕು ಅಂದರೆ ಆಭರಣದ ಆಕರ್ಷಣೆಯಿಂದ ಇವತ್ತು ಆಗ್ತಿರೋ ದೊಡ್ಡ ಅನಾಹುತಗಳಲ್ಲಿ ವಿಚಿತ್ರ ರೀತಿಯಾದ ಮದುವೆಗಳು, ಜಾತ್ಯಂತರ ವಿವಾಹ ತೀರಾ ಕಾಮನ್ ಆಗಿಬಿಟ್ಟಿದೆ. ಸಾಮಾನ್ಯ ವಾರಕ್ಕೆ ಒಬ್ಬರಾದ್ರೂ ಬರ್ತಾರೆ ತಂದೆ ತಾಯಿಗಳು, ಆಚಾರ್ಯ ನಮ್ಮ ಹುಡುಗ ಯಾವಳನೋ ಮದುವೆ ಆಗ್ತಿದ್ದಾನೆ ಅಂತ, ಅವರು ನಮ್ಮ ಹುಡುಗಿ ಯಾವನ್ನೋ ಮದುವೆ ಆಗ್ತಿದ್ದಾನೆ ಅಂತ ಇವಳು, ತೀರಾ ಕಾಮನ್ ಕಂಪ್ಲೇಂಟ್ ಇದು. ಆದರೆ ಇನ್ನೇನಾದ್ರು ಮಾಡಿ ಏನು ಮಾಡೋಗಿಲ್ಲ, ಆಗಲೇ ಬಾಳೆ ಮುಂದೆ ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿಬಿಡ್ತಾರೆ. ಕತೆ ಮುಗಿತಲ್ಲ. ಹೀಗಾದರೆ ನಾಳೆ ಏನು ವ್ಯವಸ್ಥೆ ಆದೀತು? ಜನರ ತಪ್ಪು ಕಲ್ಪನೆ ಇದೆ, ನಮ್ಮ ಇಷ್ಟ ಅಂತ ಹೇಳಿಬಿಡ್ತಾರೆ. ನಿಮ್ಮ ಇಷ್ಟ ಅಲ್ಲ ಅದು, ಹೊತ್ತು ನಮ್ಮ ದೇಹನೇ ನಮ್ಮ ಇಷ್ಟ ಅಲ್ಲ ಅಂದಮೇಲೆ ನಮ್ಮ ಇಷ್ಟದ್ದೇ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಮನೆ ಒಂದು ಸಂಸ್ಕೃತಿಯನ್ನು ಉಳಿಸೋ ಜವಾಬ್ದಾರಿ ನಮಗಿದೆ. ಸಂಸ್ಕೃತಿನ ಧರ್ಮ ಉಳಿಸೋ ಜವಾಬ್ದಾರಿ ಇರೋದ್ರಿಂದ ಅದಕ್ಕೆ ತಕ್ಕಂಥ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಲ್ಲ ಅಂಥ ವಿವಾಹನೇ ಆಗಬೇಕೇ ಹೊರತು ಬೇರೆ ದಾರಿ ಇಲ್ಲ. ತಾವು ಇಷ್ಟಪಟ್ಟು ಆಗಬಾರ್ದು ಅಂತ ಕೇಳಿದರೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಹೋದರೆ ಇಷ್ಟಪಡೋದ್ರಲ್ಲಿ ಏನೂ ತಪ್ಪಲ್ಲ. ಶಾಸ್ತ್ರಕ್ಕೆ ವಿರುದ್ಧ ಅಂತ ಗೊತ್ತಾದರೆ ಇಷ್ಟಕ್ಕೆ ಪ್ರಯೋಜನ ಇಲ್ಲ. ಇವತ್ತು 5-20 ಜನ ಅಪ್ಲಿಕೆಂಟ್ಸ್ ಬಂದಿರ್ತಾರೆ, ನಾವು ಸೆಲೆಕ್ಟ್ ಮಾಡೋ ಆಪರ್ಚುನಿಟಿ ನಮಗಿದೆ. ಅದರಲ್ಲಿ ಏನಿರಬೇಕು ಅಂತ ಅವ್ರಿಗೆ ಎಲಿಜಿಬಿಲಿಟಿ ಇರಬೇಕು. ಅವ್ರಿಗೆ ಎಲಿಜಿಬಿಲಿಟಿ ಇದ್ದರೆ ಯಾರನ್ನ ಬೇಕಾದ್ರೆ ಅದು ಸೆಲೆಕ್ಟ್ ಮಾಡಿ. ಇವತ್ತು ಸೈನ್ಸ್ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಬೇಕಾಗಿದೆ, ಅವನು ಈ ಕನ್ನಡದಲ್ಲಿ ಫಸ್ಟ್ ರ್ಯಾಂಕು, ಸೇರ್ಸಕ್ಕೆ ಬರೋದಿಲ್ಲ ಅವರನ್ನು. ಅದಕ್ಕೆ ಆ ಸಬ್ಜೆಕ್ಟೇ ಅಲ್ಲ ಅವರು, ಸಾರಿ ಅನ್ಬೇಕು ಅವ್ರು ಸೇರ್ಸಕ್ಕೆ ಆಗೋದಿಲ್ಲ. ಫಸ್ಟ್ ರ್ಯಾಂಕ್ ಇದ್ದೇವೆ ಅಡ್ಜಸ್ಟ್ ಮಾಡಬ ಅಂತ ಕೈಲಕ್ಕೆ ಬರೋದಿಲ್ಲ. ಏ ನಮ್ಮ ಸಬ್ಜೆಕ್ಟ್ ಸೂಟ್ ಆಗೋದಿಲ್ಲ ಅವನು, ನಮ್ಮ ಸಬ್ಜೆಕ್ಟ್ ಸೂಟ್ ಆಗೋದಿಲ್ಲ ಅಂತ ಒಬ್ಬ ವ್ಯಕ್ತಿನ ಬಿಡ್ತಿರಲ್ಲ, ನಮ್ಮ ಸಂಸ್ಕಾರಕ್ಕೆ ಸೂಟ್ ಆಗೋದಿಲ್ಲ ಅಂತ ಯಾಕೆ ಬಿಡೋದಿಲ್ಲ ಹಾಗಿದ್ರೆ? ಇವತ್ತು ಸಂಸ್ಕಾರ ಶೂಟ್ ಆಗೋದಿಲ್ಲ ಅಂತ ಯಾತಕ್ಕೆ ಅನಿಸೋದಿಲ್ಲ ಅಂತ ಸಂಸ್ಕಾರ ಇಲ್ಲೇ ಇಲ್ಲ ಅವರಿಗೆ, ಅದಕ್ಕೆ ಅನಿಸೋದಿಲ್ಲ. ಸಂಸ್ಕಾರ ಸ್ವಲ್ಪ ಅವರು ಇದ್ದಿದ್ರೆ ಆ ಭಾವನೆ ಬರ್ತಿರಲಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಧರ್ಮ ಬೀಳಕ್ಕೆ ಶುರುವಾಗುತ್ತೆ. ಅದು ಒಂದು ಕಡೆ ಧರ್ಮ ತಪ್ಪಿತು ಅಂದರೆ ಫೌಂಡೇಶನ್ನೇ ಕೊಲಾಪ್ಸ್ ಆದ ಲೆಕ್ಕ. ಇನ್ನು ಅಡ್ಜಸ್ಟ್ ಮಾಡೋ ಪ್ರಸಂಗನೇ ಇಲ್ಲ. ಯಾರೋ 50 ವರ್ಷ ಆಗುತ್ತೆ ಬರುತ್ತಾರೆ, ಆಚಾರ್ಯರೇ ನಮ್ಮ ಇಂಟರ್ಕ್ಯಾಸ್ಟ್ ಬೇರೆ ಆಗಿಬಿಟ್ಟಿದ್ದೆ 25 ವರ್ಷದಿಂದ, ಏನಾದ್ರು ಮಾಡಕ್ಕೆ ಬರುತ್ತೆ, ಏನು ಮಾಡಕ್ಕೆ ಬರುತ್ತೆ ಕತೆ ಈಗ? ಮಕ್ಕಳು ಮಕ್ಕಳೆಲ್ಲ ಆಗೋಗ್ಬಿಟ್ಟಿದೆ, ಏನು ಸಾಧ್ಯತೆನೇ ಇಲ್ಲ. ಆಗಿದ್ದೆ ಮೊದಲು ತಪ್ಪು, ಇನ್ನೇನು ಮಾಡಕ್ಕೆ ಬರೋದಿಲ್ಲ. ಸಹೋತ್ರ ವಿವಾಹ ಎಲ್ಲರೂ ಹಿಂದೊಮ್ಮೆ ಹೇಳಿದ್ದೆ, ಎಷ್ಟು ಕಾಲ ಕೆಟ್ಟೋಗಿದೆ ಅಂದರೆ ಇಬ್ರು ಬಂದಿದ್ದಾರೆ ನಿಮ್ಗೆ ನಂಬಲಕ್ಕಾಗಲಿಕ್ಕಿಲ್ಲ, ಅಣ್ಣ ತಂಗಿ ನಾವು ಮದುವೆ ಹಾಕಾಗಬಾರ್ದು ಅಂತ ಕೇಳ್ತಾರೆ. ಏನು ಹೇಳ್ತೀರಿ ಅವರಿಗೆ? ಈ ರೀತಿ ಕಾಲ ಕೆಟ್ಟೋದ್ರೆ ಇನ್ನು ಯೋಚನೆ ಮಾಡೋ ಸ್ಥಿತಿಯಲ್ಲೇ ಮನುಷ್ಯ ಇರೋದಿಲ್ಲ. ಇಂಥ ಮದುವೆ ಆದರೆ ಇಲ್ಲ ಹೋದರೆ ಏಕದಮ್ ಕ್ರಿಶ್ಚಿಯನ್ ಮದುವೆ ಆಗಿಬಿಡ್ತಾರೆ, ಇದು ಅಣ್ಣ ತಂಗಿ ಮದುವೆ ಆಗ್ತದೆ, ಎರಡು ಎಕ್ಸ್ಟ್ರೀಮ್ಗಳು ಬೇಡ ಕೂಡ, ನಂಬಲಕ್ಕಾಗುತ್ತದೆ ನೆಲ ಕೂಡ. ಇದೆಲ್ಲ ಯಾತಕ್ಕಿಂತ ಸ್ಥಿತಿ ಬಂತು ಅಂದರೆ ಸಂಸ್ಕಾರ ಪೂರ್ತಿ ಹೋಗ್ತಿರೋದ್ರ ಫಲ ಇದು. ಅದು ಆ ರೀತಿ ಆಗಬಾರ್ದು ಅಂತ ನೀವು ಓದು ಬರ ಹೊಟ್ಟೆ ಅಂತ ಹೇಳಿಬಿಟ್ಟು ಸಂಸ್ಕಾರ ಮರೆತುಬಿಟ್ರೆ ಆಗುತ್ತಾ? ಈಗ ನಮಗೊಂದು ಮಾತಿದೆ, ಎಷ್ಟು ಅರ್ಜೆಂಟ್ ಕೆಲಸ ಇದ್ರೂ ಕೂಡ ಊಟ ಮಾಡಿ ತಾನೇ ಹೋಗಿ ಆಹಾರ ತಗೋತೀರೋ ಇಲ್ವೋ? ಶತಂ ವಿಹಾಯ ಭೋಕ್ತವ್ಯ ಮತ್ತಿದೆ. ಕಾರಲ್ಲಿ ಹೋಗ್ತಿರ್ತಾನೆ, ಆ ಡ್ರೈವರ್ ಹೇಳ್ತಾನೆ ನಿಲ್ಲಿಸ್ಬಿಡ್ತಾನೆ, ಅರ್ಜೆಂಟ್ ಹೋಗಯ್ಯ ಅಂತ ಹೇಳಿ, ಸರ್ ಪೆಟ್ರೋಲ್ ಹೋಗಿದೆ, ಪೆಟ್ರೋಲ್ ಆಗೋಗಿದೆ ಸರ್ ಅಂತಾರೆ. ಪರವಾಗಿಲ್ಲ ಹೋಗಯ್ಯ ಅಂದ್ರೆ ಪರವಾಗಿಲ್ಲ, ಏನು ಹೋಗ್ತಾನೆ ಪರವಾಗಿಲ್ಲ ಅವನು. ಎಷ್ಟು ಅರ್ಜೆಂಟ್ ಇದ್ರು ಪೇಂಟ್ ಹೊಡೆದಿಲ್ಲ ಹೋಗ್ಬೋದು, ಬೇಕಾದ್ರೆ ಪೇಂಟ್ ಇಲ್ಲ ಸರ್ ಅಂದ್ರೆ ಹೋಗ್ಬೋದು. ಪೆಟ್ರೋಲ್ ಹೇಗೆ ಹೋಗ್ತಾನೆ ಈ ಮಧ್ಯೆ? ಅದು ಸಂಸ್ಕಾರನ ಬಿಟ್ಟು ಹೇಗೆ ಹೋಗ್ತಾನೆ ಮನುಷ್ಯ? ಅದು ಬಿಡ್ಲಕ್ಕೆ ಬರೋದಿಲ್ಲ. ಅದಕ್ಕೆ ಸಂಸ್ಕೃತಿಯ ರಕ್ಷಣೆಗೆ ಜೀವನ ಹೊರತು ನಮ್ಮ ಬರೀ ಜೀವನ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಧರ್ಮ ಸಂಸ್ಕೃತಿ ಮುಖ್ಯ ಜ್ಞಾನ, ಅದು ಉಳಿಯಲು ಪ್ರಯತ್ನ ಪಡಬೇಕಾದ್ರಿಂದ ಅದು ಓವರ್ ನೈಟ್ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಒಂದು ಸ್ಕೀಮ್ ಹಾಕ್ಕೋಬೇಕು, ಅದಕ್ಕೆ ಆ್ಯನ್ಯುವಲ್ ಸ್ಕೀಮು, ವೀಕ್ಲಿ ಸ್ಕೀಮು, ಮಂತ್ಲಿ ಸ್ಕೀಮ್ ಅಂತ ಹಾಕ್ಕೋತೀವಲ್ಲ, ಆಗ ಸಾಧನೆ ಮಾಡಕ್ಕೆ ಬರುತ್ತೆ. ಆಗ ಒಂದು 4-6 ವರ್ಷಕ್ಕೆ ಟ್ರೆಮೆಂಡಸ್ ಚೇಂಜ್ ಕಾಣುತ್ತೆ. ಆ ರೀತಿ ಒಂದು 10-6 ವರ್ಷ ಮಾಡಿ ನೋಡಿಬಿಡಿ, ಸಮಾಜವೇ ಬದಲಾಗಿಬಿಡುತ್ತೆ. ಪಾಠಶಾಲೆಗಳು ಬರೋದೇ ಹಾಗೆ, ಸಿಲೆಬಸ್ ಹೇಗೆ ಮಾಡಿದ್ದು ವರ್ಷ ಮೊದಲೇ ವರ್ಷ ಸಿಲೆಬಸ್ಸು, ಸೆಕೆಂಡ್ ಇಯರ್ ಎಷ್ಟು, ಥರ್ಡ್ ಇಯರ್ ಎಷ್ಟು ಅಂತ ಹೇಳ್ತಾ ಇರೋದಲ್ಲ, ಆ ರೀತಿ ಮಾಡಬೇಕು. ಅದನ್ನು ಅಭ್ಯಾಸ ಮಾಡಿ ಇವತ್ತು ನಮ್ಮ ಪುಣ್ಯ, ಅನೇಕ ದೊಡ್ಡವರುಗಳಿದ್ದಾರೆ. ಇವತ್ತು ಮಾಧ್ಯಮಗಳು ಬಹಳಷ್ಟು ನಮಗೆ ಹತ್ತಿರದಲ್ಲಿ ಬಂದಿವೆ. ಅದು ದುರುಪಯೋಗ ಮಾಡಿಕೊಳ್ಳೋದ್ರ ಬದಲು ಸದುಪಯೋಗ ಮಾಡ್ಕೊಂಡ್ಬಿಟ್ಟು ನಮ್ಮ ಜೀವನದಲ್ಲಿ ವ್ಯವಸ್ಥಿತವಾದ ಸಾಧನೆಯನ್ನು ಮಾಡಬೇಕು ಅಂತ ಹೊರಟ್ರೆ 2011 ಆಗ 2012 ಸರಿ ಹೋಗುತ್ತೆ. ಇನ್ನೊಂದು ಅಜೆಂಡಾ ಬೇಕು ನಮಗೀಗ. 2012 ಹೆದರಿಸ್ಬಿಟ್ಟಿದ್ದಾರೆ ಜನಗಳೆಲ್ಲ ಕೂಡ, ಪ್ರಳಯ ಆಗದೆ ಡಿಸೆಂಬರ್ಗೆ ಏನು ಶುರು ಮಾಡಿಬಿಟ್ಟಿದ್ದಾರೆ. 2012 ಡಿಸೆಂಬರ್ ಪ್ರಳಯ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಈ ಸರಿ ತಮಾಷೆ ಅಂದರೆ ವಿಜ್ಞಾನಿಗಳು ಸೇರಿಕೊಂಡಿದ್ದಾರೆ ಆ ಗುಂಪಿಗೆ, ಬರೀ ಜ್ಯೋತಿಷ್ಕರು ಅಷ್ಟೇ ಹೇಳಿಲ್ಲ, ವಿಜ್ಞಾನಿಗಳು ಕೂಡ ಭಾರಿ ಅಪಾಯ ಇದೆ ಈ ಸಲ ಅಂತ ಒಂದು ಮಾತಾಡ್ತಿದ್ದಾರೆ. ಆದರೆ ಜ್ಯೋತಿಷಿಗಳ ಪ್ರಕಾರ ಒಂದು ಸೇಫ್ ಅಂತ ಕೇಳಿದರೆ ಜಗತ್ತು ಎಷ್ಟೇ ಹಾಳಾದರೂ ಕೂಡ ಧರ್ಮಿಷ್ಠರು ಹಾಳಾಗೋದಿಲ್ಲ ಅಂತ ಹಾಗಾಗಿ ಹೇಳ್ತಿರ್ತಾರೆ. ಆದ್ದರಿಂದ ಅಜೆಂಡಾ ಬೇಗ ಮಾಡ್ಕೋಬೇಕು. 2013 ಮಾಡ್ಕೋತೀವಿ ಅನ್ಬಾರ್ದು, ಮತ್ತೆ 2011 ಮಾಡ್ಕೊಂಡ್ಬಿಟ್ಟು 12 ಎದುರಿಸಕ್ಕೆ ತಯಾರಾಗಬೇಕು. ಆದರೆ ನೀವು ಶಾಸ್ತ್ರ ಓದಿ ನಿಮಗೆ ಧೈರ್ಯ ಇರ್ತದೆ. ಇವರು ಎಷ್ಟೇ ಹೇಳಿದ್ರು ಕೂಡ ಈ ಪ್ರಳಯಗಳಿಗೆ ಯಾವುದೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ. 4-32 ಸಾವಿರ ವರ್ಷ ಕಲಿಯುಗ ಇರೋದು, ಇಂದು ನಾವು ಬೆಳಗಿನ 5 ಗಂಟೆ ಇದ್ದಾಗಿದೆ ಕಲಿಯುಗ, ಆದ್ದರಿಂದ ಏನೇನೂ ಆಗೋದಿಲ್ಲ. ಆದರೆ ಕೆಲವು ದುರಂತಗಳಾಗ್ಬೋದು, ಅವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಂಥದ್ದಾಗ್ತಾ ಇರುತ್ತೆ, ಯಾವಾಗಲೂ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಆದರೆ ಧರ್ಮ ಇದ್ದಾಗ ಆಗೋದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ, ಆದ್ದರಿಂದ ನಿಶ್ಚಿಂತೆಯಾಗಿರಬಹುದು. ಆ ಭಾವನೆಯಿಂದ ನಮ್ಮ ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಂಡು ಬದುಕಬೇಕು ಅನ್ನೋ ಭಾವನೆ ಇದ್ದರೆ ಸಾಕು. ಆ ಗುರಿಯ ಬಗ್ಗೆ ಯಾರು ಕಡೆ ಏನು ಗುರಿ ಹೇಳ್ತಾರೆ, ನಿಮಗೆ ಯಾರು ಗುರಿ ಹೇಳೋದಿಲ್ಲ, ಶಾಸ್ತ್ರ ಹೇಳ್ತದೆ. ನಮ್ಮ ಜೀವನದ ಗುರಿ ಏನು ಗೊತ್ತಾ? ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖ ಮನಾಗತಿ ಮಾವು. ನಾವು ಸುಖನೇ ಆಗಬೇಕು, ದುಃಖ ಸ್ವಲ್ಪನೂ ಆಗಬಾರ್ದು. ಇದು ಕಾಮನ್ ಇದು. ಅವ್ರು ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ಅವರು ಯಾವ ಕೆಲಸ ಬೇಕಾದ್ರೂ ಮಾಡ್ತಿರ್ಬೋದು, ಯಾವ ಕೋರ್ಸ್ ಬೇಕಾದ್ರೂ ಓದ್ತಿರ್ಬೋದು. ಆದರೆ ಎಲ್ಲರಿಗೂ ಕಾಮನ್ ಅಂದರೆ ಒಂದೇ, ಸುಖ ಆಗಲೇಬೇಕು, ದುಃಖ ಆಗಲೇಬಾರ್ದು. ಈ ಗುರಿ ನಮ್ಮ ಮುಂದೆ ಇತ್ತು ಅಂದರೆ ಅದು ತಕ್ಕಂತೆ ಪ್ಲಾನ್ ಮಾಡಕ್ಕೆ ಬರೋದು. ಸುಖಕ್ಕೆ ವಿರೋಧವಾಗೋದಾದರೆ ಏನನ್ನೂ ಮಾಡೋದಿಲ್ಲ, ದುಃಖ ಬರೋದಾದರೆ ಏನೂ ಮಾಡೋದಿಲ್ಲ. ಸುಖ ಆಗಬೇಕು, ದುಃಖ ಹೋಗಬೇಕು, ಈ ಭಾವನೆಯಿಂದ ನಾವು ಕೆಲಸ. ಈ ಗುರಿನೇ ಯಾರು ನಿಮ್ಗೆ ಹೇಳೋದಿಲ್ಲ. ಅವನು ಮನೆ ಕಟ್ಟಿಸ್ಬೇಕು, ಯಾತಕ್ಕೆ ಅವನು ಕಟ್ಸಿದ್ದಾನೆ, ನಮ್ಮ ವೆಹಿಕಲ್ ಬೇಕು ಇವನು ತೊಗೊಂಡಿದ್ದಾನೆ, ಈ ಕಾರಣ ಆಗಬಾರ್ದು. ನಮ್ಮ ನೆಸೆಸಿಟಿ ಇದೆ, ಅವಕಾಶ ಇದೆ, ತೊಗೊಂಡ್ರೆ ಸುಖ ಆಗುತ್ತೆ, ಆಗ್ತೇವೆ. ಆ ಥರ ಯೋಚನೆ ಮಾಡಿ ಅಭ್ಯಾಸ ಮಾಡಿದರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಬರುತ್ತೆ. ಅಂತ ಕೆಲಸ ಮಾಡೋ ರೀತಿಯಲ್ಲಿ ಪ್ರವೃತ್ತಿ ಬಂದರೆ ಜೀವನ ಸಾರ್ಥಕ. ಆ ಗೈಡೆನ್ಸ್ ಕೊಡೋ ವ್ಯವಸ್ಥೆ ಎಲ್ಲೂ ಇಲ್ಲ, ಮಧ್ವಾಚಾರ್ಯರು ಮಾತ್ರ ಕೊಟ್ಟವರು. ಇಡೀ ಜಗತ್ತಿನ ಇತಿಹಾಸದೊಳಗೆ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಯತ್ನಪಟ್ಟರೆ ಯೋಗ್ಯರಿಗೆ ಸದ್ಗತಿ ಸಾಧ್ಯ ಅನ್ನುವಂತ ತಿಳಿಸಿದವರು ಆಚಾರ್ಯರು. ನಮ್ಮ ಜನ ಆಗ ಮೂರು ತಪ್ಪು ಮಾಡ್ತಾರೆ, ಈ ದೇಹ ಸರಿಯಿಲ್ಲ, ಈ ಕಾಲ ಸರಿಯಿಲ್ಲ, ಈ ದೇಶನೇ ಸರಿಯಿಲ್ಲ, ಬೇರೆ ದೇಶಕ್ಕೆ ಹೋಗ್ತೀವಿ, ಆ ರೀತಿ ಯೋಚನೆ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ದೇಶದಂಥ ದೇಶ ಇಲ್ಲ, ದೇಶ ಪ್ರಶಂಸಾ ಪ್ರಕರಣ, ಈ ದೇಹದಂಥ ದೇಹ ಇಲ್ಲ, ಮನುಷ್ಯ ಶರೀರ, ಮಾನವ ಜನ್ಮ ದೊಡ್ಡದು, ಯೋಚನೆ ಮಾಡಬೇಡಿ, ಕಾಲ ಕೆಟ್ಟದ್ದು ಅನ್ನಕ್ಕೆ ಹೋಗಬೇಡಿ, ಕಲಿಗಾಲದಂಥ ಕಾಲ ಇಲ್ಲ ಅಂತ ಹೇಳ್ತಾರೆ. ಕಲಿಗಾಲ ಅಂದರೆ ಅತಿ ಕಡಿಮೆ ಶ್ರಮಕ್ಕೆ ಅತಿ ಹೆಚ್ಚು ಪುಣ್ಯತ್ವ ಸಂಪಾದನೆ ಮಾಡ್ತಕ್ಕಂಥ ಯುಗ ಅಂದರೆ ಕಲಿಯುಗ. ಆ ಹಿನ್ನೆಲೆಯಲ್ಲಿ ಧರ್ಮ ಬಿಡೋದಕ್ಕೆ ಕಲಿಗಾಲ ಅಂತ ಉಪಯೋಗಿಸಬಾರದು. ಏನೇ ಮಾಡಲಿ ಕಲಿಗಾಲ, ಸನ್ಯಾಸ ಬಿಟ್ಟದ ಕಲಿಗಾಲ ಅಂತ ಹೇಳೋದು, ತಂದೆ ತಾಯಿ ದೂರ ಮಾಡೋದು ಕಲಿಗಾಲ ಅಂತ ಹೇಳ್ಬಿಡೋದು, ಅಲ್ಲ ಇವನೇ ಕಲಿ ಅಂತ, ಕಲಿಗಾಲ ಇವನೇ ಕಲಿ ಅಂತ ಕರಿಬೇಕೆ ಹೊರತು ಕಲಿಗಾಲ ಅಂತ ಕರಿಬಾರ್ದು ಅದನ್ನು. ಕಲಿಗಾಲ ಆದ್ದರಿಂದಲೇ ಏನು ಮಾಡ್ಬೇಕು, ನಾವಾಗ ಎಚ್ಚರಿಕೆಯಿಂದ ಬದುಕಬೇಕು. ರಾತ್ರಿ ಕರೆಂಟ್ ಹೋಗುತ್ತೆ, ಮೊದಲೇನು ಮಾಡ್ತೇವೆ, ಯು ಪಿ ಎಸ್ ಹಾಕೊಂಡ್ಕೊಂಡ್ಬಿಡ್ತೇನೆ, ಇನ್ವರ್ಟರ್ ಹಾಕೊಂಡ್ಬಿಡ್ತಾನೆ ಆಗಲೇ. ರಾತ್ರಿ ಕರೆಂಟ್ ಹೋಗುತ್ತೆ, ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ರಾತ್ರಿ ಕರೆಂಟ್ ಹೋಗುತ್ತೆ, ವ್ಯವಸ್ಥೆ ಮಾಡ್ಕೊಂಡಿದ್ದೆ, ನಾಳೆ ನೀರು ಬರೋದಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಇದು ಕಲಿಯುಗ ಯಾಕೆ ವ್ಯವಸ್ಥೆ ಮಾಡ್ಕೊಂಬುದಿಲ್ಲ ಹಾಗಿದ್ರೆ? ಕಲಿಯುಗ ಅಂತ ಯಾತಕ್ಕೆ ಹೇಳಿದ್ದಾರೆ ಗೊತ್ತಾ? ಮೊದಲೇ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ. ಮೊದಲು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಬಿಡಿ, ಧರ್ಮ ತಪ್ಪ ಸಂಭವ ಜಾಸ್ತಿ ಇರುತ್ತೆ, ಆದ್ದರಿಂದ ನೀವು ಹುಷಾರಾಗಿರಿ ಅಂತ ಹೇಳೋದು ಕಲಿಯುಗ ಅಂತ ಹೇಳಿದ್ರೆ ಹೊರತು ಧರ್ಮ ಬಿಟ್ಟರೂ ಪರವಾಗಿಲ್ಲ ನಡೀತದೆ ಅಂತ ಹೇಳೋದಕ್ಕೋಸ್ಕರ ಕಲಿಯುಗ ಅಂತ ಪದ ಉಪಯೋಗಿಸಿಲ್ಲ. ಅದನ್ನು ನಾವು ಪಾಸಿಟಿವ್ ಸೆನ್ಸ್ನಲ್ಲಿ ತೊಗೊಂಡ್ರೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಕೆಲಸ ಖಂಡಿತ ಮಾಡಬೇಕು, ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಕೆಲವರು ಇದ್ದಾರೆ, ನಮ್ಮನೆ ಹಿಂದೂ ಮಾಡಿಲ್ಲ, ಮುಂದೆ ನಾವು ಏಕಾದಶಿ ಮಾಡಿದ್ರೆ ಆಗೋದಿಲ್ಲ ಅಂತ ಕೆಲವರು, ನಮ್ಮ ಏಕಾದಶಿ ಮಾಡಿಬಿಟ್ರೆ ನಮ್ಮ ಮನೆತನಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ದುಷ್ಟರು ಅದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಷ್ಟೇ. ಸಜ್ಜದೇ ಹಿಂದೆ ಹಿಂದೆ ಬಿಟ್ಟಿದ್ದಕ್ಕಲ್ಲ, ಮುಂದೆ ಹೊಸ ಶುರು ಮಾಡಬೇಕಾದ್ರೆ ಕೆಟ್ಟದ್ದನ್ನು ನಾವು ಹಿಂದೆ ಅವ್ರು ಮಾಡ್ಕೋತಾ ಬಂದಿದ್ದಾರೆ, ಅದು ಬೇರೆ, ಹಿಂದೆ ಅವ್ರು ಮಾಡ್ಕೋತಾ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಬಿಟ್ಟುಬಿಡ್ಬೇಕು. ಎಷ್ಟು ಜನ ಮಾಡ್ಕೋತಾ ಬಂದಿದ್ದರೂ ಕೆಟ್ಟದನ್ನು ಬಿಟ್ಟುಬಿಡ್ಬೇಕು, ಎಷ್ಟು ಜನ ಮಾಡಿಲ್ಲದೆ ಹೋದರೂ ಒಳ್ಳೆಯದನ್ನು ಬಿಡಬಾರ್ದು. ಹೊಸದಾಗಿ ಒಳ್ಳೆಯದನ್ನು ಶುರು ಮಾಡಿ, ಏನು ಸಂಕೋಚ ಕೊಟ್ಟ ಕಾರಣ ಇಲ್ಲ, ಕೆಟ್ಟದ್ದನ್ನು ಬಿಟ್ಟುಬಿಡಿ. ಕೆಲವು ಹೋದ ಪ್ರಶ್ನೆಗಳಿಗೆ ಕೇಳ್ತಿರ್ತಾರೆ ಕೆಲವರೆಲ್ಲ, ಆಚಾರ್ಯ ಮನೆಯಲ್ಲಿ ಈ ಮಹಾಭಾರತ ಪುಸ್ತಕ ಇಟ್ಕೋಬಾರ್ದು ಹೌದಾ ಅಂತ ಕೇಳ್ತಾರೆ. ಬೈಬಲ್ ಇಟ್ಕೋಬಹುದು ಇವನು, ಮಹಾಭಾರತ ಪುಸ್ತಕ ಇಟ್ಕೋಬಾರ್ದು. ಎಂಥ ಜನ ಸಿಗ್ತಾರೆ, ಯಾಕೆಂದರೆ ಅದರಲ್ಲಿ ಭಾರಿ ಯುದ್ಧದ ಕಥೆ ಇದೆ ಅಂತ ಇಟ್ಕೋಬಾರ್ದು ಅಂತ ಹೇಳಿದೆ. ಕೆಲವು ಗೀತೋಪದೇಶ ಚಿತ್ರ ಇಟ್ಕೋಬಾರ್ದು, ಕೆಲವು ಗೀತೋಪದೇಶ ಇಟ್ಕೋಬಾರ್ದು, ರಣರಂಗದಲ್ಲಿ ಹೇಳಿದ್ದಲ್ವಾ ಅದನ್ನ. ಎಂಥ ತಲೆ ತುಂಬಿರ್ತಾರೆ ಗೊತ್ತಿ, ಎಲ್ಲಿಂದ ಬಂತು ಗೊತ್ತಾ ಇದೆಯಲ್ಲ, ಎಲ್ಲೋ ಕಾನ್ವೆಂಟ್ಗೆಲ್ಲ ಹೋಗಿಬಿಟ್ಟಿರ್ತಾರೆ, ಅದೆಲ್ಲ ತೆಗೆಸ್ಬೇಕು ಇವರು. ಅದಕ್ಕಿಂತ ಉಪಾಯವೇ ತಲೆಯಲ್ಲಿ ಹಾಕ್ತಾರೆ, ಅದೆಲ್ಲ ತಲೆ ಇಟ್ಕೋಬಾರ್ದು, ನಿಮಗೆ ಮಕ್ಕಳಿಗೆ ಹೇಳಿ ಹೇಳಿ ಕೆಡಿಸಿ ಹಾಕಿಬಿಡ್ತಾರೆ. ಇನ್ನೂ ತಂತ್ರ ಹೇಳ್ತೇನೆ ಕೇಳಿ, ಮಕ್ಕಳನ್ನ ಹೇಗೆ ಕೆಡಿಸ್ತಾರೆ ಅಂತ ಹೇಳೋದಕ್ಕೆ ಇತ್ತೀಚೆಗೆ ಯಾರೋ ಹೇಳಿದ್ರು, ಹೋದಾಗ ಒಂದು ಕಾನ್ವೆಂಟ್ ಅಂತ ಬಸ್ ಏರ್ಪಾಟ್ ಮಾಡಿಬಿಡ್ತಾರೆ, ಎಲ್ಲ ಒಂದು ಕಡೆ ಬಸ್ ನಿಲ್ಲಿಸಿಬಿಡ್ತಾರೆ, ಕೆಟ್ಟಿರೋ ನಿಲ್ಲಿಸಿಬಿಡ್ತಾರೆ. ನೋಡಿದ್ರೆ ಬಸ್ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡಬೇಕೀಗ? ಎಲ್ಲ ಮಕ್ಕಳಿರ್ತಾರೆ, ಪಾಪ ಮಕ್ಕಳೇ, ದೇವರನ್ನ ಪ್ರಾರ್ಥನೆ ಮಾಡಿ, ಯಾವ ದೇವರು ನಿಮಗೆ, ರಾಮದೇವರ ಪ್ರಾರ್ಥನೆ ಮಾಡಿ ಅಂತಾರಂತೆ. ಪ್ರಾರ್ಥನೆ ಮಾಡಿಸ್ಬಿಡ್ತಾರೆ, ಬಸ್ ಸರಿ ಹೋಗಲಿಲ್ಲ. ಕೃಷ್ಣನ ಕೃಷ್ಣ ಸ್ಮರಣೆ ಮಾಡಿ, ಸರಿ ಹೋಗಲಿಲ್ಲ. ಯೇಸುನ ಸ್ಮರಣೆ ಮಾಡಿ, ಸ್ಮರಣೆ ಮಾಡಿ, ಸರಿ ಹೋಯ್ತು. ನೋಡಿದ್ರೆ ಸರಿ, ಅವನೇ ಶುರು ಮಾಡ್ತಾರೆ, ನಿಲ್ಲಿಸಿರ್ತಾರೆ, ಸುಮ್ಮನೆ ನಿಲ್ಲಿಸಿರ್ತಾರೆ. ನೋಡಿದ್ರೆ ಯೇಸು ಜೈ ಅಂದ್ಬಿಡ್ತಾರೆ, ಮಕ್ಕಳ ತಲೆಯಲ್ಲಿ ಕೂತ್ಬಿಡುತ್ತೆ. ಹೌದಲ್ಲ, ನೋಡಿದ್ರೆ ರಾಮ ಸ್ಮರಣೆ ಮಾಡಿದ್ರೆ ಆಗಲಿಲ್ಲ, ಕೃಷ್ಣ ಅಂದ್ರೂ ಆಗಲಿಲ್ಲ, ಯೇಸು ಅಂದ್ರೆ ಆಗೋಗ್ಬಿಡ್ತು. ಯೇಸು ಅಂದ್ರೆ ಯೇಸು ಬೇಗ ಆಯ್ತು, ಅದು ಬೇರೆ ಜರಿ ಮಾಡಿ ಮುಗಿಸ್ಬಿಡ್ತಾರೆ. ಇದು ಮಕ್ಕಳನ್ನ ಇದನ್ನು ಹೇಳ್ತೀವಲ್ಲ ನಾವೀಗ, ಸ್ಪಿರಿಚುವಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ. ಎಕನಾಮಿಕಲಿ ಬ್ಲಾಕ್ ಮೇಲ್ ಮಾಡೋದು ಬೇರೆ, ಎಮೋಷನಲಿ ಮಾಡೋದು ಬೇರೆ, ಈ ಸ್ಪಿರಿಚುವಲಿ ಮಾಡಿಬಿಡ್ತಾರೆ. ಮಕ್ಕಳ ವಯಸ್ಸು ಏನು ಗೊತ್ತಿರೋದಿಲ್ಲ, ಆದ್ರಿಂದ ಮನೆಯಲ್ಲಿ ಹೇಳ್ಬಿಡ್ತಾನೆ, ಅಪ್ಪ ಇವತ್ತು ಹೀಗಾಯ್ತು ಅಂದ್ಬಿಡ್ತಾರೆ. ಅವರೆಂತವ್ರು ಗೊತ್ತಾಗೋದು, ನಾವು ಅದೇ ಅಂತ ಯೋಚನೆ ಮಾಡಿಬಿಡ್ತಾರೆ. ಅವೇ ಅವರಿಗಿಂತ ಮಹಾಮೂರ್ಖರಿರ್ತಾರೆ ಅಂದರೆ, ಅವರ ತಂತ್ರ ಇದೆಲ್ಲ ಕೂಡ. ಅಂತ ತಂತ್ರಕ್ಕೆ ಮಕ್ಕಳು ಬದಿಯಾಗಬಾರ್ದು ಅಂತಿದ್ರೆ ಇವೆಲ್ಲ ಟೆಸ್ಟ್ಗಳಲ್ಲ ಅಂತ ಹೇಳಬೇಕು. ದೇವರು ನಮ್ಮ ಕೈ ಬಿಡೋದಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ನಮ್ಗೆ ಹೇಳೋ ಕಥೆಗಳೇ ನಮ್ಮ ಜನಕ್ಕೆ ಇಲ್ವಲ್ಲ, ಗೊತ್ತೇ ಇಲ್ವಲ್ಲ ಯಾರಿಗೂ ಕೂಡ. ಧ್ರುವನ ಕಥೆ ಇಲ್ವಾ, ಪ್ರಹ್ಲಾದನ ಕಥೆ ಇಲ್ವಾ, ಯಾಕೆ ಹೇಳೋದಿಲ್ಲ ಅವರು? ಗೊತ್ತೇ ಇಲ್ಲ ಅವರಿಗೆ, ಮಕ್ಕಳ ತಲೆ ಕೆಡಿಸಿಬಿಡ್ತಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು ವರ್ಷಕ್ಕೆ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಹೋದರೆ ಖಂಡಿತ ಸಾಧನೆ ಮಾಡೋಕ್ಕೆ ಬರುತ್ತೆ. ಅಂಥ ಸಾಧನೆಗೆ ಮಾರ್ಗದರ್ಶಕ ಶ್ರೀಮದ್ ಆಚಾರ್ಯರಾದ್ದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಮದ್ ಆಚಾರ್ಯರ ಪೀಠದ ಒಬ್ಬ ಸ್ವಾಮಿಗಳು ಪರಮಪೂಜ್ಯ ಬೇಜಾವರ ಶ್ರೀಪಾದಂಗಳ ಹೆಸರು ಜಗತ್ತಲ್ಲಿ ಕೇಳಿದವರೇ ಇಲ್ಲ. ಆ ಪೀಠದ ಉತ್ತರಾಧಿಕಾರಿಗಳಾಗಿ ಪರಮಪೂಜ್ಯ ಶ್ರೀಪಾದಂಗಳವರು, ವಿಶ್ವ ಪ್ರಸನ್ನತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ ಶ್ರೀಗಳವರು ಬಂದಿದ್ದಾರೆ. ಅವರಿಂದ ಇನ್ನೊಂದು ಉಪಯೋಗ ಅಂತ ಕೇಳಿ ಇಷ್ಟೊತ್ತು ಹೇಳಿದೆ. ಅವರ ಅಜೆಂಡಾ ಇಲ್ಲದೆ ವರ್ಷ ಇಲ್ಲ, ಪ್ರತಿ ದಿವಸ ಅಷ್ಟು ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾರೆ. ಅವರು ಸಕಲ ವೇದಗಳನ್ನು ಓದಿದ ಮಹಾನುಭಾವರು. ಋಗ್ವೇದ ಇದರ ನಾಲ್ಕು ವೇದಗಳಲ್ಲೂ ಪ್ರಾವೀಣ್ಯ ಇದೆ ಸ್ವಾಮಿಗಳಿಗೆ. ನಾಲ್ಕು ವೇದಗಳು ನೆನಪಿರಬೇಕು, ವೇದ ಅಂದರೆ ಏನು ಅಂತ ಕೇಳೋ ಜನ ಇದ್ದಾರೆ ಬ್ರಾಹ್ಮಣರಲ್ಲೇನೆ. ಅಂಥದ್ದು ನಾಲ್ಕು ವೇದಗಳು ಮತ್ತು ಪಾಠ ಪ್ರವಚನ, ಅಪ್ಪ ದೊಡ್ಡ ಗೋಶಾಲೆ, ಸಾವಿರಾರು ಗೋಗಳನ್ನು ಸ್ವಾಮಿಗಳು ಸಾಕ್ತಿದ್ದಾರೆ, ಸಾವಿರಾರು ಗೋಗಳನ್ನು, ಒಂದು ಗೋ ಸಾಕೋದು ಕಷ್ಟ. ಮತ್ತು ಮಕ್ಕಳಿಗೆ ಪ್ರಹ್ಲಾದ ಗುರುಕುಲ ಅಂಥೇಳಿ ಶ್ರೀಗಳು ಇಲ್ಲಿ ಬರೋ ಉದ್ದೇಶಕ್ಕೆ ನಾವು ಪ್ರಾರ್ಥನೆ ಮಾಡಿದ್ದು ಯಾತಕ್ಕೆ ಅಂದರೆ ಉಡುಪಿಯಲ್ಲಿ ಪ್ರಹ್ಲಾದ ಗುರುಕ ನಡೆಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆಲ್ಲ ಅಧ್ಯಾತ್ಮ ಮತ್ತು ನಮ್ಮ ಲೌಕಿಕ ಎರಡೂ ಅಧ್ಯಯನ ಒಟ್ಟಿಗೆ ಆಗಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ. ಇದು ವರ್ಷಪೂರ್ತಿ ಪಾದಯಾತ್ರೆ ಕಾರ್ಯಕ್ರಮ, ದೊಡ್ಡ ದೊಡ್ಡ ಲಾಂಗ್ ಡಿಸ್ಟೆನ್ಸ್ 200-300 ಕಿಲೋಮೀಟರ್ ಕಾರ್ಯಕ್ರಮ ಇಟ್ಕೋತಾರೆ. ಅದರಿಂದ ಏನಾಗುತ್ತೆ ಅಂತ ಒಂದು ಅಜೆಂಡಾ ಇರೋದ್ರಿಂದ ಸ್ವಾಮಿಗಳವರು ಇವತ್ತಿನ ದಿವಸ ತುಂಬ ಕೆಲಸ ಮಾಡೋಕ್ಕೆ ಸಾಧ್ಯವಾಗಿದೆ. ಅದನ್ನು ನೋಡಿ ಕರೆಯುವ ಎಷ್ಟು ಹೇಳಿದರೂ ಕೂಡ ನೋಡಿದಾಗ ಬರೋ ಧೈರ್ಯ ಕೇಳಿದರೆ ಬರೋದಿಲ್ಲ. ಶ್ರೀಪಾದಂಗಳವರ ಸಾಧನೆ ನೋಡಿದವರಿಗೆ ಒಳ್ಳೆ ಉತ್ಸಾಹ ಬರುತ್ತೆ. ಎಂಥ ಪ್ರಶ್ನೆ ಬೇಕಾದ್ರೆ ಕೇಳಿ ಉತ್ತರ ತಿಳ್ಕೊಳ್ಳಿ, ಆ ಮೂಲಕ ಮುಂದುವರಿಬೇಕು. ಶ್ರೀಪಾದಂಗಳವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅನುಗ್ರಹ ಮಾಡಿದ್ದಕ್ಕೆ ವಿಶೇಷವಾಗಿ ಅವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಮೂಲಕವಾಗಿ ಇದು ನಮ್ಮದು ಎಷ್ಟೇ ಕಾರ್ಯಕ್ರಮ 42 ಇನ್ನು 3-50 ಬರ್ತಾ ಇದೆ ಆಗ್ಲೇ. ಆ ಒಳ್ಳೆಯ ಇಂಥ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಮುಖ್ಯ ಉದ್ದೇಶ ನಮ್ಮ ಬದ್ಧ ಸಿದ್ಧಾಂತದ ಹಿರಿಮೆ, ನಮ್ಮ ವೈದಿಕ ಸಂಸ್ಕೃತಿಯ ಹಿರಿಮೆ, ಎಲ್ಲರಿಗೂ ಸಹ ವಿಶೇಷ ರೀತಿಯಲ್ಲಿ ಸಾಧ್ಯವಾದಷ್ಟು ಕೂಡ ಸ್ಪಷ್ಟವಾಗಿ ತಿಳಿಯಲನ್ನ ಕಾರ್ಯದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅಂಥ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ ಶ್ರೀಪಾದಂಗಳವರಿಗೆ ಸಾಷ್ಟಾಗ ನಮಸ್ಕಾರಗಳನ್ನು ಹೇಳ್ತಾ ನಮ್ಮ ಪುಣ್ಯ ಇನ್ನೂ ಇಬ್ಬರು ಸ್ವಾಮಿಗಳು ಬಂದಿದ್ದಾರೆ, ಬಂದಂತ ರಾಘವೇಂದ್ರ ತೀರ್ಥರು ಅಂತ ಹೇಳಿ ಅನೇಕ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಭಾರಿ ಪರಿಚಯ. ಬಹಳಷ್ಟು ಉತ್ಸಾಹದಿಂದ ಏಕಾದಶಿ ವ್ರತದ ಬಗ್ಗೆ, ಭಾಗವತಾದಿ ಕಥೆಗಳ ಬಗ್ಗೆ ಹೇಳಿದ್ರು. ಈಗಲೂ ಕೂಡ ತುಂಬ ಯೋಜನೆ ಹಾಕ್ಕೊಂಡಿದ್ದಾರೆ, 1,000 ಪುಸ್ತಕ ಮಾಡಬೇಕು ಅನ್ನೋ ಯೋಜನೆ ಹಾಕ್ಕೊಂಡಿದ್ದಾರೆ. 1,000 ಪುಸ್ತಕಗಳು ಇಷ್ಟಿಷ್ಟೇ ಸೈಜ್ 1,000 ಪುಸ್ತಕ ಮಾಡಿ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಭಾರಿ ಕಣಕಳಿ ಜಾಸ್ತಿ. ಅವರು 4 ಪುಸ್ತಕ ಕೊಡಲಿಕ್ಕೆ ಬಂದಿದ್ದಾರೆ ಸ್ವಾಮಿಗಳು ಎಲ್ಲರಿಗೂ ಕೂಡ. ಇಷ್ಟಿಷ್ಟೇ ಪುಸ್ತಕ ಮಾಡಿರ್ತಾರೆ, ಸುಲಭವಾದ ಭಾಷೆಯಲ್ಲಿ ಬರೀತಾರೆ, ಬೇಗ ತಿಳಿಬೇಕು ಜನಗಳಿಗೆ ಆ ರೀತಿ ಮಾಡತಕ್ಕಂಥ ಒಂದು ಕ್ರಾಂತಿಕಾರಕ ಕ್ರಾಂತಿ. ಕ್ರಾಂತಿ ಅಂದರೆ ಪ್ರತಿಗಾಮಿ ಅಂತ ಆಗಿಬಿಟ್ಟಿದೆ, ಅಂಥ ಕ್ರಾಂತಿ ಸ್ವಾಮಿಗಳು ಮಾಡೋದಿಲ್ಲ. ಒಳ್ಳೆ ಬಂದು ವಿಶೇಷವಾಗಿ ಅನುಗಾಮಿಯಾದ ಕಾಂತಿ ಮಾಡತಕ್ಕಂಥ ಸ್ವಭಾವದವರು ಅವರು ಬಂದಿದ್ದಾರೆ. ಇನ್ನೊಬ್ಬ ಸ್ವಾಮಿಗಳಿದ್ದಾರೆ ವಿಶ್ವಕೃಪಾತೀರ್ಥರು ಅಂತ ಹೇಳಿದರು ಅವರಿಗೆ. ಅವ್ರ ವೈಶಿಷ್ಟ್ಯ ಏನು ಗೊತ್ತಾ ನಿಮಗೆ, ಅವ್ರ ವಯಸ್ಸೆಷ್ಟು ಅವ್ರ ಆಕ್ಟಿವಿಟಿಗಳು ಗಾಬರಿ ಆಗಿಬಿಡ್ತೀರಿ ನಿಮಗೆ ಕೇಳಿಬಿಟ್ರೆ. ಒಂದಲ್ಲಿ ಉಪವಾಸ ಮಾಡ್ತಾ ಇರ್ತಾರೆ, ವಿಷ್ಣು ಪಂಚಕ ವಿಷ್ಣು ಏನಾದ್ರು ಮಾಡ್ತಿರ್ತಾರೆ ಉಪವಾಸಗಳನ್ನು. ಅವರು ಒಂದು ಉಪವಾಸ ಮಾಡಿದ್ರೆ ತಿಂಗಳುಗಟ್ಟಲೆ ಮನುಷ್ಯ ಹೇಳೋದಿಲ್ಲ ಏಕಾದಶಿ ಮಾಡಿಬಿಟ್ರೆ. ಅವ್ರು ಕೂಡೋದಿಲ್ಲ, ಅಷ್ಟು ಆಕ್ಟಿವಾಗಿ ಓಡಾಡ್ತಿರ್ತಾರೆ. ಅವರು ಇಲ್ಲಿಗೆ ಆಗಮಿಸಿದ್ದಾರೆ, ಅವ್ರ ವಯಸ್ಸು ನೋಡಿದ್ರೆ ನಮಗೆ ನಾಚಿಕೆ ಆಗಬೇಕು. ಅಂಥ ಸ್ಥಿತಿಯಲ್ಲಿ ನಾವು ಒಂದು ಏಕಾದಶಿ ಮಾಡೋ ಜನ ಏಕಾದಶಿ ಮಾಡಿ ಹೂವು ಬಿಡ್ತಾರೆ, ಏನು ತೊಗೊಂಡಿರೋದು ಶುರು ಮಾಡ್ತಾರೆ. ಒಂದಿಷ್ಟು ಇಡ್ಲಿ, ಒಂದಿಷ್ಟು ಬೆಟ್ಟದ ಪರ್ವತ, ಇದು ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏಕಾದಶಿ ಉಪವಾಸ ಅಂತ ಅವ್ರು ಕರೆಯೋದು. ಆದರೆ ಸ್ವಾಮಿ ನೋಡಿದಾಗ ಇಲ್ಲದೆ ಇಷ್ಟು ಮಾಡಿ ಇದೆಲ್ಲ ಓಡಾಡ್ತಿರ್ತಾರೆ ಪಾಪ. ಯಾತಕ್ಕೆ ಅಂದರೆ ಅವರಿಗೆ ಇದು ಎಚ್ಚರಿಕೆನೇ ಇಲ್ಲ. ಅಂಥ ಫಲರನ್ನು ಉಪವಾಸ ಅಂತ ಯಾರು ಕರೆಯೋದಿಲ್ಲ. ಇವರು ಉಪವಾಸ ಅಂದರೆ ಕಟ್ಟಿಟ್ಟು ಉಪವಾಸ ಮಾಡಿಕೊಂಡು ಎಷ್ಟು ವೆರೈಟಿ ಮಾಡ್ತಾರೋ ಲೆಕ್ಕನೇ ಇಲ್ಲ ಅವರು. ಆದ್ದರಿಂದ ಅವರೆಲ್ಲ ಬಂದಿರೋದ್ರಿಂದ ನಿಮಗೆಲ್ಲ ಸ್ಫೂರ್ತಿ ಬರಬೇಕು. ಇನ್ಮೇಲೆ ನಾವು ಸಹ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಸ್ಫೂರ್ತಿ ಬರಬೇಕಾಗಿದೆ. ಅಂಥ ಕೆಲಸ ಅನುಗ್ರಹ ಮಾಡಿದ ಶ್ರೀಪಾದಂಗಳವರಿಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾ ಈಗ 2 ಕಾರ್ಯಕ್ರಮ ಅನುಗ್ರಹ ವಚನ 1 ಕಾರ್ಯಕ್ರಮ, ಇದೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನಿನ್ನೆ ಪುಸ್ತಕವನ್ನು ಒಂದು ರೀತಿಯಲ್ಲಿ ಬಿಡುಗಡೆ ಆಯಿತು ಪೇಜಾವರ ಶ್ರೀಪಾದಂಗಳವರ ಹಿರಿಯ ಸ್ವಾಮಿಗಳಿಂದ. ಆದರೆ ಇವರೆಲ್ಲ ಹೊಸಬರು ಇಲ್ಲಿರೋದು, ಇಲ್ಲಿರೋರು ಅಲ್ಲಿರಲಿಲ್ಲ, ಅಲ್ಲಿರೋರು ಇಲ್ಲಿಲ್ಲ. ಅದರಿಂದಾಗಿಯೇ ಇಲ್ಲಿ ಕೂಡ ಬಿಡುಗಡೆ ಮಾಡಬೇಕು ಶ್ರೀಪಾದಂಗಳು ಕೇಳ್ಕೊಳ್ತಾ ಇದ್ದೇನೆ. ಇದು ಲಕ್ಷ್ಮೀ ಸ್ತೋತ್ರ ಮಾಲಿಕ ಅಂತ ಪುಸ್ತಕ ಇದು. ಮಹಾಲಕ್ಷ್ಮಿಯನ್ನು ಕುರಿತಂಥ ಸ್ತೋತ್ರಗಳು ಒಂದು ಹಿಂದೆ ಪ್ರಿಂಟ್ ಮಾಡಿಸಿತ್ತು ನಮ್ಮ ಇದರಿಂದ, ತುಂಬ ಚಿಕ್ಕದು ಮಾಡಿಸಿತ್ತು, ದೊಡ್ಡ ದೊಡ್ಡದಾಗಿ ಎಲ್ಲ ಪುರಾಣಗಳಿಂದ ಮಹಾಭಾರತ ರಾಮಾಯಣ ಪುರಾಣಗಳು ವೇದ ಮಂತ್ರಗಳು ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕ ಮಾಡಿದೆ. ಅದೆಷ್ಟು ಒಂದೇ ಇದರ ಸುಮಾರು 184 ಪುಟ ಇದೆ ಪುಸ್ತಕ ಇದೆ. ಅದನ್ನು ಬಹಳ ಕಡಿಮೆ ಬೆಲೆ ಇಟ್ಟಿದೆ, ಬರೀ 65 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡಿದೆ. ಇವತ್ತು 50 ರೂಪಾಯಿ ಸಿಗೋ ವ್ಯವಸ್ಥೆ ಮಾಡಿದೆ. ಅದನ್ನು ಶ್ರೀಪಾದಂಗಳವರು ನಿನ್ನೆ ದೊಡ್ಡ ಶ್ರೀಪಾದಂಗಳು ಮಾಡಿದ್ದಾರಲ್ಲ, ಇವತ್ತು ಅದನ್ನು ಬಿಡುಗಡೆ ಮಾಡಿ ಅನುಗ್ರಹ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಇದು ಪ್ರಕಾಶನ ಇಷ್ಟು ಕಡಿಮೆ ಬೆಲೆ ಕೊಡೋಕ್ಕೆ ಸಾಧ್ಯವಾಗಿತ್ತು ಅಂತ ಕೇಳಿದರೆ, ಇಬ್ಬರು ತರುಣ ದಂಪತಿಗಳು ಮಾಡಿರ್ತಕ್ಕಂಥ ಆರ್ಥಿಕ ಸೇವೆ, ಶ್ರೀ ಕುಮಾರಿ ಶ್ರೀಮತಿ ರಂಜನಿ ಮತ್ತು ಪವನ್ ದೇವನಹಳ್ಳಿ ಇಬ್ಬರು ದಂಪತಿಗಳು. ಅವರು ಈ ದೇಶದಲ್ಲೇ ಇಲ್ಲ ಬೇರೆ ದೇಶದಲ್ಲಿದ್ದಾರೆ, ಈ ಪುಸ್ತಕ ಆಗಬೇಕು ಅಂತ ಹೇಳಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿಸಿದ್ದಾರೆ. ಅವರಿಗೂ ಕೂಡ ಶ್ರೀಗಳು ಅನುಗ್ರಹ ವಚನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಅವರ ತಂದೆ ತಾಯಿ ಎಲ್ಲ ಬಂದಿದ್ದಾರೆ, ಹುಡುಗನ ತಾಯಿ ಬಂದಿದ್ದಾರೆ, ಹುಡುಗಿಯ ತಂದೆ ತಾಯಿ ಬಂದಿದ್ದಾರೆ. ಅವರು ತಂದು ಶ್ರೀಗಳವರ ಅಮೃತ ಹಸ್ತದಿಂದ ಅನುಗ್ರಹ ಮಂತ್ರಾಕ್ಷತೆ ಅವನನ್ನು ಸ್ವೀಕಾರ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದೇನೆ. ಶ್ರೀಗಳವರು ಗ್ರಂಥ ಬಿಡುಗಡೆ ಮಾಡಿ ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. Thank you. ಶ್ರೀಮತಿ ಶಾಂತಾ ಪ್ರಸಾದ್ ಅವರು ಮತ್ತು ಗುರುರಾಜರವರ ಮನೆಯವರೆಲ್ಲ ಇಲ್ಲಿಗೆ ಬಂದು ಗ್ರಂಥವನ್ನು ಪಡಿಬೇಕು. ಏನಿದೆ ಇವರು ಅವರು ಹುಡುಗಿಯ ತಂದೆ ತಾಯಿ ಅವ್ರ ಹುಡುಗರು ಬರ್ಲಿಕ್ಕೆ ಇಷ್ಟ ಬರಲಿಲ್ಲ ಬಿ ವೆಂಕಟೇಶಾಚಾರ್ಯ ದೊಡ್ಡ ವಿದ್ವಾಂಸರಿದ್ದ ಅವರ ಮೊಮ್ಮಗ
ರಮಾಪತಿಂ ಪೂರ್ಣಗುಣಂ ಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನಂ ಪೂರ್ಣ ಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಇವತ್ತಿನ ನಮ್ಮ ಭೌತಿಕ ಜೀವನಕ್ಕೆ ದುಡ್ಡು ಅನ್ನೋದು ದೇಹದಲ್ಲಿ ರಕ್ತ ಇದ್ದ ಹಾಗೆ ಅಂತ ಹೇಳ್ತಾರೆ. ರಕ್ತವೇ ಇಲ್ಲ ಅಂತಾದರೆ ಹಾಗೆ ಬದುಕೇ ಇಲ್ವೋ, ಹಾಗೆ ದುಡ್ಡಿಲ್ಲ ಅಂತಾದರೆ ನಮ್ಮ ಬದುಕೇ ಇಲ್ಲ. ಆ ದುಡ್ಡು ಸಿಗಬೇಕಿದ್ರೆ ಯಾವ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಆ ಮಹಾಲಕ್ಷ್ಮಿಯನ್ನು ಹೇಗೆ ನಾವು ಸ್ತುತಿಸಬೇಕು ನಮ್ಗೆ ಗೊತ್ತಿಲ್ಲ. ನಮ್ಮ ಹಿರಿಯರು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಯಾವ ರೀತಿ ಮಹಾಲಕ್ಷ್ಮಿಯ ಸ್ತೋತ್ರ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವನ್ನೆಲ್ಲ ಒಂದು ಪುಸ್ತಿಕೆಯಲ್ಲಿ ಪ್ರಭಂಜನಾಚಾರ್ಯರು ಸಂಗ್ರಹಿಸಿಕೊಟ್ಟಿದ್ದಾರೆ. ದೇವತೆಗಳ ಅನುಗ್ರಹ ಆಗಬೇಕು ಅಂತಿದ್ರೆ ದೇವತೆಗಳನ್ನು ಸ್ತುತಿಸಬೇಕು. ಸ್ತುತಿಸೋದು ಅಂತ ಹೇಳಿದರೆ ನಮ್ಮಲ್ಲಿ ತಪ್ಪು ಕಲ್ಪನೆ ಇದೆ. ಮುಖಸ್ತುತಿ ಮಾಡೋದು, ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳಿದರೆ ಸ್ತೋತ್ರ ಆಗತ್ತೆ. ಸ್ತೋತ್ರ ಆಗೋದಿಲ್ಲ. ಯಾವುದೋ ವ್ಯಕ್ತಿಗೆ ಒಬ್ಬ ರಾಜಕಾರಣಿಯ ಮುಖಸ್ತುತಿ ಮಾಡಿದ ಅಂತಾದರೆ ಖುಷಿ ಪಡಬಹುದು, ಸಂತೋಷ ಪಡಬಹುದು. ಆದರೆ ದೇವತೆಗಳು ಅಪರೋಕ್ಷ ಜ್ಞಾನಿಗಳು. ಗಣಪತಿ ಹತ್ರ ಬಂದು ಹೇಳೋದು ನೀನೇ ಸರ್ವೋತ್ತಮ, ನೀನೇ ಇಂದ್ರ ನೀನೇ ಚಂದ್ರ. ಆ ಕಡೆ ರುದ್ರದೇವರ ಹತ್ರ ಹೋಗಿ ನೀನೇ ಸರ್ವೋತ್ತಮ ಅಂತ ಹೇಳೋದು. ಏಕಕಾಲದಲ್ಲಿ ಎಲ್ಲರೂ ಸರ್ವೋತ್ತಮ ಆಗ್ಲಿಕ್ಕೆ ಸಾಧ್ಯನೋ ಇಲ್ಲ. ದೇವತೆಗಳು ಇಂತಹ ಮುಖಸ್ತುತಿಯಿಂದ ಸಂತುಷ್ಟರಾಗೋದಿಲ್ಲ, ಅದರ ಬದಲಾಗಿ ಕೋಪಗೊಳ್ತಾರಷ್ಟೆ. ಹಾಗಾದರೆ ಸ್ತೋತ್ರ ಅಂದರೆ ಯಾವುದು? ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಅದರ ಹಿನ್ನೆಲೆಯಲ್ಲಿ ಬರುವಂತಹ ತಾರತಮ್ಯ ಜ್ಞಾನ, ಅದರ ಹಿನ್ನೆಲೆಯಲ್ಲಿ ಮೂಡಿರತಕ್ಕಂತಹ ಸ್ತೋತ್ರ ಏನಿದೆ ಅದು ಸ್ತೋತ್ರ ಅಂತ ಅನಿಸುತ್ತೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತ್ರತಃ ಊರ್ಜಿತ ಸಾಕ್ಷಿ ಎತ್ಕಡಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಹೇಳಿದರೆ ಅದು ಮಹಾಲಕ್ಷ್ಮೀ ದೇವಿಯ ಸ್ತೋತ್ರ ಆಗತ್ತೆ. ಅಂತಹ ಶಾಸ್ತ್ರೀಯ ಹಿನ್ನೆಲೆಯುಳ್ಳಂತಹ ಸ್ತೋತ್ರಗಳ ಮಾಲಿಕೆಯನ್ನು ಪ್ರಭಂಜನಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅದರ ಪುಸ್ತಕದ ತಯಾರಿಯಲ್ಲಿ ನೆರವಾಗಿರತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೂ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಆಚಾರ್ಯರು ಮಾತಾಡ್ತಾ ಇರುವಾಗ ಎರಡು ವಿಚಾರಗಳು ಪ್ರಮುಖವಾಗಿ ನಮ್ಮ ನೆನಪಿಗೆ ಬಂದು ಅದನ್ನಷ್ಟು ಎರಡು ವಿಚಾರಗಳಲ್ಲಿ ಮುಂದಿಡ್ತಾ ಇದ್ದೇವೆ. ಬಾಹ್ಯ ಸಮಾಜ ಇವತ್ತು ನಮ್ಮನ್ನು ಹೇಗೆ ದಿಕ್ಕು ತಪ್ಪಿಸ್ತಾ ಇದೆ, ದಾರಿ ತಪ್ಪಿಸ್ತಾ ಇದೆ. ನಮ್ಮ ಕಾಲಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಿ ನಮಗೆ ಸಾಮರ್ಥ್ಯ ಇದೆ ಅಂತಂದ್ರೆ ಯಾರು ಜಾರಿಸಿದ್ರು ನಾವು ಬೀಳೋ ಹಾಗಿಲ್ಲ. ನಮಗೆ ನಮ್ಮ ಕಾಲ ಮೇಲೆ ವಿಶ್ವಾಸ ಇಲ್ಲಾದ್ದರಿಂದಾಗಿ ಇನ್ನೊಬ್ರು ಯಾರ ಮೇಲೂ ನಾವು ಭಾರ ಹಾಕಿ ನಿಂತಿರ್ತೇವೆ, ಅವರು ಸ್ವಲ್ಪ ಜಾರಿಸಿದ್ರೆ ಬಡ್ಡನೆ ಬಿದ್ದುಬಿಡೋದು. ಪಂಚತಂತ್ರದಲ್ಲಿ ಒಂದು ಕಥೆ ಹೇಗಿದೆ, ಒಂದು ನರಿ ಒಂದು ಬೆಕ್ಕು ಇಬ್ರು ಗೆಳೆಯರಾಗಿದ್ರು. ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಈಗ ಹುಲಿ ಗಿಲಿ ಏನಾದ್ರೂ ಬಂದ್ರೆ ನಾವು ಏನು ಮಾಡೋದು? ನರಿ ಹೇಳತ್ತೆ, ನನಗೇನು ಭಯ ಇಲ್ಲ, ನನ್ನಲ್ಲಿ 100 ತಂತ್ರಗಳಿದ್ದಾವೆ, ಏನಾದರೂ ಒಂದನ್ನು ಮಾಡಿಕೊಂಡು ನಾನು ಬದುಕ್ತೇನೆ, ಬಚಾವಾಗ್ತೇನೆ. ಬೆಕ್ಕು ಹೊಡಿತು, ನನಗೆ ಅಷ್ಟು ಗೊತ್ತಿಲ್ಲ, ನನಗೆ ಒಂದು ಗೊತ್ತಿರೋದು ಒಂದೇ, ಏನು ಮರ ಇರಲಿಕ್ಕೆ ಒಂದು ಗೊತ್ತು. ಬಂತು ಹುಲಿ, ಬಂತು ಬರುವಾಗ ಬೆಕ್ಕಿಗೆ ಗೊತ್ತಿರೋದು ಒಂದೇ, ಮರ ಏರಿ ಬಚಾವಾಯಿತು. ಈ ನರಿ ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ ಅಂತ ಹೇಳಿಕೊಂಡು ಆಲೋಚನೆ ಮಾಡ್ತಾ ಇರುವಾಗ ಅದು ಹುಲಿಯ ಬಾಯಿ ಬಿದ್ದು ಬಿಡ್ತು. ಹಿಂದೂಗಳಿಗೆ ಹಾಗೆ ತುಂಬಾ ದೇವತೆಗಳು ಒಂದು ಹಡಗಿನಲ್ಲೆಲ್ಲ ಕೂತು ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಜೋರು ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಯಿತು. ಅಷ್ಟು ಹೊತ್ತಿಗೆ ಆ ಕಪ್ತಾನ ಹೇಳ್ತಾ ಇದ್ದಾನಂತೆ, ಎಲ್ಲರೂ ನಿಮ್ಮ ನಿಮ್ಮ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಲ್ಲಿ ಹಿಂದೂಗಳಿದ್ರು, ಮುಸ್ಲಿಮರು ಇದ್ರು, ಕ್ರೈಸ್ತರು ಇದ್ರು. ಕ್ರೈಸ್ತರು ಯೇಸುವನ್ನು ಪ್ರಾರ್ಥನೆ ಮಾಡಿಕೊಂಡ್ರು, ಮುಸ್ಲಿಮರು ಅಲ್ಲಾನನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಈ ಹಿಂದೂಗಳು ಒಬ್ಬ ಗಣಪತಿಯನ್ನು ಕರೆದ, ಇನ್ನೊಬ್ಬ ಸುಬ್ರಹ್ಮಣ್ಯನ ಕರೆದ, ಒಬ್ಬ ರುದ್ರನ ಕರೆದ, ಒಬ್ಬ ವಿಷ್ಣುವನ್ನು ಕರೆದ, ಲಕ್ಷ್ಮಿಯನ್ನು ಸರಸ್ವತಿಯನ್ನು ಯಾರ್ಯಾರನ್ನೇ ಯಾರೊಬ್ಬ ಕರೆದ್ರು. ಹಡಗು ಮುಳುತ್ತಾ ಬಂತು. ಕ್ರಿಶ್ಚಿಯನರೆಲ್ಲ ಯೇಸುವನ್ನು ಕರೆದ್ರು, ಅವನ ಮುಂದೆ ಎಲ್ಲ ರಕ್ಷಣೆ ಮಾಡಿಕೊಂಡು ಹೋದ. ಮುಸಲ್ಮಾನರೆಲ್ಲ ಒಬ್ಬ ಅಲ್ಲಾನನ್ನು ಕೂಗಿದ್ರು, ಅವನ ಮುಂದೆ ಎಲ್ಲರನ್ನು ರಕ್ಷಣೆ ಮಾಡಿಕೊಂಡು ಹೋದ. ಹಿಂದೂಗಳು ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಕೂಗಿದ್ದಾರೆ, ಯಾರೂ ಬರಲೇ ಇಲ್ಲ. ಒಂದು ಸಭೆಯಲ್ಲಿ ಒಬ್ಬರು ಉಪನ್ಯಾಸಕರು ಹೀಗೆ ಹೇಳಿದರು, ನಾವು ಇದ್ದು ಅವರ ಉಪನ್ಯಾಸ ನಂತರ ನಮ್ಮದಿತ್ತು, ನಾವು ಹೇಳಿದ್ವಿ. ಪ್ರಾಯಶಃ ಆ ರೀತಿ ಒಬ್ಬ ಯೇಸು ಬಂದು ರಕ್ಷಿಸಲ್ಪಟ್ಟಂತಹ ಕ್ರಿಶ್ಚಿಯನ್ ಒಬ್ಬ ಇವನಿರಬೇಕು, ಒಬ್ಬ ಅಲ್ಲನಿಂದ ರಕ್ಷಿತನಾದಂತಹ ಒಬ್ಬ ಮುಸಲ್ಮಾನ ಇವನಿರಬೇಕು. ಹಾಗಾಗಿ ಹೀಗೆ ಹೇಳಿದ್ದಾನೆ, ಬಾಕಿ ಅವನಿಗೆ ಗೊತ್ತಿಲ್ಲ. ಒಬ್ಬ ಯೇಸು ಬಂದು ಒಬ್ಬ ಕ್ರಿಶ್ಚಿಯನ್ ರಕ್ಷಣೆ ಮಾಡೋದು ಸಾಧ್ಯ ಇಲ್ಲ. ಯಾಕೆ? ಎಷ್ಟು ಬೋರ್ಡ್ ನೋಡಿ, ಯೇಸು ಬರುತ್ತಾನೆ, ಯಾವತ್ತು ಗೊತ್ತಿಲ್ಲ, ಯೇಸು ಬರುತ್ತಾನೆ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ, ಅವತ್ತೇನು ಬರಬೇಕು, ಮುಂಚೆನೂ ಬರೋ ಹಾಗಿಲ್ಲ. ಅಲ್ಲ ಎಲ್ಲಿದ್ದಾನೆ ಗೊತ್ತೇ ಇಲ್ಲ. ಅಲ್ಲೊಂದು ಅವರು ಪ್ರಾರ್ಥನೆ ಮಾಡೋ ಒಂದು ದೊಡ್ಡ ಒಂದು ಗೋಡೆ ಇರುತ್ತೆ, ಆ ಗೋಡೆ ಸೇರ್ಕೊಂಡಿದ್ದಾನಂತೆ, ಅವ ಕಟ್ಟಿಬಿಟ್ಟಿದ್ದಾರೆ, ಬರೋ ಹಾಗಿಲ್ಲ. ನಮ್ಮ ಹಿಂದೂಗಳಿಗೆ ಹಾಗಲ್ಲ. ಅವರು ಒಬ್ಬ ಯೇಸುನ ಕರೆದಾಗ ಒಬ್ಬ ಯೇಸು ಬಂದದ್ದು ಹೌದು ಅಂತ ಆದರೆ, ಇನ್ನು ಒಬ್ಬ ಹಿಂದೂ ಒಬ್ಬ ಗಣಪತಿಯನ್ನು ಕರೆದ ಗಣಪತಿ ಯಾಕೆ ಬರಬಾರದು, ಇನ್ನೊಬ್ಬ ಸುಬ್ರಹ್ಮಣ್ಯನ ಕರೆದ ಸುಬ್ರಹ್ಮಣ್ಯ ಯಾಕೆ ಬರಬಾರದು? ವಾಸ್ತವದಲ್ಲಿ ಆದದ್ದು ಏನು ಅಂತ ಹೇಳಿದರೆ, ಒಬ್ಬ ಯೇಸು ಬಂದ ಅಂತ ಇಟ್ಟುಕೊಳ್ಳಿ, ಎಷ್ಟು ಮಂದಿಯನ್ನು ರಕ್ಷಣೆ ಮಾಡಬಹುದು? ಒಬ್ಬನನ್ನು ರಕ್ಷಣೆ ಮಾಡಬಹುದು, ಎರಡು ಕೈ ಇದೆ ಒಬ್ಬನ ರಕ್ಷಣೆ ಮಾಡಬಹುದು. ಅಲ್ಲ ಬಂದಂತಾದ್ರೆ ಒಬ್ಬನ ರಕ್ಷಣೆ ಮಾಡಬಹುದು, ಇಬ್ಬರನ್ನ ಇಟ್ಟುಕೊಂಡು ಹೋದ್ರು ಅವರು. ಆದ್ರೆ ನಮ್ಮ ಗಣಪತಿ ಹಾಗಲ್ಲ, ನಾಲ್ಕೈದೆ. ಯಾವುದೇ ದೇವತೆ ತಗೊಳ್ಳಿ, ನಾಲ್ಕೈದ ಕಡಿಮೆ ಇರತಕ್ಕಂಥ ದೇವತೆಗಳು ಯಾರೂ ಇಲ್ಲ. ಒಬ್ಬ ಯೇಸು ಬಂದವ, ಒಬ್ಬ ಕ್ರಿಶ್ಚಿಯನ್ ಕರ್ಕೊಂಡು ಹೋದ, ಬೇರೆಲ್ಲ ಕ್ರಿಶ್ಚಿಯನ್ ರಕ್ಷಣೆ ಮಾಡಿದ ನಮ್ಮ ಗಣಪತಿ ದೇವನು. ಒಬ್ಬ ಮುಸಲ್ಮಾನನನ್ನು ಒಬ್ಬ ಅಲ್ಲ ಬಂದು ಕರ್ಕೊಂಡು ರಕ್ಷಣೆ ಮಾಡಿರಬಹುದು, ಉಳಿದ ಎರಡನ್ನು ರಕ್ಷಣೆ ಮಾಡಿದ್ದು ನಮ್ಮ ದೇವರು. ಯಾಕೆ ಒಬ್ಬರಿಗೆ ಕೂಡ ನಾಲ್ಕೈದ ಕಡಿಮೆ ಇಲ್ಲೇ ಇಲ್ಲ, ನಾಲ್ಕೈದು ಒಬ್ಬರನ್ನು ಒಬ್ಬರನ್ನು ಎತ್ತಿಕೊಂಡು ಹೋದ್ರು ಕೂಡ ಎಲ್ಲರೂ ರಕ್ಷಣೆ ಆಗಾಯಿತು. ನಮ್ಮ ದೇವತೆಗಳಿಗೆ ಅವನು ಕ್ರಿಶ್ಚಿಯನ್ನು, ಇವನು ಹಿಂದೂ, ಇವನು ಮುಸಲ್ಮಾನ್ ಅಂತ ಇಲ್ಲ. ಆಪತ್ತಿನಲ್ಲಿದ್ದವರನ್ನೆಲ್ಲ ರಕ್ಷಣೆ ಮಾಡೋದೆ. ಇವರು ಮೊದಲು ಹೋದವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ, ಎಲ್ಲರೂ ಕೂಡ ಇವರೇ ರಕ್ಷಣೆ ಮಾಡ್ತಾರೆ ತಿಳ್ಕೊಂಡದ್ದಷ್ಟೇ ಇಲ್ಲ. ಹೀಗೆ ಹೇಳಿ ಒಬ್ಬ ಯೇಸುನ ಕರೆದಾಗ ಒಬ್ಬ ಯೇಸು ಬಂದ, ಒಬ್ಬ ಗಣಪತಿನ ಕರೆದಾಗ ಗಣಪತಿ ಬಂದ, ಸುಬ್ರಹ್ಮಣ್ಯ ಕರೆದ್ರೆ ಅವನು ಬಂದ. ಎಲ್ಲ ದೇವತೆಗಳು ಓಡಿ ಬಂದಿದ್ದಾರೆ, ಎಲ್ಲರನ್ನ ಅವ್ರಿಗೆ ಇನ್ನು ಜನ ಇಲ್ಲ ಅಲ್ಲಿ. ದೇವತೆಗಳು ಜಾಸ್ತಿ ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ, ರಕ್ಷಣೆ ಮಾಡೋಣ ಅಂತ ಹೇಳಿದ್ರೆ ಮಂದಿನೇ ಇಲ್ಲ. ವಾಸ್ತವದಲ್ಲಿ ಅನೇಕ ದೇವತೆಗಳು ಇಲ್ಲ ನಮ್ಮಲ್ಲಿ. ಸರ್ವೋತ್ತಮನಾಗಿರತಕ್ಕಂಥ ಒಬ್ಬನು ದೇವ, ಅವನು ಒಬ್ಬರನ್ನು ಪ್ರಾರ್ಥನೆ ಮಾಡಿದರೆ ಎಲ್ಲ ದೇವತೆಗಳು ಓಡಿ ಬರ್ತಾರೆ. ಒಬ್ಬ ಸರ್ವೋತ್ತಮನಾಗಿರತಕ್ಕಂತಹ ಭಗವಂತನ ಒಬ್ಬನನ್ನು ಪ್ರಾರ್ಥನೆ ಮಾಡಿದ ಹೌದು ಅಂತಾದರೆ ಎಲ್ಲ ದೇವತೆಗಳು ಓಡಿ ಬರ್ತಾರೆ. ಈ ತತ್ವಜ್ಞಾನ ನಮಗೆ ಇದೆ ಅಂತಂದರೆ ಅಂತಹ ತುಂಬಿದ ಸಭೆಯಲ್ಲೂ ನಮಗೆ ಮುಖಭಂಗ ಆಗೋದಿಲ್ಲ. ಇಲ್ಲ ಹೌದು ನಾವು ಮಾಡಿ ತಪ್ಪಾಯಿತು ಅನ್ನತಕ್ಕಂತಹ ಒಂದು ಕೀಳೋರ ಮೇಲೆ ನಮಗೆ ಅವಕಾಶ ಇಲ್ಲ. ನಮ್ಮತನವನ್ನು ನಾವು ಮೊದಲು ಚೆನ್ನಾಗಿ ಗಟ್ಟಿ ಮಾಡಿ ತಿಳ್ಕೋಬೇಕು. ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ಆಚಾರ್ಯ ಒಂದಿಷ್ಟು ಹೇಳಿದರು. ಆ ವಿಚಾರದಲ್ಲಿ ಹೇಳಬೇಕಾದದ್ದು ತುಂಬ ಇದೆ. ಇವತ್ತು ಗುರುಕುಲಗಳು ಮಾಡಿದ್ದಾರೆ ಎಲ್ಲ ಹೇಳಿದರು. ಗುರುಕುಲ ನಡೆಸೋಕೆ ಎಷ್ಟು ಕಷ್ಟ ಇದೆ ಇವತ್ತು. ಯಾಕೆ? ದುಡ್ಡಿ ಕೊರತೆ ಇಲ್ಲ, ಗುರುಕುಲಕ್ಕೆ ಬರಬೇಕಾಗಿರೋ ಮಕ್ಕಳ ಕೊರತೆ. ಗುರುಕುಲಗಳಿಗೆ ಯಾರು ಮಕ್ಕಳನ್ನು ಕಳುಹಿಸ್ತಾ ಇದ್ದಾರೆ? ಗುರುಕುಲಗಳು, ವಿದ್ಯಾಪೀಠಗಳು ಯಾರು ಮಕ್ಕಳನ್ನು ಕಳುಹಿಸ್ತಾ ಇದ್ದಾರೆ? ಮಧ್ಯಮ ವರ್ಗ ಸಮಾಜದಲ್ಲಿ ಕೆಳವರ್ಗದ ಮಂದಿ ತಮ್ಮ ಮಕ್ಕಳನ್ನು ಗುರುಕುಲಗಳಿಗೆ ಕಳುಹಿಸ್ತಾರೆ. ಅದರಲ್ಲಿ ಇವತ್ತು ವಿವಾಹನೇ ಇಲ್ಲ, ಅಲ್ಲಿ ಇವತ್ತು ವಿವಾಹನೇ ಇಲ್ಲ. ಆ ಮಂದಿಗೆ, ಮಧ್ಯಮ ವರ್ಗದ ಮಂದಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರಂತಾದ್ರೆ ಅವರಿಗೆ ವಿವಾಹ ಇದೆ, ಡಾಕ್ಟರ್ಸ್ ಯಾರಿದ್ದಾರೆ ಅವರಿಗೆ ವಿವಾಹ ಇದೆ. ಅದು ಎರಡು ಬಿಟ್ಟರೆ ಇವರು ಯಾವುದೇ ವ್ಯವಹಾರದಲ್ಲಿರುವವರಿಗೆ ಕೂಡ ವಿವಾಹ ಇಲ್ಲ ಅಂತ ಆಗಿಬಿಟ್ಟಿದೆ. 5 ವರ್ಷಗಳ ಕೆಳಗೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ವಿದ್ಯಾಪೀಠಗಳು ಪ್ರತಿ ವರ್ಷ ಸೇರ್ಪಡೆಯಾಗ್ತಾ ಇದ್ದಂತಹ ಹೊಸ ವಿದ್ಯಾರ್ಥಿಗಳು ಕನಿಷ್ಠ 100, ಕನಿಷ್ಠ 100. 5 ವರ್ಷಗಳ ಬಳಿಕ ಇವತ್ತು 5 ವರ್ಷಗಳ ಬಳಿಕ ಇವತ್ತು ಹೊಸ ಸೇರ್ಪಡೆ ಸುಮಾರು 30ಕ್ಕೆ ಇಳಿದಿದೆ. 30-35, 100 ಇದ್ದಲ್ಲಿ 30-35. ಎಲ್ಲಿ ಪ್ರತಿ ವರ್ಷ 30-35 ಸೇರ್ಪಡೆ ಆಗ್ತಾ ಇತ್ತು ಅಲ್ಲಿ 10-12, 10-12 ಇದ್ದಲ್ಲಿ 3-4. ಇನ್ನು ಕೆಲವೆಡೆ ಇಲ್ಲೇ ಇಲ್ಲ. ಯಾಕೆ? ಮಧ್ಯ ವರ್ಗ ಕೆಳವರ್ಗದಲ್ಲಿ ವಿವಾಹನೇ ಇಲ್ಲದೆ ನಮ್ಮ ಬ್ರಾಹ್ಮಣ ಸಂತತಿಯೇ ಕ್ಷೀಣಿಸ್ತಾ ಇದೆ. ಬ್ರಾಹ್ಮಣ ಸಂತತಿಯೇ ಕ್ಷೀಣಿಸ್ತಾ ಇದೆ. ವಿವಾಹ ಇದ್ದವರಲ್ಲೂ ಕೂಡ ಅದೆಷ್ಟೋ ಮಂದಿಯಲ್ಲಿ ಸಂತತಿ ಇಲ್ಲ. ಮಧ್ಯಮ ವರ್ಗದ ಮಂದಿಗೆ ಹೀಗೆ ನಾವು ವಿವಾಹವನ್ನು ಸಮಾಜ ನಿರಾಕರಣೆ ಮಾಡಿದ್ದು ಹೌದು ಅಂತಾದರೆ, ನೀನು ಅರ್ಚಕ ಇದ್ದಿ ಕನ್ಯಾ ಕೊಡೋದಿಲ್ಲ, ನೀನು ಒಬ್ಬ ಪುರೋಹಿತ ಇದ್ದಿ ಕನ್ಯಾ ಕೊಡೋದಿಲ್ಲ, ಒಬ್ಬ ಅಡುಗೆ ಭಟ್ಟನಿದ್ದಿ ಕನ್ಯಾ ಕೊಡೋದಿಲ್ಲ, ಹೀಗೆ ಮುಂದುವರಿದರೆ ದಾಂಪತ್ಯ ಜೀವನ ಅನ್ನೋದು ಕೂಡ ಅದು ಹೊಟ್ಟೆಯ ಹಸಿವಿದ್ದ ಹಾಗೆ. ಒಂದು ದಿವಸ ಉಪವಾಸ ಕೊಡಬಹುದು, 2 ದಿವಸ ಕೊಡಬಹುದು, 3 ದಿವಸ ಕೊಡಬಹುದು, ಮತ್ತೆ ಇನ್ನೂ ಹಾಗೆ ಮುಂದುವರಿದ ಅಂತಂದ್ರೆ ಒಂದು ದಿವಸ ಅವನು ನಿರಶನ ಉಪವಾಸದಿಂದಾಗಿ ಇಲ್ಲ ಅಂತಾಗಬೇಕು. ಬದುಕಬೇಕು ಅಂತಿದ್ರೆ ಒಂದು ತಿನ್ನಬಾರ್ದನ್ನು ತಿನ್ನಬೇಕು, ಇಲ್ಲ ಪಕ್ಕದ ತಟ್ಟೆಗೆ ಕೈ ಹಾಕಬೇಕು. ಇಲ್ಲೂ ಹಾಗೆ ಆಗಲಿ ಪ್ರಾರಂಭ ಆಯಿತು ಅಂತಾದರೆ ಮಧ್ಯಮ ವರ್ಗದಲ್ಲಿ ನಾವು ಕನ್ಯಾ ಕೊಡೋದಿಲ್ಲ ಅಂತ ಹಿಡ್ಕೊಂಡು ನಿರಾಕರಣೆ ಮಾಡಿದ್ದೇವೆ ಸಮಾಜ. ಒಂದು ವಿವಾಹ ಆಗಿಲ್ಲ, ಅವರಲ್ಲಿ ವಿವಾಹ ಮಾಡಿಕೊಳ್ಳೇ ಇಲ್ಲ, ಅವರವರ ತಲೆಮಾರಿಗೇನೆ ಅವರವರ ಸಂತತಿ ಇಲ್ಲ ಆಗಬಹುದು. ಇಲ್ಲ ಅವರು ದಾಂಪತ್ಯ ಜೀವನ ಬೇಕು ಅಂತ ಹೇಳಿಕೊಂಡು ಸಮಾಜದಿಂದ ಹೊರಗೆ ಮಾಡಿಕೊಂಡ್ರು. ಒಬ್ಬ ವೈದಿಕ ನಮಗೆ ಮನೆಯಲ್ಲಿ ಉಪನಯನ ಚೌಲ ಸತ್ಯನಾರಾಯಣ ಕಥೆ ಅಥವಾ ತಂದೆ ತಾಯಂದಿರ ಶ್ರಾದ್ದ ಆಗಬೇಕು, ಇತರೆ ಕನ್ಯೆಯನ್ನು ಮದುವೆ ಮಾಡಿಕೊಂಡ ಅಂತಂದರೆ ನಾವು ಅವನನ್ನು ನಾಳೆ ನಮ್ಮ ಮನೆಯ ಪೌರೋಹಿತ್ಯಕ್ಕೆ ಕರೀತೇವು. ಇಷ್ಟು ಗುಡಿ ಗೋಪುರಗಳಿದ್ದಾವೆ, ಇಷ್ಟು ಮಂದಿ ಅರ್ಚಕರಿದ್ದಾರೆ, ನಾವು ಕನ್ಯಾ ಕೊಟ್ಟಿಲ್ಲ, ಹೊರ ಸಮಾಜದಿಂದವರು ಮಾಡಿಕೊಂಡ್ರು ಅಂತಂದರೆ ನಾಳೆ ಅವರನ್ನು ರಾಯರ ಗುಡಿಯಲ್ಲಿ ಪೂಜೆಗೆ ನಾವು ಇಟ್ಟುಕೊಳ್ತೇವೋ? ನಿತ್ಯ ಹಸ್ತೋದಕ್ಕೆ ಅಡುಗೆ ಆಗಬೇಕು, ಪಾಚಕರು ಬೇಕು, ನೀವು ಅಡುಗೆ ಭಟ್ಟರಿದ್ದೀರಿ ಅಂತ ಹೇಳಿಕೊಂಡು ನಾವು ವಿವಾಹ ನಿರಾಕರಣೆ ಮಾಡಿದೆವು, ಕನ್ಯಾ ಕೊಡೋದಕ್ಕೆ ನಿರಾಕಾರ ಮಾಡಿದೆವು, ಯಾರನ್ನೂ ಕಟ್ಟಿಕೊಂಡ ನಾಳೆ ನಿತ್ಯ ಹಸ್ತೋದಕ್ಕೆ ಅವನನ್ನು ಇಟ್ಟುಕೊಳ್ಬೇಕು. ಇಲ್ಲ ನೀವು ಹೀಗೆ ಆಗಿದ್ದೀರಿ, ಭಟ್ಟರಿದ್ದೀರಿ, ಹೊರಗಿಡೋಣ, ಆ ಜಾಗವನ್ನು ತುಂಬೋರು ಯಾರು? ಮಧ್ಯಮ ವರ್ಗದ ಕುಟುಂಬ, ಕೆಳವರ್ಗದ ಕುಟುಂಬ, ಅಲ್ಲಿ ವಿವಾಹ ವಂಚಿತರಾದ ಪ್ರಯುಕ್ತ ಗುರುಕುಲಗಳು ವಿದ್ಯಾಪೀಠಗಳೆಲ್ಲ ಕ್ರಮೇಣ ಬರೆದಾಗ್ತಾ ಬರ್ತಾ ಇದ್ದಾವೆ. ತುಂಬೇಕು ಅಂದಿದ್ರೆ ಮಧ್ಯಮ ವರ್ಗದಿಂದ ಅಲ್ಲಿ ಬರಬೇಕು. ನಾನು ಕಂಡ ಹಾಗೆ, ಇಷ್ಟದನ ಕಂಡ ಹಾಗೆ, ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ತಮ್ಮ ಮಕ್ಕಳನ್ನು ಗುರುಕುಲಗಳಿಗೂ ವಿದ್ಯಾಪೀಠಗಳಿಗೂ ಕಳಿಸಿದ್ದಿಲ್ಲ. ಮಧ್ಯಮ ವರ್ಗದಲ್ಲಿ ಸಂತತಿಯೇ ಇಲ್ಲ, ವಿವಾಹ ಇಲ್ಲ. ವಿವಾಹ ಆಗಿದೆ, ಸಾಂಗಲ್ಯ ಬಂದಿದೆ, ಆ ಮಕ್ಕಳನ್ನು ನಾಳೆ ಕಳುಹಿಸಿದ್ದಾದರೆ ಆ ಮಕ್ಕಳು ಬಂದಿಲ್ಲ ಅಂದರೆ ಗುರುಕುಲ ಮುಚ್ಚಿಹೋಯಿತು. ಬಂದರೆ ನಾಳೆ ಮತ್ತೆ ಪುನಃ ಸಮಾಜಕ್ಕೆ ವಿದ್ವಾಂಸರು, ಪುರೋಹಿತರು, ಅರ್ಚಕರು, ಸ್ವಲ್ಪ ಸಂಸ್ಕಾರ ಇರತಕ್ಕಂಥ ಅಡುಗೆ ಭಟ್ಟರು ಇವರೆಲ್ಲ ಹುಟ್ಟೋದು ಗುರುಕುಲಗಳಲ್ಲಿ, ವಿದ್ಯಾಪೀಠಗಳಲ್ಲಿ. ನಾಳೆ ಈ ಮಂದಿ ಮಕ್ಕಳೇ ಇಲ್ಲಿ ಬಂದದ್ದಾದರೆ ಪ್ರತಿಯಾಗಿ ನಾಳೆ ಸಮಾಜಕ್ಕೆ ವೈದಿಕರು, ಪುರೋಹಿತರು, ಅರ್ಚಕರು ಎಲ್ಲ ಇವರೇ. ಇದು ನಮ್ಮ ನಿಮ್ಮ ಸಮಸ್ಯೆ ಮಾತ್ರ ಅಲ್ಲ, ನಾವು ಪೀಠಾಧಿಪತಿಗಳು ಅಂತ ಯಾರಿದ್ದೇವೆ? ನಾವು ನಾಳೆ ನಮ್ಮ ಜವಾಬ್ದಾರಿನ ಯಾರಿಗಾದ್ರೂ ಕೊಟ್ಟು ಹೋಗಬೇಕಲ್ಲ. ನಾವು ಹುಡುಕೋದು ಎಲ್ಲಿ? ನಾವು ಹುಡುಕೋದು ಎಲ್ಲಿ? ಈ ವಿದ್ಯಾಪೀಠಗಳಲ್ಲಿ, ಗುರುಕುಲಗಳಲ್ಲಿ ಇರೋ ಮಕ್ಕಳೆಲ್ಲ ಇಂಥವ್ರು ಅಂತ ಆದರೆ ನಾಳೆ ಸಮಾಜಕ್ಕೆ ಪೀಠಾಧಿಪತಿಗಳು ಯಾರು? ಇವರೇ. ಸಮಾಜದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಇದು. ಇನ್ನೊಂದು, ಇವತ್ತು ಮಾಧ್ಯಮಗಳ ಪ್ರಭಾವದಿಂದಾಗಿ ಎಲ್ಲಿ ವಿವಾಹ ಆಗಿದೆ ಗಂಡ ಹೆಂಡತಿ ಒಟ್ಟಿಗಿಲ್ಲ. ಯಾಕೆ? ಪರಸ್ಪರರನ್ನು ಅರ್ಥೈಸಿಕೊಳ್ಳುವಂತಹ ತಾಳ್ಮೆ ಇಲ್ಲ. ನಮ್ಮ ಕಣ್ಣಿಗೆ ಕಂಡ ಹಾಗೇನೆ, ಒಂದು ಕಡೆ ಹೋಯಿತು ಅಂತಾದರೆ ಸುತ್ತಮುತ್ತಲು ಇಷ್ಟು ಕಾಣ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಮಧ್ಯ ವಯಸ್ಸಿನ ಹಿರಿಯರಲ್ಲ, ಇನ್ನೂ ಇಳೆ ವಯಸ್ಸಿನ, ವಿವಾಹ ಆಗಿ 2 ವರ್ಷವೋ 3 ವರ್ಷವೋ ಆಗಿದೆ, ಬೇರೆ ಬೇರೆ ಕೂತಿದ್ದಾರೆ. ಹೆಣ್ಮಗಳಿಗೆ ಗಂಡನ ಮನೆಗೆ ಹೋಗ್ಲಿಕ್ಕಿಲ್ಲ, ಬಿಟ್ಟು ಹೊರ ಬಂದಿದ್ದಾಳೆ. ಪುನಃ ತಾಯಿ ಮನೆಗೆ ಹೋಗೋಣ ಅಂತ ಹೇಳಿದರೆ ಅಲ್ಲಿ ಇನ್ನೊಂದು 2-3 ಇದ್ದಾರೆ ವಿವಾಹಕ್ಕೆ, ಗಂಡನೋ ತಮ್ಮನೋ ಅಣ್ಣನೋ ತಂಗಿಯೋ, ಅವರಿಗೆ ಇಷ್ಟು ಸಮಸ್ಯೆ. ಹುಡುಗರು ಹೇಗೋ ಬದುಕಿ ಯಾರು, ಇವರ ವ್ಯವಸ್ಥೆ ಏನು? ಇದು ಇಂತಹದ್ದು ಇನ್ನೊಂದೆಡೆ ಉಚ್ಚವರ್ಗದಲ್ಲಿ ಕೋರ್ಟ್ ಕಚೇರಿ ಹತ್ತಿ ವಿಚ್ಛೇದನ ಮಾಡ್ಕೋತಾರೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಅವರು ಸಮರ್ಥರಿದ್ದಾರೆ, ಬದುಕುತ್ತಾರೆ. ಆದರೂ ನಮ್ಮ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ ದೊಡ್ಡ ಒಂದು ಆಘಾತ ಇದೆ. ಮಧ್ಯಮ ವರ್ಗದಲ್ಲೂ ಕೂಡ ಅವರಿಗೆ ಪ್ರತ್ಯೇಕವಾಗಿ ಬದುಕಲಿಕ್ಕೆ ಅವರ ಕಾಲ ಮೇಲೆ ನಿಲ್ಲುವಂತಹ ಸಾಮರ್ಥ್ಯ ಇಲ್ಲದೂ ಹೋದರೂ ಕೂಡ ಈ ಪರಸ್ಪರ ಅರ್ಥೈಸಿಕೊಳ್ಳುವಂತಹ ಒಂದು ಮನೋಭಾವ ಇಲ್ಲ ಎಂಬ ಕಾರಣಕ್ಕೋಸ್ಕರ ಇಬ್ಬರು ಪ್ರತ್ಯೇಕವಾಗಿ ಕೂತಿದ್ದಾರೆ. ಉಚ್ಚವರ್ಗದಲ್ಲಿ ಕೋರ್ಟ್ ಕಚೇರಿ ಹತ್ತಿದೆ, ಲೆಕ್ಕ ಸಿಗ್ತಾ ಇದೆ, ಆದರೆ ಮಧ್ಯಮ ವರ್ಗದಲ್ಲಿ ಲೆಕ್ಕ ಸಿಗೋದಿಲ್ಲ, ತುಂಬ ಇದ್ದಾರೆ. ಸಮಾಜದಲ್ಲಿ ಹಿರಿಯರು ಮೊನ್ನೆ ಒಂದು ಕಡೆ ಪಾದಪೂಜೆಗೆ ಹೋಗಿದ್ದಾಗ ಸಹಜವಾಗಿ ನಿಮ್ಮ ಮಕ್ಕಳಲ್ಲಿ ಏನು ಕೇಳಿದ್ವಿ, ಅವ್ರು ಹೇಳಿದರು ಇಬ್ಬರು ಮಕ್ಕಳನ್ನು ಆಸ್ಟ್ರೇಲಿಯಾಕ್ಕೆ, ಇಬ್ಬರು ಮಕ್ಕಳನ್ನು ಅಮೆರಿಕಕ್ಕೆ, ಮತ್ತಿಬ್ಬರು ನಿಮ್ದು ಯಾವ ಊರಿಗೆ ದತ್ತು ಕೊಟ್ಟಿದ್ದೇವೆ, ಆ ದೇಶಕ್ಕೆ ದತ್ತು ಕೊಟ್ಟಿದ್ದೇವೆ. ದತ್ತು ಕೊಟ್ಟರೆ ಇನ್ನೇನು, ಅವರನ್ನು ಏನೂ ನಿರೀಕ್ಷಿಸುವ ಹಾಗಿಲ್ಲ. ದತ್ತು ಕೊಟ್ಟ ಮಕ್ಕಳಿಂದ ಹೇಗೆ ಏನನ್ನೂ ನಿರೀಕ್ಷಿಸುವ ಸಾಧ್ಯ ಇಲ್ವೋ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ಏನನ್ನು ನಿರೀಕ್ಷಿಸುವ ಸಾಧ್ಯ ಇಲ್ಲ. ದೊಡ್ಡ ಫ್ಲಾಟ್ ಇದೆ, ಫ್ಲಾಟ್ ಅಲ್ಲ ಸ್ವಂತ ಮನೆ ಇದೆ, ಸಿಟಿಯ ಒಳಗೆ ನಡುವೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದಾರೆ. ನಾವಿಬ್ರು, ನಮಗೆ ಇಬ್ಬರು ಇಲ್ಲ, ನಾವಿಬ್ರು ನಾವಿಬ್ರೆ. ಬದುಕಿದ್ದಿ ಅಂತಾದರೆ ಬದುಕಿದ್ಯಾ ಕೇಳೋರಿಲ್ಲ, ಸತ್ರೆ ಸತ್ಯ ಕೇಳೋರಿಲ್ಲ. ಹೆಣ ಎತ್ತಲಿಕ್ಕೆ ಕಾರ್ಪೊರೇಷನ್ಗೆ ಫೋನ್ ಮಾಡಬೇಕಷ್ಟೇ. ಒಬ್ಬ ಬಿದ್ದ ಅಂತಂದರೆ ಕಾರ್ಪೊರೇಷನ್ಗೆ ಫೋನ್ ಮಾಡಬೇಕಷ್ಟೇ, ಯಾಕೆ ಮಕ್ಕಳೆಲ್ಲ ಎಲ್ಲೋ ಇದ್ದಾರೆ. ಇವರಿಗೆ ಸ್ವಂತವಾದ ಮನೆ ಇದೆ, ಮಕ್ಕಳನ್ನು ಕರೀತಾರೆ. ಮಕ್ಕಳು ಹೇಳ್ತಾರೆ ನಮ್ಮ ಕ್ವಾಲಿಫಿಕೇಶನ್ ಸರಿಯಾದಂತಹ ಉದ್ಯೋಗ ಇಂಡಿಯಾದಲ್ಲಿ ಇಲ್ಲ, ಸಂಬಳ ಇಲ್ಲ, ನಾವು ಬರೋ ಹಾಗಿಲ್ಲ, ನೀವೇ ಬಂದುಬಿಡಿ. ಸರಿ, ಉಮೇದು ಕಟ್ಟಿಕೊಂಡು ಹೋಗ್ತಾರೆ. ಎರಡು ತಿಂಗಳಲ್ಲಿ ಇರ್ತಾರೆ, ಅದು ಅಲ್ಲಿ ಅವರಿಗೆ ಹೌಸ್ ಅರೆಸ್ಟ್ ಆಗೋದಿಲ್ಲ, ಎರಡು ತಿಂಗಳಲ್ಲಿ ಮರಳಿ ಬರ್ತಾರೆ. ಸರಿ, ನಿಮ್ಗೆ ತಿಂಗಳಿಗೆ ಏನು ಬೇಕೋ ಲಕ್ಷ ಲಕ್ಷ ರೂಪಾಯಿ ಕಳಿಸಿಕೊಡ್ತೇವೆ, ಏನು ವ್ಯವಸ್ಥೆ ಬೇಕಾದ್ರೆ ಮಾಡಿಕೊಳ್ಳಿ. ಇವರಿಗೇನೆ ಪೆನ್ಷನ್ ಬರ್ತಾ ಇದೆ, ಅದನ್ನೇ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಕ್ಕಳು ಕಳಿಸಿದ್ದನ್ನೇನು ಮಾಡೋಣ. ಒಂಟಿ ಮನೆಯಲ್ಲಿ, ದೊಡ್ಡ ಸಿಟಿಯಲ್ಲಿ ಇಬ್ಬರೇ ಬದುಕ್ತಾರಂತಂದರೆ ಭದ್ರತೆ ಇಲ್ಲ. ಕೊನೆಗೆ ಇದ್ದ ದೊಡ್ಡ ಮನೆಯನ್ನು ಮಾರಿ ಯಾವುದೋ ಒಂದು ಸುಸಜ್ಜಿತವಾದಂತಹ ವೃದ್ಧಾಶ್ರಮಕ್ಕೆ ಹೋಗಿ ಸೇರೋದು. ಎಲ್ಲ ಇದ್ದು ಏನೂ ಇಲ್ಲದ ಸ್ಥಿತಿ. ಇಂತಹ ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಕಾಡ್ತಾ ಇದ್ದಾವೆ. ಟೋಟಲ್ ಇದರ ಪರಿಣಾಮ ಏನು ಕೇಳಿದರೆ ಬ್ರಾಹ್ಮಣ ಸಮಾಜ ಇನ್ನು ಲೆಕ್ಕ ಹಾಕ್ಬೋದು, ಇಷ್ಟು ವರ್ಷ ಇರತ್ತೆ, ಮತ್ತೆ ಗ್ಯಾರಂಟಿ ಇಲ್ಲ. ಇರೋದೇ ಜನಸಂಖ್ಯೆಯಲ್ಲಿ ನಾವು ಬೆರಳಿಕೆಯಷ್ಟು, ಅಲ್ಲೂ ಹೀಗಾಯಿತು ಅಂತಾದರೆ ಇದು ನಮ್ಮ ಕಣ್ಣೆದುರಲ್ಲೇ ಕುಸಿದರೂ ಆಶ್ಚರ್ಯ ಇಲ್ಲ. ಈ ಬಗ್ಗೆ ನಾವು ಏನು ಮಾಡಬೇಕು, ಏನು ಮಾಡಬಹುದು ಅನ್ನೋದನ್ನು ಸಮಾಜದ ಎಲ್ಲರೂ ಕೂಡ ಸ್ವಲ್ಪ ಕುಳಿತು ವಿಮರ್ಶೆ ಮಾಡಬೇಕು ಅಂತ ಅಪೇಕ್ಷಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣ. ಇದರ ಕುರಿತಾಗಿ ಒಂದು ಲೇಖನವನ್ನು ನಾವು ತಯಾರು ಮಾಡಿದ್ದೇವೆ. ಸಮಸ್ಯೆಗಳು ಏನು, ಅದು ಎಷ್ಟು ಮುಖದಲ್ಲಿ ಸಮಸ್ಯೆ ಇದೆ, ಅದನ್ನು ತೋರಿಸಿ ಪರಿಹಾರದ ಕ್ರಮ ಹೀಗೆ ಮಾಡಬಹುದು ಏನೋ ಅಂತ ಹೇಳಿಕೊಂಡು ಒಂದಿಷ್ಟು ಪರಿಹಾರದ ಮಾರ್ಗವನ್ನು ಕೂಡ ತೋರಿಸಿದ್ದೇವೆ. ಅದು ಕನ್ನಡದಲ್ಲಿ ಇದೆ, ಇಂಗ್ಲೀಷ್ನಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದೇವೆ. ಆದಮೇಲೆ ಅದು ಎಲ್ಲರೂ ಕೂಡ ಸರ್ಕ್ಯುಲೇಟ್ ಆಗತ್ತೆ. ಆಮೇಲೆ ಊರೂರಲ್ಲಿ ಸ್ವಲ್ಪ ಚಿಂತಕರು, ಸಮಾಜದ ಬಗ್ಗೆ ನಾವು ಗಮನ ಹರಿಸೋರು ಅಂತಿದ್ದ ಮಂದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಒಂದೆಡೆ ಕುಳಿತು ನಾವು ಸಾಧ್ಯ ಇದ್ರೆ ಯಾರ್ಯಾರು ಎಲ್ಲರೂ ಕೂಡ ಪರಿಹಾರ ಮಾಡ್ಕೊಂಡು ಅದಕ್ಕೆ ಕಂಡು ಹುಡುಕಬೇಕು, ಸೂಚಿಸಬೇಕು. ಇಲ್ಲ ಕೊನೆಗೆ ನಾವೇನು ಸೂಚಿಸಿದ ಒಂದು ಮಾರ್ಗ ಇದೆ ಅದನ್ನಾದರೂ ವಿಮರ್ಶೆ ಮಾಡಿ ಆಗಬಹುದು ಅಂತ ಸ್ವೀಕಾರ ಮಾಡೋದು, ಆಗೋದಿಲ್ಲ ಅಂದ್ರೆ ಅದನ್ನು ಬಿಡಬಹುದು, ಆ ವಿಚಾರ ಬೇರೆ ಅಂತ ಎಲ್ಲರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿಕೊಂಡು ನಾಲ್ಕು ಮಂದಿ ಕೂದಲ್ಲಿ ನಾವೇ ಚಿಂತನೆ ಮಾಡೋಣ, ನಮ್ಮ ಸಮಾಜವನ್ನು ಹೇಗೆ ಉಳಿಸಬೇಕು.
ಪರಮ ಪೂಜ್ಯ ಶ್ರೀಪಾದಂಗಳವರು ಹೇಳಿದ ಹಾಗೆ ಇವತ್ತಿನ ಸಮಾಜದ ಸ್ಥಿತಿ ಅತ್ಯಂತ ಹೀನಾಯದಿಂದ ಹೀನಾಯಕ್ಕೆ ಹೋಗ್ತಿರೋ ಸಮಾಜ ಅಂದರೆ ಬ್ರಾಹ್ಮಣ ಸಮಾಜನೇ, ಬೇರೆ ಯಾವ ಸಮಾಜಕ್ಕೂ ನಷ್ಟ ಇಲ್ಲ. ಆಚಾರ್ಯ ಹೇಳ್ತಾರೆ ಮಲಿದವರು ಉರುಳುತ್ತಾರೆ ಅಷ್ಟೇ, ಏನಾಗೋದಿಲ್ಲ, ಮೇಲಿದ್ದವರೇ ಬಿಡೋದಾದ್ದರಿಂದಾಗಿದೆ. ಮತ್ತು ಬ್ರಾಹ್ಮಣ ಸಮಾಜಕ್ಕೆ ಭಾರಿ ಅಪಾಯ ಉಂಟು. ಜಾತಿ ಹೋಗಬೇಕು, ಜಾತಿ ಹೋಗಬೇಕು ಅಂದರೆ ಬ್ರಾಹ್ಮಣ ಜಾತಿ ಹೋಗಬೇಕು ಅಂತಾಗಿದೆ, ಹೊರತು ಬೇರೆ ಜಾತಿ ಹೋಗೋದಿಲ್ಲ. ಈಗ ಹೋಗ್ಲಿಕ್ಕೆ ಇಲ್ಲ, ಇಲ್ಲ ಹೋಗೋದೇ ಪ್ರಸಂಗ ಇಲ್ಲ. ಇವರು ಎಷ್ಟು ಮಟ್ಟಿಗೆ ಆಧುನಿಕರಿದ್ದಾರೆ ಅಂದರೆ ದಲಿತ ಸಂಸ್ಕೃತಿ ಹೋಗಬಾರದು, ಅದರ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣ ಸಂಸ್ಕೃತಿ ಹೋಗ್ಬೋದಾಗಿದ್ದರೆ ಅದು ಅಂಥ ಒಂದು ವಿಕೃತವಾದ ಚಿಂತನೆ ಬಂದಿದೆ. ಶ್ರೀಪಾದಂಗಳು ಹೇಳಿದ ಮಾತನ್ನು ಎಲ್ಲರೂ ಬಹಳ ಗಂಭೀರ ಯೋಚನೆ ಮಾಡಬೇಕಾದಂಥ ಮಾತದ್ದು. ಫ್ರಮ್ ಬ್ಯಾಕ್ ಟು ವರ್ಸ್ ಅಂತೇವಲ್ಲ, ದಿನೇ 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 ಬ್ರಾಹ್ಮಣ ಸಮಾಜ ತುಂಬ ಕ್ಷೀಣಿಸ್ತಾ ಇದೆ. ಎಷ್ಟು ಸತ್ವಪೂರ್ಣವಾದ ಸಮಾಜ ಇವತ್ತು. ಜಾಲಿ ಮರ ಹಾಳಾದರೆ ಹಾಳಾಯ್ತು ಅಂತ ಕರೆಯೋದಿಲ್ಲ, ಮಾವಿನ ಮರ ಹಾಳಾದರೆ ಎಷ್ಟು ದಿನ ತೊಂದರೆ ಆಗುತ್ತೆ ಯೋಚನೆ ಮಾಡಬೇಕು. ನೆರಳೋಯ್ತು ಹಣ್ಣೋಯ್ತು ಅಂಥ ಒಂದು ಸ್ಥಿತಿ ಇವತ್ತು ಬರಬಾರದು ಅಂತಿದ್ರೆ ನಾವು ಗಂಭೀರ ಯೋಚನೆ ಮಾಡಬೇಕು. ಶ್ರೀಪಾದಂಗಳು ಹೇಳಿದ ಹಾಗೆ ಇವತ್ತು ಶ್ರೀಪಾದಂಗಳವರಂತೆ ಯೋಚನೆ ಮಾಡೋ ಜನಗಳ ಸಂಖ್ಯೆನೂ ಕಡಿಮೆ ಆಗಿಬಿಟ್ಟಿದೆ. ಯಾರು ಯೋಚನೆ ಮಾಡ್ತಾ ಇಲ್ಲ, ಅವ್ರ ಪಾಡಿಗವರು ಇವ್ರ ಪಾಡಿಗವರು ತಿದ್ದುಬಿಟ್ರೆ ಸಮಾಜ ಉಳಿಸೋದಾರಿ ಮತ್ತೆ. ಆ ದೃಷ್ಟಿಯಿಂದ ಶ್ರೀಗಳವರ ಒಂದು ಕರೆ ನಿಜವಾದ ಅರ್ಥದಲ್ಲಿ ಎಚ್ಚರಿಸತಕ್ಕಂಥ ಕರೆಯಾಗಿದೆ. ಈ ನಮ್ಮ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಜೆಂಡದಲ್ಲಿ ಸೇರಿಸ್ಕೋಬೇಕಾದ್ರೆ ಏನು ಅಂದರೆ ನಮ್ಮ ಕೈಯಿಂದಾದಷ್ಟು ಕೂಡ ನಮ್ಮ ಸಮಾಜ ರಕ್ಷಣೆ ಮಾಡ್ತಕ್ಕಂಥ ಅಜೆಂಡಾ ಇಟ್ಕೋಬೇಕು. ಇವತ್ತು ಎಷ್ಟು ನಾವು ಈ ಜಾತ್ಯಂತರ ವಿವಾಹ ತಪ್ಪಿಸ್ತೇವೆ ಅಷ್ಟು ಸಮಾಜ ಉಳಿಯುತ್ತೆ, ಅದಕ್ಕೆ ಎಷ್ಟು ಭ್ರಷ್ಟತೆಯನ್ನು ತಪ್ಪಿಸ್ತೇವೆ ಅಷ್ಟು ಸಮಾಜ ಉಳಿಯುತ್ತೆ. ಅಂತ ಒಂದು ಕೆಲಸವನ್ನು ವಯಸ್ಸಾದವರು ಮಾಡೋದು ಕಷ್ಟ, ನಿಮ್ಮಂಥವ್ರು ಮಾಡಬೇಕು. ಆದಷ್ಟು ಕೂಡ ನಿಮ್ಮ ಸಹೋದ್ಯೋಗಿಗಳಿಗೆ ಎಚ್ಚರಿಕೆ ಕೊಡಬೇಕು. ಎಷ್ಟೋ ಜನ ಅಂತ ಮದುವೆ ಆಗ್ತಿರ್ತಾರಲ್ಲ, ಅವ್ರು ಹೇಳಬೇಕು ನಿನ್ನ ವೈಯಕ್ತಿಕ ಸುಖಕ್ಕೋಸ್ಕರ ಸಮಾಜ ಬಲಿ ಕೊಡಬಾರದು ಅವ್ರ ಎಚ್ಚರಿಕೆ ಕೊಡಬೇಕು. ಇವತ್ತು ಹೇಳಿದರು ಪುರೋಹಿತರಿಗೆ ಮದುವೆ ಆಗೋದಿಲ್ಲ, ವಿದ್ವಾಂಸರಿಗೆ ಮದುವೆ ಆಗೋದಿಲ್ಲ ಅಂತ ಕೇಳಿದರೆ ಎಷ್ಟು ಹೀನಾಯ ಸ್ಥಿತಿ ಅದು. ರಕ್ಷಣೆ ಉಳಿಬೇಕಾದ ಅವರಿಂದ ಧರ್ಮ, ಅವರಿಗೆ ರಕ್ಷಣೆ ಕೊಡತಕ್ಕಂಥ ವ್ಯವಸ್ಥೆ ತಪ್ಪರು ಎಷ್ಟು ತಪ್ಪಾಗುತ್ತೆ. ಅದರ ಬಗ್ಗೆ ಗಂಭೀರ ಯೋಚನೆ ಮಾಡ್ತಕ್ಕಂಥ ಒಂದು ಅಪೂರ್ವ ಸೂಚನೆಯನ್ನು ಶ್ರೀಪಾದಂಗಳವರು ಹೇಳಿದ್ದಾರೆ. ಅದಕ್ಕೋಸ್ಕರ ಶ್ರೀಪಾದಂಗಳವರಿಗೆ ವಿಶೇಷ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತು ಲಕ್ಷ್ಮೀ ಸ್ತೋತ್ರ ಮಾಲಿಕದ ಬಗ್ಗೆ ಹೇಳಿದರು. ನಮಗೆ ಲಕ್ಷ್ಮೀ ಬೇಕೇ ಬೇಕು. ಆಚಾರ್ಯ ಹೇಳ್ತಾರೆ ಲಕ್ಷ್ಮೀರ್ ಭಾಗ್ಯಸ್ಯ ದೇವತ, ನಾವು ಐಶ್ವರ್ಯದಿಂದ ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ, ದೇವರ ಆರಾಧನೆ ಮಾಡೋಕ್ಕಾಗೋದಿಲ್ಲ, ಲಕ್ಷ್ಮೀ ಬೇಕೇ ಬೇಕು. ಲಕ್ಷ್ಮೀ ಉಪಾಸನೆಯಲ್ಲಿ ವಿಶೇಷವಾದ ಲಕ್ಷ್ಮೀ ಪೂಜೆ ಬಿಡಾಗಿಲ್ಲ, ಲಕ್ಷ್ಮೀ ಪೂಜೆ ಪ್ರತ್ಯೇಕ ಮಾಡಾಗಿಲ್ಲ, ಅದು ವಿಶೇಷ. ಲಕ್ಷ್ಮೀ ಪೂಜೆ ಪ್ರತ್ಯೇಕ ಮಾಡಿದರೆ ಉಪಾಸಿತ ಚಪೇ ದೇಶ ಅಂತ ಆಚಾರ್ಯ ಹೇಳ್ತಾರೆ. ಕ್ಲೇಶೋ ಅಧಿಕತರಸ್ತೇಷ ಅವ್ಯಕ್ತಾಸಕ್ತ ಚೈತಸಾಮ್. ಲಕ್ಷ್ಮೀ ಪೂಜೆ ಪ್ರತ್ಯೇಕ ಮಾಡಿದರೆ ಭಾರಿ ಅಪಾಯ. ಬಿಟ್ಟರೆ ಸಕಲ ವಾಮನಸ ದೇವತಾಯಾಹ ಶ್ರೀಯೋಪಿ ನಮನಸ್ಸೆ ಅತ್ಯಾವಶ್ಯಕತ್ವ. ಸಕಲ ಮಾತು ಮನಸ್ಸುಗಳ ದೇವತೆ ಮಹಾಲಕ್ಷ್ಮಿ, ಆದ್ದರಿಂದ ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ. ಅದಕ್ಕೆ ಲಕ್ಷ್ಮೀಪತಿತ್ವೇನ ದೇವರನ್ನ ಆರಾಧನೆ ಮಾಡಿಬಿಟ್ರೆ ಲಕ್ಷ್ಮೀ ಪೂಜೆನೂ ಆಯಿತು, ನಾರಾಯಣನ ಪೂಜೆನೂ ಆಯಿತು. ಆ ರೀತಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂಥ ಸ್ತೋತ್ರಗಳು ಸಿಗೋದು ಭಾರಿ ದುರ್ಲಭ. ಇವತ್ತು ತುಂಬ ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಅಪೂರ್ವವಾದಂಥ ಸ್ತೋತ್ರಗಳಂಥದ್ದು ಸಿಗುತ್ತೆ. ಅದನ್ನು ಅನಂತರ ಶ್ರೀಮದ್ ಆಚಾರ್ಯರು ಮಾಡಿದ ಶ್ರೀಸ್ತುತಿಯನ್ನು, ವಾದಿರಾಜಸ್ವಾಮಿಗಳ ಸ್ತೋತ್ರಗಳನ್ನು, ಎಲ್ಲ ಸ್ತೋತ್ರಗಳನ್ನು ಸಂಕಲನ ಮಾಡಿ ಆ ಪುಸ್ತಕ ತಯಾರಾಗಿದೆ. ಅದರ ಜೊತೆಗೆ ವಿಶೇಷ ಅಂದರೆ ಮಹಾಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾರೆ, ಎಲ್ಲಿ ವಾಸ ಮಾಡೋದಿಲ್ಲ. ಮಹಾಭಾರತದಲ್ಲಿ ಪದ್ಮಪುರಾಣದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಕ್ಕಂಥ ಜಾಗ ಯಾವುದು, ವಾಸ ಮಾಡದೇ ಇರತಕ್ಕಂಥ ಜಾಗ ಯಾವುದು ಅಂತ ಪಟ್ಟಿ ಮಾಡಿಕೊಡ್ತಾರೆ. ಅವೆಲ್ಲ ಓದ್ಕೊಂಡ್ಬಿಟ್ರೆ ನಮ್ಮನೇಲಿ ಮಹಾಲಕ್ಷ್ಮಿ ಇರಬೇಕಾದ್ರೆ ಹೇಗೆ ಬದುಕಬೇಕು ಅಂತ ಹೇಳ್ತಾರೆ. ಧರ್ಮನಿತ್ಯೆ ಮಹಾಬುದ್ಧವು ಬ್ರಹ್ಮಣ್ಯೇ ಸತ್ಯವಾದಿನಿ ಪ್ರಸೃತೆ ದಾನಶೀಲೇ ಚ ಸದೈವ ನಿವಸಾಮ್ಯಹಂ. ಮಹಾಭಾರತದಲ್ಲಿ ವಾಕ್ಯ ಆಚಾರ ಕೋಟ್ ಮಾಡ್ತಾರೆ ಗೀತಾ ಭಾಷೆಯಲ್ಲಿ, ಅದನ್ನು ಇಲ್ಲೇ ವಾಸ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಶ್ರೀಪಾದವನ್ನು ಹೇಳಿದಾಗ ಧರ್ಮ ನಿತ್ಯೆ ಹೋಯ್ತು, ಧರ್ಮ ಲಕ್ಷ್ಮೀ ಹೋಲ್ಲು ಅಂತ ಅರ್ಥ. ಯಾರ ಮೇಲೆ ಧರ್ಮ ಉಳಿಯೋದಿಲ್ಲ, ಮಹಾಲಕ್ಷ್ಮಿ ಇರೋದಿಲ್ಲ. ಮಹಾಬುದ್ಧವು ಬ್ರಹ್ಮಣ್ಣೇ, ಬ್ರಾಹ್ಮಣರೇ ಇಲ್ಲ ಬ್ರಹ್ಮಣ್ಣೆಯಲ್ಲಿ ಬರುತ್ತಾಗ. ಬ್ರಹ್ಮಣ್ಣೇ ಸತ್ಯವಾದಿನಿ ಪ್ರಸೃತೆ ದಾನಶೀಲೇಚ ಸದೈವ ನಿವಸಾಮ್ಯ. ಇಂಥ ಜಾಗದಲ್ಲಿ ವಾಸ ಮಾಡ್ತೇನೆ, ಎಲ್ಲೆಲ್ಲಿ ವಾಸ ಮಾಡೋದಿಲ್ಲ, ಎಲ್ಲ ಸ್ತೋತ್ರ ಕೊಟ್ಟಿದೆ ಅದರೊಳಗೆ. ಅದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡ್ರೆ ನಮಗೆ ಮಹಾಲಕ್ಷ್ಮಿ ಬೇಕೇ ಹೊರತು ಅಲಕ್ಷ್ಮಿ ಬೇಡ. ಅಲಕ್ಷ್ಮಿ ಸರ್ವವಾಸ ಮಾಡಿಬಿಡ್ತಾಳೆ. ಭ್ರಷ್ಟಾಚಾರದ ಸಂಪಾದನೆ ಅಲಕ್ಷ್ಮಿ, ಸಾತ್ವಿಕ ಸಂಪಾದನೆ ಮಹಾಲಕ್ಷ್ಮಿ ಅಷ್ಟೇ. ಅಂತ ಸಾತ್ವಿಕ ಸಂಪಾದನೆ ಇದ್ದಲ್ಲಿ ಮಾತ್ರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕೆರಳಕ್ಕೆ ಬರುತ್ತೆ, ಹೊರತಿಲ್ಲದ ಹೋದ್ರಿಲ್ಲ. ಆ ದೃಷ್ಟಿಯಿಂದ ಅಂಥ ಶ್ಲೋಕಗಳನ್ನು ಸ್ತೋತ್ರಗಳನ್ನು ಸಮಗ್ರವಾಗಿ ಸಂಕಲನ ಮಾಡಿ ಪ್ರಕಾಶನ ಮಾಡಿದ್ದನ್ನು ಶ್ರೀಪಾದಗಳವರು ಅನುಗ್ರಹಿಸಿದ್ದಾರೆ. ಅವರಿಗೆ ನಾವು ವಿಶೇಷವಾದ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಉಳಿದ ಇಬ್ಬರು ಶ್ರೀಪಾದಗಳು ಸಾಷ್ಟಾಂಗ ನಮಸ್ಕಾರ ಸಮರ್ಪಣೆಗಳನ್ನು ಮಾಡ್ತಾ ಈ ಕಾರ್ಯ ವಿಶೇಷವಾಗಿ ನಡೆಯಲಿಕ್ಕೆ ಕಾರಣರಾದವರು ಮೊದಲೇ ಹೇಳಿದಂತೆ ಶ್ರೀಮತಿ ರಂಜನಿ ಮತ್ತು ಪವನ್ ದೇವನಹಳ್ಳಿಯವರು. ಅವರು ವಿದೇಶದಲ್ಲಿದ್ದಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅಂಥ ಕೆಲಸ ಇನ್ನು ವಿಶೇಷವಾಗಿ ನಡೀಲಿ. ಆ ಮೂಲಕವಾಗಿ ಗ್ರಂಥ ಸಂರಕ್ಷಣೆ ಆದಷ್ಟು ಕೂಡ ಸಂಸ್ಕೃತಿ ಸಂರಕ್ಷಣೆಗೆ ಆಕರವೇ ಗ್ರಂಥ ಸಂರಕ್ಷಣೆ. ಗ್ರಂಥ ಇಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಓಡಾಡ್ತಕ್ಕಂಥ ಗ್ರಂಥಗಳು ಅಂದರೆ ಗೋವುಗಳು, ಓಡಾಡದೇ ಇರತಕ್ಕಂಥ ಗೋವುಗಳು ಅಂದರೆ ಗ್ರಂಥಗಳು. ಅದಕ್ಕೆ ಅನಾಕುಲಂ ಗೋಕುಲ ಮುಲ್ಲಾಲಾಸ ಅಂತ ಹೇಳ್ತಾರೆ. ಅಂಥ ಗ್ರಂಥ ಸಂರಕ್ಷಣೆಯ ಮೂಲಕವಾಗಿ ಯಥಾಶಕ್ತಿ ನಾವು ನಮ್ಮಲ್ಲಿ ತೊಡಿಸಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಯಾವತ್ತು ಈ ಪುಸ್ತಕ ಸಿಗುತ್ತೆ ಹೊರಗಡೆಗೆ 60 ರೂಪಾಯಿ ಪುಸ್ತಕ, 50 ರೂಪಾಯಿ ಸಿಗುತ್ತೆ, 184 ಪುಟದ ಪುಸ್ತಕ 50 ರೂಪಾಯಿ ಎಲ್ಲೂ ಸಿಗೋದಿಲ್ಲ ನಮಗೆ. ಇಂಥ ವ್ಯವಸ್ಥೆ ಮಾಡಿದೆ, ಬೇಕಾದರೂ ಹೊರಗೆ ವ್ಯವಸ್ಥೆ ಇದೆ, ಬೇಕಾದರೂ ತಗೊಳ್ಬೋದು ಅಂತ ಹೇಳ್ತಾ ಶ್ರೀಪಾದಂಗಡವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ನಮ್ಮ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೆ. ಸರ್ವೇಂದ್ರಿಯ